jam jadi tiga. Awak jadi orang yang untuk apa sih semua? Kalau ini sama dengan tempat saya belum. Yang lewat ke, yang lewat ke. Orang kereta itu kan di kira expressan. Inilah bagi kereta itu all world express ramalan kereta. Eh, orang yang mana beri kita? Awak dari tempat yang mana kita? Ramal sabda itu terhadap kita, no sabda yang communication mana? Adik kereta hargal lah artha. Allah sabda itu permasalahan yang kereta itu sedang. ಪರಮಾತ್ಮನನ್ನ ಮನವರನ್ನ ಕಟ್ಟಿ ದೂರ ಜಾತಿ ಕರೀತಾರೆ ಅಂತ ಹೇಳಿದ್ರೆ ಯಾವ ಶಬ್ದವು ಪರಮಾತ್ಮನನ್ನ ಟೋಟಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅದು ಇಂಪಾರ್ಟೆಂಟ್ ಬಿಯಾಂಡ್ ಎಕ್ಸ್ಪ್ರೆಷನ್ ಅಂತ ಅರ್ಥ ಅದಕ್ಕೆ ಟೋಟಲಿ ನೋ ವರ್ಡ್ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಫುಲ್ಲಿ ಅಂತ ಅಲ್ಲ ನೋ ವರ್ಡ್ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಫುಲ್ಲಿ ಅಂತ ಅರ್ಥನೇ ಹೊರತು ನೋ ವರ್ಡ್ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಇನ್ ಎನಿ ವೇ ಅಂತ ಅರ್ಥ ಅಲ್ಲ ಅರ್ಥ ಆಗಿಲ್ಲ ಸಮ್ವೇನೆ ಎಕ್ಸ್ಪ್ರೆಸ್ ಇನ್ ಆದರೆ ಟೋಟಲಿ ಎಕ್ಸ್ಪ್ರೆಷನ್ ಮಾಡೋಕ್ಕಾಗ ಸಮುದ್ರ ಗಮ್ಯನೋ ಗಮ್ಯ ಅಗಮ್ಯನೋ ಅಗಮ್ಯ ಗಮ್ಯ ಅದಕ್ಕೆ ಎರಡೇ ದಿವಸ ಸ್ನಾನ ಮಾಡ್ತೀವಿ ಅಗಮ್ಯ ಅದಕ್ಕೆ ಮುಂದುವರೆ ಹುಡುಗರು ಅರ್ಥ ಆಯ್ತಾ ಸಮುದ್ರ ಅಗಮ್ಯ ನಡ್ಕೊಂಡು ಸಾಧ್ಯನೇ ಇಲ್ಲ ಗಮ್ಯ ತುಂಬವಾಗಿ ಸ್ನಾನ ಮಾಡ್ತಾರೆ ಅದು ಅರ್ಥ ಮಾಡ್ಕೊಂಡ್ರೆ ದೇವರು ಹಾಗೆ ಎಲ್ಲ ವೇದಗಳು ಪರಮಾತ್ಮನ ಹೇಳ್ತಾ ಇದೆ ಆ ಕೇಳಿದ್ರು ಕೂಡ ಪರಮಾತ್ಮ ಏನು ಹೇಳಿದಾಗ ಆಗೋದಿಲ್ಲ ಅಷ್ಟೊಂದು ದೇವರು ಅರ್ಥ ಆಯ್ತಾ ನೋವುಗಳು ಎಚ್ಚರಾಗಿದೆ ಅಂದರೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಅದು ಚೆನ್ನಾಗಿದೆ ಅಂತ ಹೇಳಿ ಆಗಿದೆ ಈಗಾಗಲೇ ಬಟ್ ಎಷ್ಟು ಚೆನ್ನಾಗಿದೆ ಅಂತ ಕ್ಲಿಯರ್ ಮಾಡೋ ಶಕ್ತಿ ನಮಗಿಲ್ಲ ಲೋಕದಲ್ಲಿ ಉಪಯೋಗಿಸ್ತೇವೆ ನಾವು ಅದಕ್ಕೆ ಹೇಳ್ತಾರೆ ಅವಾಚ್ಯತ್ವಾಧಿಕಂದು ಅಪ್ರಸಿದ್ಧತ್ವ ದೇವರ ಬಗ್ಗೆ ಯಾಕಂದ್ರೆ ನಾವು ಯಾವ ಪದ ಸರಿಯಾಗಿ ಗುರುತಿಸೋದಕ್ಕೆ ನಮಗೆ ಬರೋದಿಲ್ಲ ಅಂದರೆ ಗಾಡಿ ಸಂತೆ ಗ್ರೇಟ್ ಹೇಳಿ ಅರ್ಥ ಆಯ್ತಾ ಇವತ್ತು ನಾವು ಒಂದು ಕೆರೆ ಟ್ಯಾಂಕಿನ ಎಕ್ಸ್ಪ್ರೆಸ್ ಮಾಡಿದಾಗ ಸಮುದ್ರ ಎಕ್ಸ್ಪ್ರೆಸ್ ಮಾಡೋದು ಬರೋದಿಲ್ಲ ಟೋಟಲಿ ಡಿಫ್ರೆಂಟ್ ಅದು ದೇವರ ಡಿಫ್ರೆಂಟ್ ಕ್ರಮ ಆಲ್ ಆದ್ದರಿಂದ ಅದಕ್ಕೆಲ್ಲರಿಗಿಂತಲೂ ತುಂಬ ಚಾರ್ಜ್ ದೊಡ್ಡವನಾದ್ದರಿಂದ ಯಾವ ಪದಗಳನ್ನು ಪೂರ್ತಿ ಹೇಳೋದಿಲ್ಲ ಎಷ್ಟು ವ್ಯತ್ಯಾಸ ಇದೆ ಯಾವ ಪದವೂ ಹೇಳೋದಿಲ್ಲ ಅಂತ ಹೇಗಿರುತ್ತೆ ಯಾವಾಗ ಪೂರ್ತಿ ಹೇಳೋದಿಲ್ಲ ಅಂತ ಇದು ಅರ್ಥ ಆಗಿದ್ದಿಲ್ಲ ಅದು ಗತವೇತ ಬಂದ ಏನು ಮಾಡಿಬಿಟ್ರು ದೇವರು ಯಾವ ಶಬ್ದವೂ ಹೇಳೋದಿಲ್ಲ ಅಂದ್ರೆ ಬ್ರಹ್ಮ ಅವಾಚ್ಯ ಅಂತ ಬ್ರಹ್ಮ ಅವಾಚ್ಯ ಮತ್ತೆ ಹೇಳುತ್ತೆ ಅಂತ ಹೇಳಿರಲ್ಲ ಅಂತ ಕೇಳಿದ್ರೆ ಆ ಬ್ರಹ್ಮ ಡಿಫರೆಂಟ್ ಬ್ರಹ್ಮ ಅಂತ ಹೇಳಿ ಆ ಬ್ರಹ್ಮ ಯಾರು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಇಸ್ ಬಿಯಾಂಡ್ ಎಕ್ಸ್ಪ್ರೆಸ್ ಸಗುಣ ಬ್ರಹ್ಮ ಟು ಬಿ ಎಕ್ಸ್ಪ್ರೆಸ್ ಬೈ ಸಂವೇದ ಇದಲ್ಲ ಅಂದರೆ ಜೀವ ಬ್ರಹ್ಮರಿಗೆ ಅಭೇದ ಹೇಳ್ತಾರೆ ಇವನು ಎರಡು ಬ್ರಹ್ಮ ಅಂತ ಬ್ರಹ್ಮನ ಭೇದ ಮಾಡ್ತಾರೆ ನಮ್ಮಲ್ಲಿ ಆಗಲ್ಲ ಗಾಡ್ ಒಬ್ಬನೇನೆ ಅವ್ರು ಒಬ್ಬನೇ ದೇವರಲ್ಲ ಎಲ್ಲ ಶಬ್ದಗಳು ಹೇಳೋದ್ರಿಂದ ಅವನು ಅವಾಚ್ಯ ಅವನು ಅವರು ಎಲ್ಲ ಶಬ್ದ ಅವಾಚ್ಯ ಯಾವ ಶಬ್ದದ ಪೂರ್ತಿ ಹೇಳೋದ್ರಿಂದ ಆಗುತ್ತೆ ಅವರು ಎಷ್ಟು ಬಾರಿ ಇದು ಸಮನ್ವಯ ಅಂತ ಇದೆ ಹೇಳೋದು ಆ ರೀತಿ ಸಮನ್ವಯ ಮಾಡಬಾರ್ದು ಅದಕ್ಕೆ ದೃಷ್ಟಾಂತ ಕೊಟ್ಟಂತೆ ನತೆ ನತ ನತಿ ನತ ದೀಪಿ ನವಾಚ್ಯಂ ನಚ ನಶ್ಯತೆ ಪಂಚಂತೋ ದಿನ ಪಶ್ಯಂತಿ ಉಪಸ್ಥಿತ ಪರಮಾತ್ಮನನ್ನು ಹೀಗೆ ಹೇಳಕ್ಕೆ ಬರೋದಿಲ್ಲ ಯಾಕೆಂದರೆ ಅಂಥ ವಸ್ತು ಯಾವುದಿಲ್ಲ ಅದು ಗಾಡಿಯ ಲೈಫ್ ಇಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ನಥಿಂಗ್ ಇಸ್ ಲೈಕ್ ಗಾಡ್ ಗಾಡ್ ನಥಿಂಗ್ ಇಸ್ ಲೈಕ್ ಗಾಡ್ ಆದ್ದರಿಂದ ಗಾಡಿದು ಲೈಫ್ ಇಸ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳೋದು ಗಾಡಿ ಗಾಡ್ ಅಂತ ಹೇಳೋದು ಗಾಡಿ ಗಾಡ್ ಅಂತ ಹೇಳೋದು ಸ್ಪೇಸ್ ಹೇಗಿದೆ ಸ್ಪೇಸ್ ಇಸ್ ಲೈಕ್ ಸ್ಪೇಸ್ ಅಷ್ಟೇ ಸ್ಪೇಸ್ ಅಂದರೆ ಯಾವುದು ಇಲ್ಲ ಈಗ ಓಷನ್ ಹೇಗಿದೆ ಓಷನ್ ಇಸ್ ಲೈಕ್ ಓಷನ್ ಅಷ್ಟೇ ದೇವ್ರು ಹೇಗಿದ್ದಾನೆ ದೇವ್ರ ಇದ್ದಾಗಿದ್ದಾನೆ ಆತ್ಮನ ಹೇಳಿದಾರೆ ಹೊರತು ದೇವ್ರು ಹೇಳೋದಕ್ಕೆ ಬರೋದಿಲ್ಲ ಅಂತ ಅರ್ಥ ಯಾಕೆಂದ್ರೆ ದೇವರ ಸಂಬಂಧದಿಂದ ದೇವ್ರು ಹೇಳಿದಾಗ ಹೇಳಿದ್ರೆ ಈಗ ಯಾವ ಪದವು ದೇವ್ರು ಹೇಳೋದಿಲ್ಲ ಅಂದರೆ ದೇವರ ಸಂಬಂಧ ದೇವ್ರು ಹೇಳೋದಿಲ್ಲ ಅಂತ ಹೌದಲ್ಲ ಆದ್ದರಿಂದ ಸರಿಯಪ್ಪ ನಜ ಅಚ್ಚರ ಸಿದ್ಧಂ ಈ ಅಚ್ಚರಿ ಪದ ಯಾಕೆಂದ್ರೆ ಅರ್ಥನೇ ಆಗಿಲ್ಲ ಈಗ ಒಂದೇ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ ಅದ್ವೈತದಲ್ಲಿ ಇದನ್ನ ಸಾಹಿತ್ಯರ ಪ್ರಕೃತಿ ನಿರಾಕರಣೆ ಮಾಡಿಕೊಂಡು ಪ್ರಾರ್ಥಿಸಿದೆ ಅಲ್ಲ ಅಂತ ಹೇಳಿದ್ರೆ ಆಚಾರ ಪದ ನೋಡಿ ಸ್ಪೀಕರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಸಾಹಿತ್ಯರಿಗೆ ಇದು ಪ್ರಶ್ನೆ ಬಂದಿಲ್ಲ ಅವರ ಪ್ರಕೃತಿನ ಅತ್ಯರ್ಥ ಅಲ್ಲೇ ಅಲ್ಲ ಅದರಿಂದ ಅದು ಫಲ ಅರ್ಥ ಮಾಡಬಾರದು ಅಂತ ಹೇಳಿ ಸೂಚನೆ ಮಾಡಿ ಅದಕ್ಕೆ ಅತಿ ಗಂಭೀರ ಯಾವ ಬಹಳಷ್ಟು ಕಂಪ್ಯಾಕ್ಟ್ ಆಗಿದೆ ಬಿಂದು ಮುಂದೆ ಬಂದರೆ ಅರ್ಥನೇ ಆಗಿದೆ ಅದು ಗೊತ್ತಿದ್ರೆ ತಕ್ಷಣ ಅರ್ಥ ಓ ಏನು ಗೊತ್ತಾಗಿಲ್ಲ ಉದಾಹರಣೆಗೆ ದೇವರನ್ನ ಅಪೂರ್ವ ಅಂತ ತಿಳ್ಕೊಂಡಾಗ ಹೇಳಿದ್ರೆ ಈಗ ಈ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡಿದಾಗ ಹೇಳ್ತಾ ಇದ್ದೀರ ಈಗ ಬಟ್ ಟೋಟಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಈ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಅಂತ ಪೂರ್ತಿ ಹೇಳೋದು ಬರುತ್ತೆ ಹೌದ್ರೆ ಎಕ್ಸಾಮ್ ಬರ್ಕೊಂಡಿಲ್ಲ ಹೋಗ್ಲಿಕ್ಕೆ ಬರುತ್ತೆ ಡಾಟಕ್ ಬರದೆ ಹೋಗ್ಲಿಕ್ಕೆ ಬರುತ್ತೆ ಡಾಟಕ್ ಬರದೆ ಅರ್ಥ ಆಯ್ತಾ ಈಗ ಅದೇ ರೀತಿನೇ ದೇವರನ್ನು ಹೇಳಕ್ಕೆ ಬರುತ್ತೆ ಪೂರ್ತಿ ಹೇಳೋದು ಬರುತ್ತೆ ಟೋಟಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಬರುತ್ತೆ ಅದಕ್ಕೆ ಹೋಗ್ರೇಟ್ ಆಗುತ್ತೆ ಹೋಗ್ರೇ ಅಲ್ಲಿ ಗ್ರೇಟೆಸ್ಟ್ ಇಂಪ್ರೈಡ್ ಹೊರತು ಅನ್ಯ ಸ್ಥಿತಿ ರೀತಿ ಇಂಪ್ರೈಡ್ ಆಗುತ್ತೆ ಓಂ ಗೌಡಸ್ತೆ ನಾಲ್ಕು ಶಬ್ದ ಓ ಮದ್ವೆ ಹೇಳ್ತಾರೆ ಇದಕ್ಕೆ ಅರ್ಥ ಬರುತ್ತೆ ಅಂತ ಬರೀ ಹೀಗೆ ರೀತಿ ಅರ್ಥ ಮಾಡಬಾರ್ದು. ನಾವು ಗೌಡ ಚಕ್ರ ಗೌಡ ಬ್ರಹ್ಮ ವಾಕ್ಯ ನಿರ್ಗುಣ ವಾಕ್ಯ ಅಂತ ಯಾಕೆ ಹೇಳಬಾರ್ದು ಅಂದ್ರೆ ಹೇಳಬಾರ್ದು. ಗೌಡಕ್ಕೆ ನ ಆತ್ಮ ಶಬ್ದ ಆತ್ಮ ಅಂತ ಪದವು ತಿಳಿಸಿಲ್ಲ. ಆತ್ಮ ಅನ್ನ ಪದ ನಿರ್ಗುಣ ಸಮಯದಲ್ಲಿ ತೋರಿಸಬೇಕು, ಸಗಡ ಸಮಯದಲ್ಲಿ ತೋರಿಸಬೇಕು ಅಂದ್ರೆ ನಿರ್ಗುಣ ಸಮಯದಲ್ಲಿ ಓದಬೇಕು ಅಂದ್ರೆ ಅಲ್ಟಿಮೇಟ್ ಗಾಡೆ ಅಲ್ಲಿ ಆತ್ಮ. ಆತ್ಮನ ಬಗ್ಗೆ ಪ್ರಸ್ತಾಪ ಬಂದಿರೋದ್ರಿಂದ ಗೌಣ ಬ್ರಹ್ಮನ ಬಗ್ಗೆ ಈ ಪ್ರಸ್ತಾಪ ಬಂದಿಲ್ಲ. ನಚ ಗೌಣ ಆತ್ಮ ನಿರ್ಗುಣ ಆಗಿ ಯುಕ್ತ ಆತ್ಮ ಶಬ್ದ ಸಗುಣ ಆತ್ಮ ವಿದ್ಯ ಸಗುಣ ಆತ್ಮ ವಾಕ್ಯ ನಿರ್ಗುಣ ಬ್ರಹ್ಮ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಆತ್ಮ ಶಬ್ದ ಆತ್ಮ ಶಬ್ದ ಬಂದ ಮೇಲೆ ಆತ್ಮ ಶಬ್ದ ಗೌಣ ಬ್ರಹ್ಮನ ಹೇಳೋದಿಲ್ಲ. ಯಾವ ಬ್ರಹ್ಮನ ಹೇಳುತ್ತದ ಪರಬ್ರಹ್ಮನೇ ಹೇಳ್ತಾ ಇದೆ, ನಿರ್ಗುಣ ಬ್ರಹ್ಮನೇ ಹೇಳ್ತಾ ಇದೆ. ಏಕೋ ಅದನ್ನೇ ತಗೊಳ್ಬೇಕು. ಯೋ ಗುಣೇ ಸರ್ವತೋ ಹೀನೋ ಯಜ್ಜದೋಷವಿವರ್ಜಿತ ಹೇಯೋಪಾದೇ ಅರ್ಹಿತ ಆತ್ಮೇ ಶರಿ ಹೀಯತೆ ಆತ್ಮನ ಜಗನೇ. ಆತ್ಮ ಅಂದರೆ ಯಾರು? ಯೋ ಗುಣೇ ಸರ್ವತೋ ಹೀನ ಯಾವನು ಪ್ರಾಕೃತ ಗುಣಗಳಿಂದ ಪೂರ್ತಿ ರಹಿತನಾಗಿದ್ದಾನೋ, ಎಚ್ಚ ದೋಷ ವಿವರ್ಜಿತ ಯಾವನು ಸಕಲ ದೋಷ ದೂರನಾಗಿದ್ದಾನೋ, ಹೇಯ ಉಪಾದೇಯ ರಹಿತ ಹೇಯ ಉಪಾದೇಯಕ್ಕೆ ಬಂದಿದ್ದವೋ ಅವನು ಆತ್ಮ ಅಂತ ಕರೀತಾರೆ ಅಂತ ಹೇಳಿದ್ರಿಂದ ಇವರು ಸಗುಣ ಬ್ರಹ್ಮನಲ್ಲ. ಏತದನ್ಯ ಸ್ವಭಾವೋ ಯಹ ಅನಾತ್ಮೇ ಯಥಾ ಮತಂ ವಿರುದ್ಧವಾಗಿ ಯಾರಿರ್ತಾರಲ್ಲ ಅವನು ಅನಾತ್ಮ ಅಂತ ಕರೀತಾರೆ. ಜೀವ ಅನಾತ್ಮ ಪರಮಾತ್ಮ ಪರಮಾತ್ಮ ಅನಾತ್ಮನಿ ಆತ್ಮ ಶಬ್ದಸ್ತು ಉಪಚಾರ ಉಪಯುಜ್ಯತೆ ವಾಮನೆ ಜೀವ ನಾವು ಯಾರು ಆತ್ಮ ಶಬ್ದವಾಗ್ತಾರಲ್ಲ ಅವರು ಆತ್ಮವೃತ್ತ ಕರೀತಾರೆ. ಸೆಕೆಂಡರಿ ಸೆನ್ಸ್ ಅಂತ ಕರೀತಾರೆ. ದೇವರನ್ನ ಆತ್ಮ ಅಂದ್ರೆ ಸೆಕೆಂಡರಿ ಸೆನ್ಸ್ ಅಂತ ಕರೆಯಲಿಲ್ಲ, ಪ್ರೈಮರಿ ಸೆನ್ಸ್ ಅಂತ ಕರೀತಾರೆ. ನಾವು ಕೆರೆಯನ್ನ ಸಮುದ್ರ ಅಂತ ಕರೆದ್ರೆ ಯಾವ್ದು ಎಂಥದ್ದು? ಕೆರೆಯಲ್ಲಿ ಸಮುದ್ರ ಅಂತ ಕರೆದ್ರೆ ಯಾವ್ದು ಎಂಥದ್ದು? ಸೆಕೆಂಡರಿ ಸೆನ್ಸ್. ಸಮುದ್ರ ಸಮುದ್ರ ಅಂತ ಕರೆದ್ರೆ ಪ್ರೈಮರಿ ಸೆನ್ಸ್ ಅರ್ಥ ಆಯ್ತು. ಸಮುದ್ರ ಸಮುದ್ರ ಅಂತ ಕರೆದ್ರೆ ಪ್ರೈಮರಿ ಸೆನ್ಸ್, ಟ್ಯಾಂಕನ್ನು ಸಮುದ್ರ ಅಂತ ಕರೆದ್ರೆ ಸೆಕೆಂಡರಿ ಸೆನ್ಸ್. ದೊಡ್ಡದು ಅಂತ ಅಷ್ಟೇ ಅರ್ಥ, ಅದು ಸಮುದ್ರ ಅಲ್ಲ. ಆದರೆ ಜೀವನನ್ನು ಆತ್ಮ ಅಂತ ಕರೆದ್ರೆ ಸೆಕೆಂಡರಿ ಸೆನ್ಸ್, ದೇವರನ್ನ ಆತ್ಮ ಅಂತ ಕರೆದ್ರೆ ಪ್ರೈಮರಿ ಸೆನ್ಸ್. ಡಿಫ್ರೆನ್ಸ್ ಗೊತ್ತಾಯ್ತಾ? ಯಾಕೆ ಆತ್ಮ ಅಂದರೆ ಯಾರು? ಸಕಲ ಗುಣ ದೂರ ಸಕಲ ಗುಣ ದೂರನಾದ್ದರಿಂದ ಆತ್ಮ ಶಬ್ದ ದೇವರನ್ನೇ ಹೇಳಬೇಕು, ಬೇರೆಯವ್ರನ್ನ ಹೇಳಕ್ಕರೋದು. ದೇವಾ ಬ್ರಹ್ಮಣೋ ರೂಪೇ ಆತ್ಮ ಚೈವ ಅನಿ ದೃಶ್ಯ ಅಂದ್ರೆ ನಾಟ್ ಲೈಕ್ ದಿಸ್ ಅಂತ. ಈ ದೃಶ್ಯ ಅಂದ್ರೆ ಲೈಕ್ ದಿಸ್, ಅನಿ ದೃಶ್ಯ ಅಂದ್ರೆ ನಾಟ್ ಲೈಕ್ ದಿಸ್. ನಚ ಮುಖ್ಯೇ ಸತಿ ಅಮುಖ್ಯಂ ವಿದ್ಯತೆ ಈ ಒಂದು ಪ್ರಶ್ನೆ ಆಗಿದೆ. ಮುಖ್ಯಾರ್ಥ ಬಿಟ್ಟು ನಾವು ಅಮುಖ್ಯಾರ್ಥ ಯಾಕೆ ಮಾಡಬಾರದು ಅಂತ ಪ್ರಶ್ನೆ ಅಂತ ಹೇಳ್ತಾರೆ. ಮುಖ್ಯಾರ್ಥ ತಿಳಿದಿರಬೇಕಾದ್ರೆ ಅಮುಖ್ಯಾರ್ಥವನ್ನು ಮಾಡಿ ಹೋಗಬಾರ್ದು. ಸರಿ ಪಾಯಿಂಟ್. ಸಮುದ್ರ ಸಮುದ್ರ ಅಂತ ಕರೆದಾಗ ಮುಖ್ಯಾರ್ಥ ಮಾಡಬಾರ್ದು, ಯಾಕೆ ಸಮುದ್ರನೇ ಆಗಿದೆ. ಆದರೆ ಕೆರೆಯ ಸಮುದ್ರ ಅಂತ ಕರೆದ್ರೆ ಮುಖ್ಯಾರ್ಥ ಮಾಡಬೇಕು, ಯಾಕೆ ಸಮುದ್ರ ಆಗಿಲ್ಲ ಅಂತ ಡಿಫ್ರೆನ್ಸ್ ಗೊತ್ತಾಯ್ತಾ? ಮುಖ್ಯಾರ್ಥ ಮಾಡಬೇಕಾದ್ರೆ ಮುಖ್ಯಾರ್ಥಕ್ಕೆ ಏನು ಬರಬೇಕು? ವಿರೋಧ ಬರಬೇಕು. ಮುಖ್ಯಾರ್ಥ ಇನ್ಕಂಪ್ಯಾಟಿಬಲ್ ಆದಾಗ ಮುಖ್ಯಾರ್ಥ ಬರಬೇಕು, ಸರಿಯಾಗಿ ಅರ್ಥ ಮಾಡಬೇಕು. ಮುಖ್ಯಾರ್ಥವನ್ನು ಕೊಂಚ ಬರದ ಹೋದಾಗ ಏನು ಮಾಡಬೇಕು? ಮುಖ್ಯಾರ್ಥವನ್ನು ಮಾಡಬೇಕು. ಹುಡುಗ ಕೈಯಲ್ಲಿ ಸಿಂಹ ಇದೆ ಅಂತ ಹೇಳಿ, ಯಾರು ಹುಡುಗ ಸಿಂಹ ಇರುತ್ತಾ? ಅದೇನು ಅರ್ಥ ಮಾಡ್ತೇವಾಗ ಸಿಂಹದ ಬೊಂಬೆ ಇದೆ, ತಾಯಿ ಇದೆ ಅಂತ. ಹುಡುಗ ಸಿಂಹ ಇರೋ ಚಾನ್ಸ ಇಲ್ಲ. ಆದರೆ ಅಡುಗೆಯಲ್ಲಿ ಸಿಂಹ ಇದೆ ಅಂತ ಹೇಳಿದಾಗ ತಾಯಿ ಇದೆ ಅಂತ ಹೇಳೋದು ಏನು ಮಾಡ್ತೀವಿ ಅಲ್ಲಿ? ಸಿಂಹ ಇದೆ ಅಂತ ನಾವು ಎಲ್ಲೆಲ್ಲಿ ಮುಖ್ಯಾರ್ಥ ಅಪ್ಲೈ ಆಗುತ್ತೋ ಅಲ್ಲಿ ಸೆಕೆಂಡರಿ ಸೆನ್ಸನ್ನು ಅಪ್ಲೈ ಮಾಡಬಾರ್ದು. ಎಲ್ಲಿ ಮುಖ್ಯ ಸೆಕೆಂಡರಿ ಸೆನ್ಸ್ ಮುಖ್ಯಾರ್ಥ ಇನ್ಕಂಪ್ಯಾಟಿಬಲ್ ಆಗುತ್ತೋ ಅಲ್ಲಿ ಏನು ಮಾಡಬೇಕು? ಸೆಕೆಂಡರಿ ಸೆನ್ಸ್ ಮಾಡಬೇಕು. ದೇವರ ಬಗ್ಗೆ ಆತ್ಮಾನ ಆತ್ಮನೇ ದೇವ ಆತ್ಮಾನಂ ಸತ್ಯ ಅಂತ ಹೇಳಬೇಕಾದ್ರೆ ಇದು ಯಾವ ಇನ್ಕಂಪ್ಯಾಟಿಬಿಲಿಟಿ ಇಲ್ಲ. ಅದಕ್ಕೆ ಆತ್ಮ ಅಂತ ಪರಮಾತ್ಮ ಅಂತಲೇ ಇದು ಅರ್ಥ ಮಾಡ್ತಕ್ಕಂಥ ರೀತಿ. ಗೌಣ ಅಂದರೆ ಸೆಕೆಂಡರಿ, ಗೌಣ ಅಂದರೆ ಸೆಕೆಂಡರಿ, ಮುಖ್ಯ ಅಂದರೆ ಪ್ರೈಮರಿ. ಇವತ್ತು ಕೃಷ್ಣನ್ ನೋಡಿದ್ರೆ ಅಂತ ನಾವು ಅಂತೀವಿ, ಅದಕ್ಕೆ ಅರ್ಥ ಏನು? ಕೃಷ್ಣನ್ ವಿಗ್ರಹ ನೋಡಿದ್ವಿ ಅಂತ ಅರ್ಥ. ಪುರಂದರಾಜ ಕೃಷ್ಣನ್ ನೋಡಿದ್ರಿಂದ ವಿಗ್ರಹ ನೋಡಿದ್ರು ಅಂತ ಅರ್ಥ ಅಲ್ಲ, ಯಾಕೆ ದೇವರೇ ಕಟ್ಟರು ಅಂತ ಅರ್ಥ. ಯಾತಕ್ಕೆ? ಅಪರೋಕ್ಷ ಜ್ಞಾನಿಗಳು ನಮ್ಮ ಬಗ್ಗೆ ಯಾತಕ್ಕೆ ಕೆಡ್ತೀರ ಅವ್ರಿಗೆ ಆ ಜ್ಞಾನಿಗಳ ಗೊತ್ತಿರುತ್ತೆ. ಎಷ್ಟೇ ನಾವು ಕಟ್ಟಿಸ್ಕೊಂಡಿದ್ದೀವಿ ನೋಡಿದ್ರ ನೋಡಿದೆ, ಯಾರು ಚೆನ್ನಾಗಿ ನೋಡಿದೆ, ಕ್ಲಿಯರಾಗಿ ನೋಡಿದೆ, ಎಷ್ಟು ಹೇಳಿದ್ರು ಕೂಡ ಇವಡಿದ್ದೇನೋ ಪ್ರತಿಮೆನೆ. ಅವ್ರ ಕಂಡೆ ಕಣ್ಣಾರೆ ಕಂಡೆ ಚಿನ್ನ ಅಂದ್ರೆ ಏನರ್ಥ? ದೇವ್ರನ್ನೇ ನೋಡಿದ್ರಿ. ಇದು ಅರ್ಥ ಮಾಡ್ಕೊಂಡ್ರೆ ಯಾರು ಮಾತಾಡ್ತಾ ಇದ್ದೀವಿ, ಯಾರು ಯಾರ ಬಾಯಿ ಮಾತು ಬರುತ್ತೆ ಅನ್ನೋದ್ರ ಬಗ್ಗೆ, ಯಾರ ಬಗ್ಗೆ ಮಾತು ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅರ್ಥ ಮಾಡಬೇಕು. ಸುಮ್ಮನೆ ಮಾಡಕ್ಕೆ ಬರೋದಿಲ್ಲ. ಅವ್ರು ಅರ್ಥ ಮಾಡ್ತೀವಿ ಅಂತಾರೆ. ಇಲ್ಲಿ ಬಂದಿದ್ದಕ್ಕೆ ಅರ್ಥ ಗೌಡ ಅರ್ಥ ಅಂತ ಅರ್ಥ ಮಾಡ್ತೀವಿ ಅಂತ ಅದ್ವೈತದಲ್ಲಿ ಅರ್ಥ ಮಾಡಕ್ಕೆ ಹೊರಟ್ರೆ ಮಾಡಕ್ಕೆ ಬರೋದಿಲ್ಲ ಅಂತ. ಇಲ್ಲಿ ಆ ಆತ್ಮನ್ನೇವ ಆತ್ಮಾನಂದ ಪ್ರಶ್ನೆ ಅಂತ ಬಂತಲ್ಲ, ಅಲ್ಲಿ ಗೌಡ ಅರ್ಥ ಯಾತಕ್ಕೆ ಇಟ್ಕೋಬಾರ್ದು ಅಂತ ಪ್ರಶ್ನೆ ಮಾಡುವ. ಇಟ್ಕೊಳಕ್ಕೆ ಬರೋದಿಲ್ಲ, ಯಾಕೆ ಮುಖ್ಯ ಅರ್ಥ ಶಬ್ದನೇ ಅಪ್ಲೈ ಆಗ್ತಿರ್ಬೇಕಾದ್ರೆ ಅಮುಖ್ಯ ಅರ್ಥ ಮಾಡ್ಕೊಡ್ಬೋದು. ಅರ್ಥ ಆಯ್ತಾ? ಮುಂದೆ ಓಂ ತನ್ನಿಷ್ಠಸ್ಯ ಬಂದಿರತಕ್ಕಂಥ ಆತ್ಮ ಮುಖ್ಯವಾದ ಪರಮಾತ್ಮನ ಹೊರತು ಜೀವಾತ್ಮನಲ್ಲ, ಗುಣಾತ್ಮನಲ್ಲ. ಯಾತಕ್ಕೆ ಅಂದರೆ ತನ್ನಿಷ್ಠಸ್ಯ ಮೋಕ್ಷೋಪದೇಶ. ಈತನನ್ನು ಆರಾಧನೆ ಮಾಡಿದರೆ ಮೋಕ್ಷ ಆಗುತ್ತೆ ಅಂತ ಹೇಳಿದ್ದ. ಮತ್ತು ಮೋಕ್ಷ ಆಗಬೇಕಾದ್ರೆ ಯಾರು ಆರಾಧನೆ ಮಾಡಿರಬೇಕು? ಮುಖ್ಯಾರ್ಥ ಮುಖ್ಯಾರ್ಥನ ಮುಖ್ಯಾತ್ಮನ ಮುಖ್ಯಾತ್ಮನ ಮಾಡಬೇಕು ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಗೌಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಮುಖ್ಯಾತ್ಮನಲ್ಲಿ ಇರ್ತಕ್ಕಂಥ ಗುಣ ಯಾವುದು ಮೋಕ್ಷ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಅಮುಖ್ಯಾತ್ಮನಿಗೆ ಅದಿಲ್ಲ. ಇಲ್ಲ ಆತ್ಮ ದೇವರನ್ನು ತಿಳ್ಕೊಂಬಿಡಿ, ಆತ್ಮನ ತಿಳ್ಕೊಂಬಿಡಿ, ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಅದ್ಮೇಲೆ ಯಾರ ಆತ್ಮ ಆಗಿರಬೇಕಿತ್ತ? ಪರಮಾತ್ಮನೇ ಆಗಬೇಕು, ಮುಖ್ಯ ಆತ್ಮನೇ ಆಗಬೇಕು. ಅವರು ಅನಾತ್ಮನ ಆಗಲು ಸಾಧ್ಯ ಇಲ್ಲ. ಯಾತ್ರ ಬರುತ್ತವ್ರೆ ಹಿಂದೆ ಪ್ರಶಕ್ತಿ ಬರ್ತೀಗ ಈಷ್ಟತೆ ಇದೆ ಆತ್ಮ ಅನಾಥವರು ಅಲ್ಲಿ ಪ್ರಶಕ್ತಿ ಬರುತ್ತೆ. ಪರಮಾತ್ಮ ಬಿಯಾಂಡ್ ಮಾಡೋ ಸೌರವ್ ಅಂತ ಬರ್ತದೆ. ಇಲ್ಲ ಈ ಸುರಿ ಎಕ್ಸ್ಪ್ರೆಸ್ ಅಂತ ಹೇಳಿ ನಾವು ಉಪಯೋಗ ಹೇಳ್ತಾ ಇದೆ. ಆತ್ಮನ ನೋಡಕ್ ಬರುತ್ತೆ ಅಂತ ಹೇಳಿ ನೋಡಕ್ ಬರುತ್ತೆ ಅಂದ್ರೆ ವಾಕ್ಯ ಅಂತ ಅರ್ಥ. ಅವಾಗ ಹೇಳ್ತಾ ಆತ್ಮ ಬೇರೆ ಅಂತ ಹೇಳಿ ಬೇರೆ ಅಂತ ಮಾಡಬಾರ್ದು. ಈ ಆತ್ಮ ಸಂಬಂಧಪಟ್ಟಿದೆ ಅಥವಾ ಒಂದು ಟೂ ತ್ರೀ ಕಾರಣ ಕೊಡ್ತಾ ಇದೆ. ಆ ಪರಮಾತ್ಮನ ಇಷ್ಟರಾದ್ರೆ ಮೋಕ್ಷ ಬರುತ್ತೆ ಅಂತ ಹೇಳಿದ್ರಿಂದ ಇದು ಸೆಕೆಂಡರಿ ಆತ್ಮ ಅಲ್ಲ, ಪ್ರೈಮರಿ ಆತ್ಮ. ನಹಿ ಗೋಣಾತ್ಮನಿಷ್ಠಸ್ಯ ಮೋಕ್ಷ. ಸೆಕೆಂಡರಿ ಆತ್ಮ ವಿಶ್ವಾಸ ಮಾಡಿದ್ರೆ ಮೋಕ್ಷ ಆಗುತ್ತೆ ಅಂತ ಹೇಳಿಲ್ಲ. ಮೋಕ್ಷ ಆಗೋದು ಯಾರಿಗೆ? ಬಿಂಬರೂಪ ದರ್ಶನವಾದ ಮೋಕ್ಷ ಅಂತ ಹೇಳ್ತಾರೆ, ವಿಗ್ರಹ ದರ್ಶನವಾದ ಮೋಕ್ಷ ಅಂತ ಹೇಳಿಲ್ಲ. ಆದ್ರಿಂದನೇ ಮುಖ್ಯ ಆತ್ಮ ಇದೆ. ಮುಂದೆ ಹೇಳ್ತಾರೆ ಯಶಾನುವಿತ್ತ ಪ್ರತಿಬುದ್ಧ ಆತ್ಮ ಸಂದೋಹೇ ಗ್ರಹಣೇ ಪ್ರವಿತ್ತ ಭಾವಿಕೃತ ಸಹಿ ಸರ್ವಶ್ಯ ಕರ್ತ ಲೋಕ ಲೋಕ ಇವ ಆತ್ಮನಿಷ್ಠಸ್ಯ ಮೋಕ್ಷ ಅವಧಿಕ್ಕೆ. ಆತ್ಮನಲ್ಲಿ ಯಾವನು ತೊಡಗ್ತಾನೆ, ಎಷ್ಟು ಅನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೇ ಗಹಣೇ ಪ್ರವಿತ್ತ. ಆತ್ಮನಲ್ಲಿ ಯಾವನು ನಿರತನಾಗ್ತಾನೆ, ಉಪಾಸನೆ ಮಾಡ್ತಾನೆ, ಅವನು ಮುಕ್ತನಾಗ್ತಾನೆ ಅಂತ ಹೇಳಿ. ಅಂದಮೇಲೆ ಆತ್ಮಶಕ್ತ ಇದೆ, ಗೌಡಾತ್ಮ ಹೇಳೋ ಸಾಧ್ಯತೆ ಮುಖ್ಯಾತ್ಮನನ್ನೇ ಹೇಳ್ತಾ ಇದೆ. ಅಯಂ ಆತ್ಮ ಬ್ರಹ್ಮ ಅದು ಉಪನಿಷತ್ತಿನ ವಾಕ್ಯ. ಅಯ ಆತ್ಮ ಅಂದ್ರೆ ಬ್ರಹ್ಮ ಅಂತ ಹೇಳ್ತಾ ಇದೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಕ್ಯತೆ ಸತ್ತಂ ದುರ್ವಾಸ ಸಂತೋಮಂ ಆತ್ಮೇಚ ಬ್ರಹ್ಮ ಸಂಭವ. ಎಲ್ಲ ಆತ್ಮಶಬ್ದ ದೇವರನ್ನು ಹೇಳುತ್ತೆ. ನೀವೇ ನಯಮಾತ್ಮ ಬ್ರಹ್ಮ ಒಂದು ವಾಕ್ಯ. ದೇವರನ್ನ ಏನಂತ ಕರೀತಾರೆ? ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಕ್ಯತೆ ಆರೋಪದ ವಾಕ್ಯ. ಮತ್ತೆ ದತ್ತಂ ದುರ್ವಾಸ ಸಂತೋಮಂ ಆತ್ಮೇಚ ಬ್ರಹ್ಮ ಸಂಭವ. ಅತ್ರಿಮಿಯಿಂದ ಅಂತೆಯಾಗಿ ಏನ್ ಮಾಡಿದ್ರು? ಮೂರು ಮಕ್ಕಳನ್ನ ಪಡೆದರು. ಆ ಮೂರು ಜನ ಯಾರ್ಯಾರು? ದತ್ತಾತ್ರೇಯ, ದುರ್ವಾಸಮಿ ಮತ್ತು ಸೋಮ ಚಂದ್ರ. ಆ ಮೂರು ಜನ ಯಾರು ಅಂದರೆ ಆತ್ಮೇಯ ಬ್ರಹ್ಮ ಸಂಭವ ಅನ್ನೋದು. ಆತ್ಮ ಈಶ ಬ್ರಹ್ಮ, ಆತ್ಮನಿಂದ ಈಶನಿಂದ ಬ್ರಹ್ಮನಿಂದ, ಈಶನಿಂದ ಈಶ್ವರನಿಂದ, ಬ್ರಹ್ಮನಿಂದ ಬ್ರಹ್ಮದೇವರಿಂದ, ಆತ್ಮನಿಂದ ನಾರಾಯಣನಿಂದ. ಆತ್ಮ ಅಂದ್ರೆ ಯಾರಾದ್ರಲ್ಲಿ ನಾರಾಯಣ ಕೀ ವರ್ಗ ಆತ್ಮಶಕ್ತ ದೇವರು ಹೇಳ್ತಾ ಇದೆ ಅನ್ನೋದಕ್ಕೆ ಭಾಗವತ ಪುರಾಣದ ಸಾಕ್ಷಿ ಅಂತ. ಚೇತನ ಸ್ಥಿತಿಧ ಚೇತನ ಸ್ಥಿತಿಧ ಪ್ರೋಕ್ತೋ ಜೀವಾತ್ಮೀತಿ ಚ ಪ್ರಭೋ ಜೀವಾ ಬ್ರಹ್ಮಾದಯ ಪ್ರೋಕ್ತಃ ಆತ್ಮೈಕ ಸುಜರಾತ್ಮನ. ಚೇತನ ಎರಡು ವಿಧ ಏನಂತ? ಜೀವ ಮತ್ತು ಆತ್ಮ ಅಂತ ಹೇಳಿ. ಚೇತನ ಎರಡು ವಿಧ, ಜೀವ ಮತ್ತು ಆತ್ಮ ಅಂತ ಹೇಳಿ. ಬ್ರಹ್ಮಾದಿಗಳೆಂತ ಜೀವ ಬ್ರಹ್ಮಾದಯ ಪ್ರೋಕ್ತ. ಬ್ರಹ್ಮಾದಿಗಳೆಲ್ಲ ಯಾರು? ಜೀವರು. ಅದು ಬಾಯಿಗೆ ಏನಂತ ಕರಿತೇವೆ ನಾವು? ಜೀವೋತ್ಸವರೊಂದಿಗೆ, ಆತ್ಮೋತ್ಸವ ಜೀವೋತ್ಸವರೊಂದಿಗೆ. ಆತ್ಮೈಕಷ್ಟು ಜನ ಆತ್ಮ ಒಬ್ಬನೇ. ಯಾರು? ಪರಮಾತ್ಮವನ್ನೇ. ಇತಿ ಇತರೆ ಸ್ವಾಪ್ತ ಶಬ್ದಸ್ತು ಬೇರೆಯವರಲ್ಲಿ ಆಪ್ತ ಶಬ್ದವನ್ನ ಉಪಚಾರ ಅಂತ ಸಂಘಟನೆ ಊಟಕ್ಕೂ ಹೇಳ್ತಾರೆ, ನಿಮ್ಮದೇ ಮನೆ ಅಂತ ತಿಳ್ಕೊಂಬಿಡಿ, ಉಪಚಾರ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೊರಗೆ ಬರುತ್ತಾರೆ. ಎಷ್ಟು ಬಟ್ಟೆ ಉಪಚಾರ ಉಪಚ ಪಡಬೇಡಿ ಅಷ್ಟೇ ಆಗ್ತದೆ, ಉಪಚಾರ ತಂದು ಕರೆಕ್ಟ್ ಆಗಿದೆ. ಇದು ಭಾರಿ ಉಪಚಾರ ಮಾಡುವಂತ ನಿಮ್ಮ ಮನೆಯಿಂದೇ ಹೇಳಿದ್ರು ಅಷ್ಟೇ, ಉಪಚಾರ ತಂದು ಕರೆಕ್ಟ್ ಆಗ್ತದೆ. ಉಪಚಾರ ತಂದ್ರೆ ಏನಂತ ಮಾಡಬಾರ್ದು, ನಿಮ್ಮನೇ ತಿಳ್ಕೊಳ್ಳಿ ಉಪಚಾರ. ಪಾಪ ಅವ್ರದೇ ಮನೆ ಅವ್ರ ಉಪಚಾರ ಯಾರು ಗೊತ್ತಿಲ್ಲ, ನಿಮ್ಮನೇ ತಿಳ್ಕೊಂಡು ತಂದೆ ಮನೆ ಬಾರ ತಿಳ್ಕೊಳ್ಳೋದು ಗೊತ್ತಂತೆ, ಅರ್ಥ ಆಯ್ತಾ? ಅಲ್ಲದೇ ಇದ್ದರೆ ನಿಮ್ಮನೆ ಅಂದರೆ ಉಪಚಾರ, ಓದರಿಗೆ ನಿಮ್ಮನೆ ಅಂದರೆ ಕರೆಕ್ಟ್ ಅಂತ ಉಪಚಾರ ಅಲ್ಲ ಫ್ಯಾಕ್ಟ್ ಹೇಳಿದ್ರೆ ಅವ್ರು ಹೇಳಿದ್ರು ಪಾಪ ಅದು ಉಪಚಾರ ಮಾಡೋದು ಬರೀತಾ ಇರ್ತಾರೆ. ಹಾಗೆ ಮಾಡಿ ಜೀವರನ್ನು ಆತ್ಮ ಅಂತ ಕರೆದ್ರೆ ಸೆಕೆಂಡರಿ ಸೆಂಟ್, ದೇವರನ್ನ ಆತ್ಮ ಅಂತ ಕರೆದ್ರೆ ಪ್ರೈಮರಿ ಸೆಂಟ್. ಸತ್ಯಾತ್ಮರೋ ನಿರ್ಗುಣಸ್ಯ ಜ್ಞಾನ ಮೋಕ್ಷಬುದಾಹುತ, ಮೋಕ್ಷ ಆಗುತ್ತೆ ಅಂದರೆ ಪರಮಾತ್ಮನ ನೋಡಿದಾಗ ಮೋಕ್ಷ ಆಗುತ್ತೆ, ಹೊರತು ಜೀವನ ನೋಡಿದ್ರೆ ಮೋಕ್ಷ ಆಗುತ್ತೆ ಅಂತಲ್ಲ. ಜೀವನ ನೋಡಿದ್ರೆ ಮೋಕ್ಷ ಆಗೋದಾಗಿದ್ರೆ ಯಾರು ಒಬ್ಬರು ನೋಡಿ ಆಗಿದೆಯಾ ಮೋಕ್ಷ ಆಗಿದೆ ನನಗೆ ಆಗಿಲ್ಲ ನಿರ್ಬೋದು. ಯಾರಿಂದ ಮೋಕ್ಷ? ಪರಮಾತ್ಮ ಭಕ್ತರಿಂದ ಮೋಕ್ಷ ಆಗುತ್ತೆ. ಸಗುಣಾತ್ಮಪರೇ ಪ್ರೋಕ್ತ ಜ್ಞಾನ ದೈವ ಮುಖ್ಯತೆ, ಸಗುಣರಾದ ಅವರ ಜ್ಞಾನದಿಂದ ಯಾರು ಮುಕ್ತಿ ಅವರು ಸಾಧ್ಯ ಇಲ್ಲ. ಹೇಳಬೇಕು ರಮೇವ ಸಾಕ್ಷಾತ್ಕಾರ ಮಾಡಿಕೊಂಡ ವರ ತಮ್ಮ ಮುಕ್ತಿ ಹೋದ್ನ ತಮ್ಮನೇ ತಪ್ಪಿದ್ದಾರೆ. ಏನು ಕೆಲಸ ಅದು ಬಿಟ್ಟು ಬರ್ತಾ ಬರುವ ವೈಕುಂಠಕ್ಕೋರು ಪ್ರಹ್ಲಾದ ವೈಕುಂಠಕ್ಕೋರು, ಯಾಕೆ ಅವರು ಪರಮಾತ್ಮ ರತನ ಆದ್ರಿಂದ ವೈಕುಂಠಕ್ಕೋರು. ಪರಮಾತ್ಮ ರತನ ಆಗಲಿಲ್ಲ ಅಂತ ಹೋಗಬೇಕಾಗಲಿಲ್ಲ, ಅವೆಲ್ಲ ಭಾಗವತ ಕಥೆ ಕೇಳಬಾರ್ದಿಲ್ಲ. ತತ್ವ ಭಾಗವತ ಪುರಾಣ ಏನಂತ ಓದ್ಬೇಕಾದೀಗ ತತ್ವ ಇವರು ಹಿರಣ್ಯಕಶಿಪು ಕಂಡಿದ್ದು ಬ್ರಹ್ಮಾದಿಗಳನ್ನು, ಅವ್ರು ಯಾರವರು ಆತ್ಮರಲ್ಲ, ಅವರು ಅವ್ರ ಕಂಡಿದ್ದಕ್ಕೆ ಏನಾಯಿತು ಮೋಕ್ಷ ಆಗಲಿಲ್ಲ. ಆದ್ರೆ ನರಸಿಂಹದೇವರ ಆತ್ಮ ಪ್ರಹ್ಲಾದ ಕಂಡಿದ್ದಕ್ಕೆ ಏನಾಯಿತು ಮೋಕ್ಷ ಆಯಿತು. ವಾಸುದೇವ ಆತ್ಮ ಧ್ರುವ ಕಂಡ ಮೋಕ್ಷ ಆಯಿತು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಮೋಕ್ಷ ಆಗಿದೆಯೋ ಅದೆಲ್ಲ ಆತ್ಮ ಬರ್ತಾರೆ, ಎಲ್ಲೆಲ್ಲಿ ಮೋಕ್ಷ ಆಗಿದ್ರು ಅವರು ಆತ್ಮರಲ್ಲವರು ಬರ್ತಾರೆ. ಏನೋ ನಿರ್ಗುಣ ಅಂತ ಹೇಳಿದ್ರೆ ಮುಂದೆ ಬರ್ತದೆ, ನಿರ್ಗುಣ ಅಂತ ಹೇಳಿದ್ರೆ ಜ್ಞಾನಾನಂದಾಗಿ ಗುಣ ಇದ್ದವನು ಬರ್ತಲ್ಲ, ಸತ್ವಗುಣ ರಜಗುಣ ತಮೋಗುಣ ಪ್ರಕೃತಿಯ ಗುಣ ಇದೆ ನಾವು ಇಲ್ಲ ಅಂತ. ಸೊ ಅಪ್ರಾಕೃತ ಅಂತ ಪರೋಹಿ ಮುಖ್ಯೋ ವಿಷ್ಣು ಪರೋಹಿ ಪುರುಷೋ ವಿಷ್ಣು ತಸ್ಮಾನ್ಮೋಕ್ಷಸ್ತದಸ್ತುತ ಪಾಪ್ನೇ. ಪರಮಾತ್ಮ ವಿಷ್ಣುವಾದ್ದರಿಂದ ಪರಪುರುಷ ವಿಷ್ಣುವಾದ್ದರಿಂದ ಅವನ ಜ್ಞಾನದಿಂದ ಮೋಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರಣ ಕೊಡ್ತಾರೆ, ಓಂ ಹೇಯತ್ವ ಅವಚನಾಶ್ಚಾವು ಮತ್ತೆ ಗೌಣಾತ್ಮವು ಹೇಯ, ಪರಮಾತ್ಮ ಹೇಯ ಅಲ್ಲ. ಸಮಯಕ ಸಮಯ ವೈಕಂ ಜಾನಥ ಸಮೇವೈಕಂ ಜಾನಥ ಆತ್ಮಾನ. ಪರಮಾತ್ಮ ಒಬ್ಬರು ತಿಳ್ಕೊಬೇಡಿ ಆತ್ಮನನ್ನ, ಉದರ ತಿಳ್ಕೊಳ್ಳೋದು ಹೋಗಬೇಡಿ, ಯಾಕೆ ಇವ್ರು ತಿಳ್ಕೊಂಡು ಮೋಕ್ಷ ಆಗುತ್ತೆ. ಉದರದಕ್ಕೆ ನೇರು ಉಪಯೋಗ ಆಗುತ್ತೆ, ಟೆಕ್ಸ್ಟ್ ಬುಕ್ ಓದಿ ಪಾಠ ಆಗ್ತದೆ, ಕಟ್ಟೆ ಬಿಟ್ಟು ಓದಿದ್ರೆ ಉಪಯೋಗ ಇದೆ. ಬ್ರಹ್ಮಾದಿಗಳ ಬಗ್ಗೆ ತಿಳ್ಕೊಂಡ್ರೆ ಸರ್ವೋತ್ಸವ ಅಂತ ಹೇಳಿ ತೋರಿ ಇದ್ದಾಗೆ, ವಿಷ್ಣು ವಿಷಯ ತಿಳ್ಕೊಂಡ್ರೆ ಟೆಕ್ಸ್ಟ್ ಬುಕ್ ಇದ್ದಾಗೆ ಗೊತ್ತಾಯ್ತು. ಅನ್ಯಾವಾಸ ವಿಷ್ಯಥ ಗುರು ವಿಷಯ ಬಿಟ್ಬಿಡಿ, ದೇವ್ರ ವಿಷಯ ತಿಳ್ಕೊಂಡು. ಸೊ ಆತ್ಮ ಯಾರಾದ್ರೆ ಈಗ ಮುಖ್ಯಾತ್ಮನಾದ ಪರಮಾತ್ಮ ವಿಷ್ಣುವಾದನೆ ಕೊಟ್ಟು ದೇವರಾಗಲಿಲ್ಲ ಎಷ್ಟು ಕಾರಣ ಕೊಡ್ತಾರೆ. ಇದೆಲ್ಲ ಯಾಕೆ ತೋರಿಸ್ತಾರೆ ಅಂದರೆ ಈ ಖಂಡನೆ ಮಾಡಬೇಕಾದ್ರೆ ಒಂದು ಬೈ ಒಂದು ಸರಿಯಾಗಿ ಸಮನ್ವಯ ಮಾಡಿ ಅಂತ. ಸಮಯವೈಕಂ ಜಾನಕ ಆತ್ಮಾನ ಧನ್ಯವಾದ ಉಪಮಿಸ್ತಾರೆ ಇಟ್ಕೊಂಡು ಆಚಾರ್ಯ ಅಂತ ಮಾಡಿದ್ದಾರೆ. ಸದಳಂ ಬಹುಲೋಕ ವಿಚಿಂತನಯ ಪ್ರವಣ ಗುರು ಮಾನಸ ಬೀಜ ಪದೇ, ಗುರುದೋರ ಚಿಂತೆ ಬಿಟ್ಟುಬಿಡಿ ದೇವ್ರ ಚಿಂತೆ ಮಾಡಿ. ಓ ಸ್ವಾಪ್ತೆಯ ಮತ್ತೆ ಈ ಆಪ್ತ ಪರಮಾತ್ಮ ಯಾಕೆ ಅಂದರೆ ಸ್ವಾಪ್ತೆಯ ತನ್ನಲ್ಲಿ ತಾನೇ ಸೇರ್ತಾನೆ. ಗುರುದರು ತಮ್ಮಲ್ಲಿ ತಾವು ಸೇರೋದಿಲ್ಲ, ಎಲ್ಲರೂ ಒಬ್ಬರು ಮೇಲೆ ಮೇಲೆ ಸೇರಿಕೊಂಡು ದೇವರ ಹತ್ರ ಹೋಗ್ತಾರೆ, ದೇವರು ತನ್ನಲ್ಲಿ ತಾನೇ ಸೇರ್ತಾರೆ. ಅದಕ್ಕೆ ಸ್ವಾಪ್ತೆ ಯಾವ ಪೂರ್ಣ ಮದ ಪೂರ್ಣ ಮೇಗಂ ಪೂರ್ಣ ಪೂರ್ಣ ಮುದಚ್ಚತೆ ಪೂರ್ಣಶ್ಚ ಪೂರ್ಣ ಮಾಯ ಪೂರ್ಣಮೇ ಅವಶಿಷ್ಯತೆ. ದೇವರ ಬಗ್ಗೆ ವಹಿಸಿದ್ದೆ ಅದ ಪೂರ್ಣ ಇದಂ ಪೂರ್ಣ ಅವತಾರ ರೂಪ ಪೂರ್ಣ ಒಂದು ರೂಪ ಪೂರ್ಣ, ಪೂರ್ಣದಿಂದ ಪೂರ್ಣ ಬಂದಾಗ ಅದು ಪೂರ್ಣನೇ, ಪೂರ್ಣದಲ್ಲಿ ಪೂರ್ಣ ಸೇರಿದಾಗ ಅದು ಪೂರ್ಣನೇ. ಇದು ದೇವರ ವೈಶಿಷ್ಟ್ಯ. ಅದು ಅರ್ಜುನ ಇದ್ದಾನೆ ಇಂದ್ರದೇವ್ ಇದ್ದಾರೆ, ಅದು ಇಂದ್ರ ಶಕ್ತಿ ಅರ್ಜುನಿಗೆ ಇಲ್ಲ ಗೊತ್ತಾಯ್ತಾ, ವಾಯು ಶಕ್ತಿ ಇಂದ್ರನೇ ಅರ್ಜುನಿಗೆ ಇಲ್ಲ, ಅವುದೇ ರೂಪಗಳೇ ವ್ಯತ್ಯಾಸ. ದೇವರಲ್ಲಿ ಹಾಗಲ್ಲ, ರಾಮ ಎಷ್ಟು ಪೂರ್ಣನ, ಕೃಷ್ಣ ಅಷ್ಟೇ ಪೂರ್ಣ, ನರಸಿಂಹ ಅಷ್ಟೇ ಪೂರ್ಣ, ಮತ್ತೆ ಅಷ್ಟೇ ಪೂರ್ಣ, ಆತನ ಕೈಕಾಲ ಅಷ್ಟೇ ಪೂರ್ಣ, ಆತನ ಕೇಶನ ಅಷ್ಟೇ ಪೂರ್ಣ. ಇಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಅದಕ್ಕೇನೆ ವಾಯು ಬರಲಿಲ್ಲ, ವಾಯುದೇ ಅವತಾರದಲ್ಲಿ ತಗೊಂಡಾಗ ಎಷ್ಟೇ ತಗೊಂಡು ಕೂಡ ಮೈನಸ್ ಪಾಯಿಂಟ್ ಏನಿದೆ ಅವರಿಗೆ? ವಾಯುದೇವರಿಗೆ ಪ್ರಾಕೃತ ದೇಹ ಇದೆ, ಪರಮಾತ್ಮನ ಪ್ರಾಕೃತ ದೇಹನೇ ಇದೆ. ಫಸ್ಟ್ ಡಿಫ್ರೆನ್ಸ್ ಬಂದಿರ್ತಾರೆ, ಅರ್ಥ ಆಯ್ತಾ? ಅದೇ ಏನಾಯ್ತು, ಪರಮಾತ್ಮ ನಿರಧಿಕವಾದ ಸಾಮರ್ಥ್ಯ ಗೊತ್ತಾ, ಇವ್ರು ಹಾಗಲ್ಲ, ತಮ್ಮ ಎಷ್ಟು ಯೋಗ್ಯಕ್ಕೆ ಅಷ್ಟೇ ಸಾಮರ್ಥ್ಯ. ಹೀಗಾಗಿ ಡೌನ್ ಆಗ್ತಾರೆ, ಫಸ್ಟ್ ಮೈನಸ್ ಪಾಯಿಂಟೇ ಇದೆ, ಪ್ರಾಕೃತ ದೇಹ ಇದೆ. ಅದಕ್ಕೆ ಭೀಮೇಂದ್ರ ಏನು ಮಾಡ್ತಾರೆ, ದೇಹ ಬಿಟ್ಟು ಸರ್ಕಾರ ಮಾಡ ಗೊತ್ತಾ. ಆಚಾರ್ಯರು ಏನು ಮಾಡ್ತಾರೆ, 36,000 ಸಾವಿರ ದೇಹ ಬಿಟ್ಟು ಮೂರು ರೂಪಾಯಿ ಕೊಡ್ತಾರೆ. ಕರೆಕ್ಟೇ ಇದೆ ಇದೆ ಇದು ದೇವರು ದೇವಾನ ಅಜ್ಞೆಯ ಆಗುವುದು ಅಂತಂದ್ರೆ ಮೂರು ರೂಪಕ್ಕೆ ಹೋಗ್ತಾರೆ. ವಾಯುದೇವ ಕಾಮಗಳಿಂದ ಅಂದರೆ ವಾಯುದೇವರ ದೇಹ ಬಹಳ ಶ್ರೇಷ್ಠವಾದ ದೇಹ. ಇಷ್ಟಾದರೂ ಕೂಡ ಏನಲ್ಲ ಅದು, ಹೊರಗಿನ ದೇಹ ಅಪ್ರಾಕೃತ, ಹೊರಗಿಂದ ಅಪ್ರಾಕೃತ, ಹೊರಗಿಂದ ಅಪ್ರಾಕೃತ ಅಲ್ಲ. ದೇವರು ಹಾಗಲ್ಲ, ಎಲ್ಲ ರೂಪಗಳು ಅಪ್ರಾಕೃತಾನೆ, ಬಹಳಷ್ಟು ಎಲ್ಲ ರೂಪಗಳು ಅಪ್ರಾಕೃತಾನೆ. ಆ ಡಿಫ್ರೆನ್ಸ್ ಮತ್ತೆ ಹೇಳ್ತಾರೆ, ಸದೇ ಸ ಆತ್ಮನಃ ಆತ್ಮಾನಂ ಉದ್ಧೃತ್ಯ ಆತ್ಮನ್ನೇವ ನಿರಾಪಯತಿ ಅಥ ಆತ್ಮೈವ ಭವತಿ. ಪರಮಾತ್ಮ ತನ್ನ ರೂಪಗಳಿಂದ ತನ್ನ ರೂಪ ಹೊರಗೆ ತರ್ತಾರೆ, ಮತ್ತು ಹೊರಗೆ ತೆಗೆದುಕೊಂಡಿದ್ದು ಅನಂತಾನಂದ ರೂಪವನ್ನು ಹೊರಗೆ ಹಾಕ್ತಾರೆ, ಮತ್ತೆ ಎಲ್ಲ ಒಳಗೆ ಹಾಕ್ತದೆ. ಈ ಶಕ್ತಿ ಜೀವನೇ ಇಲ್ಲ. ಸದೇ ಓ ಬಹುಹಾ ನಿರ್ಗುಣ ಪುರುಷೋತ್ತಮ ಪರಮಾತ್ಮ ಅನೇಕ ರೂಪ ತಗೊಂಡು ಮತ್ತೆ ಒಂದಾಗಿರ್ತಾನೆ. ಅನೇಕ ರೂಪ ತಗೊಳ್ತಾರೆ, ಮತ್ತೆ ಒಂದು ರೂಪ ಸೇರ್ಕೊಂಡ್ಬಿಡ್ತಾನೆ. ಆಚಾರ್ಯ ಹೇಳ್ತಾರೆ, ಒಂದು ರೂಪ ನಾರಾಯಣ, ವಾಸುದೇವ ರೂಪ, ನಾರಾಯಣ ರೂಪ ಇದೆ. ಏನು ಮಾಡ್ತಾನೆ ಅದರಿಂದ, ವಾಸುದೇವ ಸಂಖ್ಯಾತನ ಪ್ರತಿಯೊಂದು ಅನಿರುದ್ಧ 4 ರೂಪಗಳು, ಮತ್ಸ್ಯಾದಿ 10 ರೂಪಗಳು, ಕೇಶವಾದಿ 24 ರೂಪಗಳು, ಆಮೇಲೆ ವಿಶ್ವಾದಿ ನಾರಾಯಣಾದಿ 108 ರೂಪಗಳು, ಆಮೇಲೆ ವಿಶ್ವಾದಿ 1,000 ರೂಪಗಳು, ಅಜಾದಿ ಬಹುರೂಪರಾದ ಪರಾದಿ ಅನಂತ ರೂಪನಾಗಿದೆ ಪರಮಾತ್ಮ. ಇದೆಲ್ಲ ಏನು ತೋರಿಸ್ತಾ ಇದೆ, ಪರಮಾತ್ಮ ರೂಪ. ಮತ್ತೆ ಏನು ಮಾಡ್ತಾರೆ ಪರಮಾತ್ಮ, ಎಲ್ಲ ಒಳಗೆ ಅರ್ಥ ಆಯ್ತಾ? ಪರಮಾತ್ಮನೇ ಸತತ ಏಕರೂಪಿಣೇ, ದಶರೂಪಿಣೇ, ಸತತ ಹಸ್ರರೂಪಿಣೇ, ಅಧಿಕಾರಿಣೇ, ಸ್ಫುಟ ಅನಂತ ರೂಪಿಣೇ, ಸುಖಚಿತ್ತಮಸ್ತನವೇ ನಮೋ ನಮಃ. ಎಷ್ಟು ದೇವರು ಒಳಗೋಗಿ ಅದು ಸುಗುರುದವ್ರು ಹಾಗಲ್ಲ. ಈಗ ಇಂದ್ರದೇವರಿದ್ದಾರೆ, ವಾಲಿಯಾಗಿ ಅವತಾರ ಮಾಡಿ ರಾಮದೇವರು ಹೊರಬಿಟ್ಟು ಅರ್ಜುನ ಆಗುತ್ತೆ. ಅರ್ಜುನನಾಗಿದ್ದ ವಾಲಿದೇಹ ಇಲ್ಲ, ಈಗ ಹೋಯ್ತದ್ದು ವಾಲಿದೇ ಅರ್ಜುನ ದೇಹ ಬಂದಿಲ್ಲ ಇನ್ನೂ ಕೂಡ. ಗೊತ್ತಾಯ್ತಾ? ಅವೆರಡು ಹೋದ ಮೇಲೆ ಇಂದ್ರೂ ಹೋದ್ರು, ಮತ್ತೆ ಎರಡು ಇಲ್ಲೇ ಇಲ್ಲ. ಮತ್ತು ಅರ್ಜುನ ಇಲ್ಲ, ವಾಲಿನೂ ಇಲ್ಲ, ಇಂದ್ರದೇವರಿಲ್ಲ. ದೇವರು ಹಾಗಲ್ಲ, ಎಲ್ಲ ರೂಪ ಎಲ್ಲ ಕಾಲಕ್ಕೂ ಇದೆ. ಮತ್ತು ರಾಮ ಅಷ್ಟು ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇದೆ. ಇದು ಯಾರ ವೈಭವ? ಇದು ದೇವರ ವೈಭವ. ಇಂಥ ಹೆಚ್ಚು ಬೇರೆ ಯಾರಿಗೂ ಇಲ್ಲ. ಅದರಿಂದಾಗಿಯೇ ದೇವರು ಸರ್ವೋತ್ತಮ, ಆತ್ಮ ಅಂದ್ರೆ ಅವನೇ. ಇದೆಲ್ಲ ನಿಮಗೆ ನೋಡೋದಕ್ಕೆ ಏನು ಕಾಣಿಸುತ್ತೆ ಆರ್ಗ್ಯುಮೆಂಟ್. ಇನ್ನೊಂದು ಕಡೆಗೆ ದೇವರ ಸ್ವರೂಪ, ಎಷ್ಟು ಅದ್ಭುತ ಸ್ವರೂಪ ದೇವರು. ಪ್ರಮೇಯ ತಿಳ್ಕೊಳ್ತಾ ಹೋಗ್ತಾರೆ ನಾವು ಆರ್ಗ್ಯುಮೆಂಟ್ ಇಲ್ಲಿ. ಪ್ರಮೇಯ ಮಾಡ್ಬಿಡ್ಬಾರ್ದು, ಪ್ರಮೇಯ ಬೇಕಿತ್ತು. ಆರ್ಗ್ಯುಮೆಂಟ್ ಕ್ಲಿಯರ್ ಮಾಡ್ತದೆ ಅಷ್ಟೇ ಹೊರತು ನಾವೇನು ಮಾಡಿದ್ರೆ ವಾಕ್ಯಾರ್ಥವಾದ ಗಲಾಟೆಯವರಿಗೆ ಪ್ರಮೇಯ ಮಾಡ್ಕೊಳ್ತು. ಹಾಗೆ ಮಾಡ್ಬಾರ್ದು, ಪ್ರಮೇಯ ಬೇಸಿಕ್ ಇಟ್ಕೊಂಡು ವಾಕ್ಯಾರ್ಥ ಮಾಡ್ತಾರೆ. ಮುಂದೆ ಹೇಳ್ತಾರೆ, ಇತಿ ಸ್ವಸ್ಯೈವ ಸ್ವಸ್ಮಿನ್ ಅಭ್ಯಯವಚನ. ತನ್ನಲ್ಲಿ ತಾನೇ ಸೇರ್ತಾ ಇದ್ದಾರೆ, ಇನ್ನೊಬ್ಬರ ದೇವರು ಸೇರಲಿಲ್ಲ, ಇನ್ನೊಬ್ಬರು ತನ್ನ ಸೇರಿಸ್ಕೊಂಡಿಲ್ಲ. ನೀ ಗೌಣಾತ್ಮನೇ ದೋಷಶ್ಚ ಲಯ. ಗೌಣಾತ್ಮ ಅಂದರೆ ಜೀವ ನಿರ್ದೋಷನಾದ ಶ್ರೀಹರಿಯಲ್ಲಿ ಎಂದು ಐಕ್ಯ ಒಂದು ಸಾಧ್ಯ ಇಲ್ಲ. ನಜ ವಾಸು ಚಾಕಾದು ಅನ್ಯಥಾ ಉಚ್ಯತೆ. ಬಹಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇದೆ. ದೇವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತೀರಿ, ದೇವ್ರ ಸರ್ವೋತ್ತಮ ಹಾಗೆಲ್ಲ ನಾವು ಹೇಳ್ತೀರಿ, ಸಿದ್ಧಮ್ಮ ಎಷ್ಟೋ ವಾಕ್ಯ ಕೋಟ್ ಮಾಡಿದ್ದೀವಿ. ಆದರೆ ನಾನು ಇನ್ನೊಂದು ಪ್ರಶ್ನೆ ಮಾಡ್ತೇನೆ, ನಾವೆಲ್ಲ ಕೇಳೋ ಪ್ರಶ್ನೆ ಇದೆ. ನಾವು 10 ಆಚಾರ ಭಾಷ್ಯ ಬರ್ತಿದ್ದಾರೆ ತಿಳ್ಕೊಂಡು, ಆದರೆ ಉಪನಿಷತ್ತು ಎಷ್ಟೋ ಇದೆ, ಅದನ್ನ ಏನು ಹೇಳಿದ್ದಾರೆ ಯಾರಿಗೆ ಗೊತ್ತು? ಅರ್ಥ ಆಯ್ತಾ? ಇವತ್ತಿನ ಉಪನಿಷತ್ತು 10 ಇರಬಹುದು, ಬೇರೆ ಉಪನಿಷತ್ತು ಏನಿದೆ ಯಾರಿಗೆ ಗೊತ್ತು? ಮತ್ತು ವೇದ ಶಾಖೆನ ಬಗ್ಗೆ ಸಿಕ್ಕರೆ ಸ್ವಲ್ಪ ಸ್ವಲ್ಪ ಇಷ್ಟೊತ್ತು ಹೇಳಿದ್ರಲ್ಲ ಎಷ್ಟು ಶಾಖೆ ಅಂತೇಳಿ, ಅವೆಲ್ಲ ಸಿಕ್ಕಿಲ್ಲ. ಸಿಕ್ಕರೆ ಏನೇನು ಸಿಗುತ್ತೋ ಯಾರಿಗೆ ಗೊತ್ತು? ಅದು ರುದ್ರದೇವರು ಸರ್ವತ್ರ ಸಿಕ್ಕಿಬಿಟ್ರೆ ಏನು ಮಾಡಬೇಕಾಗ ಬರಲ್ಲ? ಮತ್ತು ನಾವೇ ಸರ್ವತ್ರ ಸಿಕ್ಕಿಬಿಡೋದು, ಯಾರು ದೇವರು ನಾವೇ ತಾಯಿಬಿಟ್ರೆ ಏನು ಮಾಡಬೇಕಾಗ? ಪ್ರಶ್ನೆ ಬರುತ್ತೋ ಇಲ್ಲ? ಒಳ್ಳೆಯ ಪ್ರಶ್ನೆ ಇದೆ. ನಮ್ಮ ಜನ ಹಾಗೆ ಮಾಡ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಇವತ್ತು ಹಿಂದಿನ ಮತ ಆಚಾರ್ಯ ಬಂದರು, ಅವರು ಅನಂತವ್ರ ಖಂಡನೆ ಮಾಡಿದರು, ಆಮೇಲೆ ಅದ್ವೈತ ಬಂತು, ಅದ್ರ ಇಷ್ಟ ಆದ್ರಿಂದ ಖಂಡನೆ ಮಾಡಿಬಿಟ್ರು. ಅದು ಯಾರು ಖಂಡನೆ ಮಾಡಿದರು? ಆಚಾರ್ಯರು ಮಾಡಿದರು. ಇವ್ರು ಇನ್ನೊಬ್ರು ಯಾರು ಮಾಡಿಬಿಟ್ರೆ ಈ ಥರ ಪ್ರಶ್ನೆ ಮಾಡ್ತಾರೆ. ಹೋಗ್ತಾರೆ, ನೆಕ್ಸ್ಟ್ ಬಂದವ್ರು ಹಿಂದಿನವ್ರು ಖಂಡನೆ ಮಾಡೋದ್ರಿಂದ ನಮ್ಮ ಆಚಾರ್ಯದವ್ರು ಖಂಡನೆ ಮಾಡಿಬಿಟ್ರೆ ನಮ್ಮ ಹುಡುಗರು ಬಾರಿ ಬಿದ್ದು ಬೇರೆ ಕರೆ ಗೊತ್ತೇನು? ಆಚಾರ್ಯ ಯಾರು ಖಂಡಿತ ಎಲ್ಲರೂ ಎಲ್ಲರನ್ನ ಆಚಾರ್ಯ ಖಂಡನೆ ಮಾಡಿದ್ದಾರೆ, ಶಾಸ್ತ್ರ ಓದಿ ಅಂತೀವಿ. ಆಚಾರ್ಯ ಇನ್ನೊಬ್ಬರು ಖಂಡನೆ ಮಾಡಿಬಿಟ್ರೆ ಅದಕ್ಕೆ ಅವ್ರು ಬಂದ ಅವ್ರನ್ನೋದು ಗೊತ್ತಾಗ್ತದೆ, ನೋಡೋ ಬೇಡ ನನಗೆ. ಆಮೇಲೆ ಓದ್ತೀವಿ ಎಷ್ಟು ಭಾಳ ವಿದ್ಯಾರ್ಥಿಯಿಂದ ಮಾತಾಡ್ತಾರೆ. ಅರ್ಥ ಆಗಿ ಓದ್ಬಾರ್ದು, ಕಂಡನೆ ಯಾರು ಮಾಡಿದ್ರೆ ಓದಿದ್ರೆ ಬೆಸ್ಟ್ ಆಗುತ್ತಲ್ಲ, ಅದೇ ಅವ್ರ ಬಿಟ್ಟ ಆಯ್ತಲ್ಲ. ಅದಕ್ಕೆಲ್ಲ ಉತ್ತರ ಕೊಡೋ ವಾಕ್ಯ ನಗಿ ಮೋಮ್ ಗತಿ ಸಾಮಾನ್ಯ ಅಥವಾ ಬಹಳ ಇಂಪಾರ್ಟೆಂಟ್. ಗತಿ ಸಾಮಾನ್ಯ ಅಂದ್ರೆ ಅರ್ಥ ಏನಂದ್ರೆ ಹೇಳ್ತಾರೆ, ಸರ್ವೇ ವೇದ ಯುಕ್ತಯ ಸುಪ್ರಮಾಣ ಬ್ರಾಹ್ಮಂ ಜ್ಞಾನಂ ಪರಮಸ್ತು ಏಕಮೇವ ಪರಾಜಯಂತೆ ನಿರೋಧಸ್ತು ಕಶ್ಚಿತ್ ವೇದೇಷು ಸರ್ವೇಷು ಸರ್ವೇತಿಹಾಸೇ ವೈದಿಕೃತೇ ಗತೇ ಜ್ಞಾನಸ್ಯ ಧಾನ್ಯಮೇವ. ಬಹಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಹೇಳ್ತಾರೆ. ವೇದ ಹೆಚ್ಚಂತು ಅಂತ ಕೇಳಿದರೆ, ವೇದ ಎಷ್ಟೇ ಅನಂತವಾಗಿದ್ದರೂ ಕೂಡ, ಶಾಸ್ತ್ರ ಎಷ್ಟೇ ಅನಂತವಾಗಿದ್ದರೂ ಕೂಡ, ಅದೆಲ್ಲ ಕನ್ಸಿಸ್ಟೆಂಟ್ ಆದ್ದರಿಂದ ಒಂದು ಕಡೆ ಕ್ಲಿಯರಾಗಿ ಹೇಳಿದ ಮೇಲೆ ಎಷ್ಟೇ ಹೇಳಿದರೂ ಕೂಡ ಇದು ಕಾಂಟ್ರಡಿಕ್ಟ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಈಗ ಇದು ಕಾಂಟ್ರಡಿಕ್ಟ್ ಮಾಡೋದಿಲ್ಲ, ಇದು ಇಂಪಾರ್ಟೆಂಟ್. ಇವಾಗ ಸಮುದ್ರ ನೀರಿದೆ, ನಾವು ಬಾಯಲ್ಲಿ ಹಾಕ್ಕೊಂಡು ಉಪ್ಪು ಅಂತ ಹೇಳಿಬಿಡ್ತೇವೆ. ಅವ ಯಾರೋ ಬಂದ, ಇಲ್ಲಿ ಉಪ್ಪಿದೆ ರೀ, ಅಲ್ಲಿ ಉಪ್ಪಿಲ್ಲ ಅಂತ ಹೇಳಿದರೆ ಏನು ಹೇಳ್ತೇವೆ ನಾವು ಅದಕ್ಕೆ? ಇಲ್ಲಿದ್ದ ಅದು ಉಪ್ಪಿರಲಿ, ಯಾಕೆ ಒಂದೇ ಸಮುದ್ರ ನೀರಾದ್ರಿಂದ ಇದು ಉಪ್ಪಿದ್ದು ಏನು ಇರಬೇಕು? ಉಪ್ಪಿರಲೇಬೇಕು. ಇನ್ನೊಬ್ರು ಹೇಳೋ, 10 ಕಿಲೋಮೀಟರ್ ಹೋಗಿ ಸೀಟಿದೆ ಅಂತ ಹೇಳಿ ಮುಡುಗೋಗು ಅಂತ ಅರ್ಥ, ಇನ್ನೇನಿಲ್ಲ. ಕಿಲೋಮೀಟ್ರ್ ಮುಡುಗೋಗ್ಬಿಡ್ತಾರೆ, ಇಲ್ಲಿ ಸೀಟಿದೆ, ಇಲ್ಲಿ ಉಪ್ಪು ಅಲ್ಲಿ ಸೀಟು ಅಂತ ಹೇಳಿ ಹೇಳ್ಬೇಕು. ಅರ್ಥ ನಾವು ಕಗಲ ಗೊತ್ತಿ ಹೇಗಿರುತ್ತೆ, ಅದು ಹೇಗಿರುತ್ತೆ? ಇಲ್ಲಿ ಉಪ್ಪೋದು ಎಲ್ಲ ಕಡೆ ಉಪ್ಪೇ ಇರುತ್ತೆ. ಇವತ್ತು ಅಡಿ ಅಡಿಗೆ ಮಾಡ್ತಾರೆ, ಅನ್ನ ಮಾಡಿಬಿಡ್ತಾರೆ, ಆಮೇಲೆ 4 ನೋಡು ಆಗಿದೆ ಬಿಡ್ತಾರೆ, ಅದು ಏನಾಗಿರುತ್ತೆ. ಆಮೇಲೆ ಏನು ಮಾಡ್ತಾರೆ ಇವರು, 4 ಆಗಿದೆ ಎಲ್ಲ ಆಗಿದೆ ತಿಳಿಸಿರ್ತಾರೆ. ಹೌದಲ್ಲ, ಏನಂತ ಗತಿ ಸಾಮಾನ್ಯ ಅಂತ ತಾರಿ ಕುಲಾಕ ನ್ಯಾಯ ಅಂತ ಕರೀತಾರೆ. 4 ಕಾಳು ಬೆಂದಿದ್ರೆ ಉಳಿದು ಏನಾಗಿರ್ಬೇಕು ಅಂತ ಅರ್ಥ, ಎಲ್ಲ ಆಗಿರಬೇಕು ಅಂತ ಅರ್ಥ. ಈ ರೀತಿ ಆಗಿಬಿಟ್ಟಿದ್ರೆ ಇವು ಆಗಿರ್ಬೋದು ಆಗಿರ್ಬೋದು ಅಂತ ಆಗಿಬಿಟ್ರೆ ತಪ್ಪು. ಆ ದೃಷ್ಟಿಯಿಂದ ಯೂನಿಫಾರ್ಮಿಟಿಯಲ್ಲಿ ಏನಂತಾಗಿರುತ್ತೆ, ಇವತ್ತು ಇಂಜಿನಿಯರಿಂಗ್ ಟರ್ಮ್ ಬಹಳ ಸುಲಭ, ಕ್ರಾಸ್ ಸೆಕ್ಷನ್ ಅಂತ ಕರೀತಾರೆ. ಕ್ರಾಸ್ ಸೆಕ್ಷನ್ ನೋಡೋ ಉದ್ದೇಶ ಏನು, ಎಂಟೈರ್ ಬಿಲ್ಡಿಂಗ್ ಆಗಿರುತ್ತೆ ಅಂತ ಬರ್ತಾನೆ. ಎಂಟೈರ್ ಬಿಲ್ಡಿಂಗ್ ಅದು ಅಪ್ಲೈ ಮಾಡ್ತಾನೆ. ಡೇರ್ಫೋರ್ ಇವತ್ತು ನಾವು ಓದೋ ವೇದರ ಕ್ರಾಸ್ ಸೆಕ್ಷನ್ ಆಗಿರ್ತಾನೋ, ಹೋಲ್ ವೇದ ಹೇಗಿರಬೇಕು ಇದಕ್ಕೆ ತಕ್ಕಂತೆ ಇರುತ್ತೆ. ಅದಕ್ಕೇ ನಾವು 4 ಶಾಖೆ ಓದಿದ್ರು ಕೂಡ ಒಟ್ಟು ಶಾಸ್ತ್ರದ ತೀರ್ಮಾನ ಏನಾಗಿರಬೇಕು ಅದೇ ಆಗಿರಬೇಕು. ಇದು ಬಹಳ ಇಂಪಾರ್ಟೆಂಟ್ ಅರ್ಥ ಆಯ್ತಾ? ಈಗ ಸರ್ವೇ ವೇದ ಯುಕ್ತಯ ಪ್ರಮಾಣ ಅದನ್ನು ಹೇಳ್ತಾರೆ. ಎಲ್ಲ ವೇದಗಳು ಎಲ್ಲ ಯುಕ್ತಿಗಳು ಪರಮಾತ್ಮನ ಬಗ್ಗೆ ಹೇಳ್ತಕ್ಕಂಥ ವಿಚಾರಗಳು ಎಂದೂ ಏನು ಬರೋದಿಲ್ಲ, ವಿರೋಧ ಬರೋದೇ ಇಲ್ಲ. ಮತ್ತು ಆಚಾರ್ಯ ಇದ್ದಾರೆ, ಶಿಕಾರ್ಯ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಎಲ್ಲ ಏನು ಹೇಳಿದಾರೆ ಗೊತ್ತಿಲ್ಲ, ಬಟ್ ಒಂದು ಗ್ಯಾರಂಟಿ ಏನು ಹೇಳಿದ್ದಾರೆ ಅವರು, ಹರಿಸರ್ವಂತವತ್ತರೇ ಹೇಳಿದ್ದಾರೆ. ಅದು ವಿವಾದನೇ ಹೌದಲ್ಲ, ಇನ್ನೊಬ್ರು ಯಾರೋ ಹೋಗ್ಬೋದು, ಅವ್ರು ಹೇಗೆ ಬೇರೆ ಹೇಳಿಬಿಟ್ರೆ ಅಂತ ಹೇಳಕ್ಕೆ ಹೋಗಬೇಡಿ. ಇವತ್ತೆಲ್ಲ ಕೂಡ ಬೇರೆ ಹೇಳಕ್ಕೆ ಸಾಧ್ಯತೆ ಇಲ್ಲ. ಅರ್ಥ ಆಯ್ತಾ? ಈಗ ತಿಳ್ಕೊಂಡ ಮೇಲೆ ವೇದಗಳಲ್ಲಿ ಪರಸ್ಪರ ವಿರೋಧ ಇಲ್ಲ. ಅದರಿಂದ 10 ವೇದ ಓದಿದ್ರು ಅಷ್ಟೇ, 1000 ವೇದ ಓದಿದ್ರು ಅಷ್ಟೇ, ಕನ್ಸಿಸ್ಟೆನ್ಸಿ ಯಾವಾಗಲೂ ಇರುತ್ತೆ ಅಂತ. ನಾವು ಏನು ಪ್ರಶ್ನೆ ಮಾಡ್ಬೋದಾಗಿದ್ರೆ, ಹೆಚ್ಚು ಓದೋದು ಬೇಡಗಳಿಗೆ ಸಾಕೊಂಡು ಏನು ಮಾಡ್ತೀವಾಗ? ಅದಕ್ಕೆ ಉತ್ತರ ಮಾಡಬೇಕು. ನಾವು ಮೆಸೇಜ್ ಒಂದೇ ಅಂತ ಹೇಳಿದ್ವಿ, ಒಂದು ಡೀಟೇಲ್ಸ್ ಬೇಕಾಗುತ್ತಿದೆ. ಅರ್ಥ ಆಯ್ತಾ? ಈಗ ಡೀಟೇಲ್ಸ್ ಬೇಕಾಗುತ್ತಿರೋದ್ರಿಂದ ನೋ ಫರ್ದರ್ ಡೀಟೇಲ್ಸ್. ನಮಗೆ ಬಿ ಎಸ್ ಸಿ ಓದೋರು ಸೈಂಟಿಸ್ಟೇ, ಎಮ್ ಎಸ್ ಸಿನ ಸೈಂಟಿಸ್ಟೇ, ಬಿ ಎಸ್ ಸಿ ಸೈಂಟಿಸ್ಟೇ, ಎಷ್ಟು ಕ್ವಾಲಿಟಿ ವೇರಿ ಆಗೋದಿಲ್ಲ. ಆ ಥರ ಹೆಚ್ಚೆಚ್ಚು ಓದಕ್ಕೆ ಏನು ಬರುತ್ತೆ, ಹೆಚ್ಚಿನ ಜ್ಞಾನ ಬರುತ್ತೆ. ಬಟ್ ಯಾವ ಜ್ಞಾನ ಬರೋದ್ರಿಂದ ಕಾಂಟ್ರಡಿಕ್ಟರಿ ನಾಲೆಜ್ ಬರೋದು. ಅದರಿಂದ ಇಲ್ಲಿ ಏನು ತೀರ್ಮಾನ ಮಾಡಿದ್ದೇವೆ ಅದು ಅಲ್ಟಿಮೇಟ್. ಮತ್ತು ಆಚಾರ್ಯ ಏನು ಹೇಳಿದ್ದಾರೆ ಅಲ್ಟಿಮೇಟ್, ಬ್ರಹ್ಮಸೂತ್ರ ಏನು ಮಾಡಿದ್ದಾರೆ ಅಲ್ಟಿಮೇಟ್. ಅದು ಎಂದೂ ಕೂಡ ಇನ್ನು ವಿಶೇಷ ಆಗ್ತಬೇಕಾದ್ರೆ ಅವರೇ ಹೇಳ್ಬೋದು, ಆದರೆ ಕಾಂಟ್ರಡಿಕ್ಟ್ ಮಾತ್ರ ಮಾಡೋದು ತಿಳ್ಕೊಬಿಟ್ಟೆ. ಸಮನ್ವಯತೆಯಾಯಿತು ಯಾವುದು ಗತಿ ಸಾಮಾನ್ಯ ಅಂತ ಅನ್ನೋದು ಇಡೀ ವೇದಕ್ಕೆ ಮುಖ್ಯ ಸೂತ್ರ ಇದೆ. ಸಮನ್ವಯ ಅಧ್ಯಾಯದ ಒಂದು ರೂಟ್ ಇದೆ. ಹಾಕಿ ಗತಿ ಸಾಮಾನ್ಯ ಅಂತ ಸೃಷ್ಟಿಸಿದ ಮೇಲೆ ನಾವು ಯಾವುದೇ ವೇದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೂಡ ಕಾಂಪಿಟೇಷನ್ ಇರೋದಿಲ್ಲ ಅಂತ ಗ್ಯಾರಂಟಿ ಇದ್ಬಿಟ್ಟು ನೋ ಪ್ರಾಬ್ಲಮ್ ಮಾಡೋಣ. ಅರ್ಥ ಆಯ್ತಾ? ಆ ಸಾಮಗ್ರಿ ಈ ಸಾಮಗ್ರಿ ಯಾರೇ ಸಾಮಗ್ರಿ ಹೇಳಿ, ಏಕಾಗಿ ಊಟ ಮಾಡೋದು ಯಾರು ಹೇಳಿ ಸಾಧ್ಯ ಇಲ್ವಲ್ಲ. ಗತಿ ಸಾಮಾನ್ಯ ಪುಣ್ಯಕ್ಕೆ ಒಂದು ಬಟ್ಟದಲ್ಲಿ ಏಕಾಚಿ ಅಂತ ಒಂದು ಗಲಾಟೆ ಇದೆ ಹೊರತು ಏಕಾಚಿ ಮಾಡಬೇಕು ಅಂದರೆ ಗಲಾಟೆ ಬಂದಿಲ್ಲ. ನೀವು ಕೂಡ ಮುಂದೆ ಬರುತ್ತಾರೆ, ಬಂದು ಸದ್ಯ ಕಟ್ಟು ಬಂದಿಲ್ಲ. ಗತಿ ಸಾಮಾನ್ಯ ಅಷ್ಟೇ. ಅದು ಸೇರಿ ಏನ ಗತಿ ಅಂದರೆ ಜ್ಞಾನ, ಸಾಮಾನ್ಯ ಅಂದರೆ ಜನರಲ್ ಇಸ್ ಮೀನ್ಸ್ ಆಲ್ವೇಸ್ ಒನ್ ಅಂದರೆ ಗಾರಿ ದಡ್ನಾಟ್ ವೇರಿ. ಅದು ಇದು ತನ್ನ ತಾನೇ ಕಾನ್ಸಂಟ್ರೇಟ್ ಮಾಡ್ಕೊಂಬೋದಿಲ್ಲ. ಗತ್ಯರ್ಥಕ ಜ್ಞಾನಾರ್ಥಕ. ಗತಿ ಸಾಮಾನ್ಯ ಅಂದ್ರೆ ಏನು, ಕಾಮನ್ ಫ್ಯಾಕ್ಟ್ ಎಲ್ಲ ಕಡೆ ಕಾಮನ್ ಆಗಿರುತ್ತೆ ಅಂತ. ಜ್ಞಾನದಲ್ಲಿ ವಿರೋಧಾದಿಗಳು ಇರೋದಿಲ್ಲ, ಅದನ್ನೇ ಅರ್ಥ ಬರಬೇಕು. ಇತಿ ಬೈಗಿಸುತ್ತೆ ಹೇ ಗತಿ ಹೇ ಜ್ಞಾನಸ್ಯ ಸಾಮ್ಯಮೇವ. ಅರ್ಥ ಆಯ್ತಾ? ಸಾಮಾನ್ಯ ಅಂದರೆ ಸಾಮ್ಯ, ಗತಿ ಅಂದರೆ ಜ್ಞಾನ. ಆಚಾರ್ಯ ಮಾತೆ ಅದು ಓಂ ಘೃತ ಸ್ವಾಚ್ಯ ಓಂ ಮತ್ತೆ ಇದು ಇದಕ್ಕೆಲ್ಲ ಸ್ಪಷ್ಟವಾಗಿ ತೃತೀಯ ವಾಕ್ಯದಲ್ಲಿ ಬಂದಿದೆ ನೋಡಿ ತೋರಿಸ್ತ. ಏಕೋ ದೇವ ಸರ್ವಭೂತೇಷು ಗೂಢ ವ್ಯಾಪಿ ದೇವಭೂತಾಂತರಾತ್ಮ ನಿರ್ಗುಣನವನೇ ಸಗುಣನವನೇ ಅಂತ ಹೇಳಿರೋದ್ರಿಂದ ಇಬ್ಬರು ಆತ್ಮನ ಕಲ್ಪನೆ ಮಾಡಬಾರದು. ನಹಿ ಅಶಬ್ದ ಶೂಯತೆ. ಇಲ್ಲಿ ದೇವರ ಮುಖಕ್ಕೆ ಶಬ್ದ ಇಲ್ಲ ಅಂತ ಜಾತಿ ಕೇಳಬಾರದು. ಅವ್ರು ಬಿಯಾಂಡ್ ಎಕ್ಸ್ಪ್ರೆಷನ್ ಜಾತಿ ಕೇಳಬಾರದು ಅಂದರೆ ವಾಕ್ಯನೇ ಕೋರ್ಟ್ ಮಾಡ್ತಿದ್ದೀರಿ. ನಿಮಗೆ ನಿರ್ಗುಣ ಅಂತ ಹೇಳಿದ ವಾಕ್ಯ ಕೋರ್ಟ್ ಮಾಡ್ತೀರಿ, ಆ ವಾಕ್ಯ ಹೇಳಿದ ವಾಕ್ಯ ಕೋರ್ಟ್ ಮಾಡ್ತೀರಿ. ದೇರ್ಫೋ ಶ್ರುತತ್ವಾಕ್ಯ ನಹಿ ಅಶಬ್ದ ಶೂಯತೆ. ಯಾವುದು ಬಿಯಾಂಡ್ ಅನ್ನಿಸ್ತ ಅವ್ರ ಬಗ್ಗೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಮತ್ತೆ ಅಪ್ರಸಿದ್ಧಂ ಕಲ್ಪ್ಯಂ, ಏನೇನು ಕಲ್ಪನೆ ಮಾಡ್ತೀವಿ ಅಂದರೆ ಹಾಗೆಲ್ಲ ಕಲ್ಪನೆ ಮಾಡಿದ್ರೆ ಅರ್ಥ ಇಲ್ಲ. ಸರ್ವಶಬ್ದಾವಾಚ್ಯ ರಕ್ಷಣಾಯುಕ್ತೇ. ಸರ್ವಶಬ್ದ ವಾಚ್ಯನಾದವನನ್ನು ವಾಚ್ಯನಾದವನು ರಕ್ಷಣೆ ಆಗ್ತಾನೆ ಅಂತ ಹೇಳ್ಬಾರ್ದು. ಸರ್ವಶಬ್ದ ವಾಚ್ಯನಾದವ ಸರ್ವಶಬ್ದಗಳಿಂದನೂ ಯಾವನು ವಾಚ್ಯನ ಆಗೋ ಸಾಧ್ಯತೆಯೇ ಇಲ್ಲ. ಅವನಿಂದ ಏನಾಗೋ ಸಾಧ್ಯತೆ ಇಲ್ಲ, ಲಕ್ಷ್ಯ ಆಗೋ ಸಾಧ್ಯತೆ ಇಲ್ಲ. ಅದು ಶಾಸ್ತ್ರಾರ್ಥ, ಶಾಸ್ತ್ರಾರ್ಥ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಅಷ್ಟೇ, ನಾವು ಈ ರೀತಿ ಹೇಳಕ್ಕೆ ಹೋದರೆ ಪೂರ್ತಿ ಮುಗಿಯೋದಿಲ್ಲ ಅಂತ ಗೊತ್ತು ನಿಮಗೆ. ಹೊರತಲ್ಲ ಮುಗಿಸ್ಬೇಕು ಅಂದರೆ ಫಾಸ್ಟ್ ಹೋಗ್ಬೇಕು, ಮುಗಿಸ್ಬೇಕು ಅಂದರೆ ಫಾಸ್ಟ್ ಹೋಗ್ಬೇಕು, ಇಲ್ಲ ಅರ್ಥ ಆಗಬೇಕು ಅಂದರೆ ಸ್ಲೋ ಹೋಗ್ಬೇಕು. ನಿಮ್ಮ ಆಪ್ಷನ್ ಇಲ್ಲ, ನಿಮ್ಮದೇ ಆಪ್ಷನ್ ಇಲ್ಲ. ಹೇಗೆ ಎಷ್ಟಕ್ಕಾದರೂ ಅಷ್ಟಕ್ಕಾಗತ್ತೆ ಅಂದರೆ ನೋ ಪ್ರಾಬ್ಲಮ್. ಮುಗಿಸ್ಬೇಕು ಅಂದರೆ ಫಾಸ್ಟ್ ಹೋಗ್ಬೇಕು, ಮೆಜಾರಿಟಿ ಹೇಳಿ ಯಾವ ಟೈಪ್ ಇರಬೇಕು ಅಂತ ಹೇಳಿ. ಅರ್ಥ ಆಗ್ಬೇಕು ಅರ್ಥನೇ. ಆದ್ದರಿಂದ ಇದನ್ನು ಅರ್ಥ ಹೇಳ್ತೀರಿ. ಪಿಸ್ತ ಹೀಗೆ ಇದೇನಾಗಿದೆ ಅಂದರೆ ಅವರು ಒಂದು ದೊಡ್ಡ ವಿಚಾರ ಬ್ರಹ್ಮ ವಾಚ್ಯನಲ್ಲ ಅಂತ ಹೇಳಿದ್ರು. ಅವರು ಏನು ಪ್ರಶ್ನೆ ಬಂತು ಮತ್ತೆ ಶಾಸ್ತ್ರ ಹೇಳುತ್ತಲ್ಲ ಅಂತ ಕೇಳಿದರೆ, ಅವನು ವಾಚ್ಯನಲ್ಲರಿ ಅವನು ಲಕ್ಷ್ಯ ಅಂತ ಹೇಳಿದ್ರು. ಯಾ ವಾಚ್ಯ ಅಂದರೆ ಲಕ್ಷ್ಯ ಅಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಗೊತ್ತಾಯ್ತು ಶಬ್ದ ವಾಚ್ಯ ಅಂದರೆ ಏನು, ಲಕ್ಷ್ಯ ಅಂದರೆ ಏನು? ಅದು ದೃಷ್ಟಾಂತ ಕೊಡ್ತಾರೆ. ನಾವು ಎಲ್ಲ ಹೋಗ್ತಾ ಇದ್ದೀವಿ, ಗಂಗಾಯಾಮ್ ಪ್ರವಾಹ ಅಂತ ಹೇಳಿದ್ರು. ಗಂಗೆಯಲ್ಲಿ ಪ್ರವಾಹ ಇದೆ, ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಪ್ರವಾಹ ಇದೆ, ಗಂಗಾ ಇದೆ, ಸರಿನೇ. ಇನ್ನೊಬ್ಬರು ಅಂತ ಗಂಗಾಯಾಮ್ ಘೋಷಃ ಅಂತ ಹೇಳಿ, ಗಂಗಾ ನದಿಯಲ್ಲಿ ಏನಿದೆ? ಒಂದು ಹಳ್ಳಿ ಇದೆ ಅಂತ ಹೇಳಿದ್ರು. ಯಾರು ಗಂಗಾ ನದಿ ಹಳ್ಳಿ ಇರುತ್ತಾ? ಸೊ ಮುಖ್ಯಾರ್ಥ ವಾಚ್ಯ ವಾಚ್ಯಾರ್ಥ ಕೂಡ ಸಾಧ್ಯತೆ ಇಲ್ಲ. ಏನು ಮಾಡಿಬಿಟ್ರಾಗ, ಗಂಗಾ ನದಿಯಲ್ಲಿ ಹಳ್ಳಿ ಇಲ್ಲ, ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಮಾಡಿ. ವಾಚ್ಯಾರ್ಥ ಗಂಗಾಕ್ಕೆ ಏನಂತ ಅರ್ಥ? ಗಂಗಾ ಪ್ರವಾಹ ಅಂತ ಅರ್ಥ. ನಾವೇನಂತ ಅರ್ಥ ಮಾಡಿದ್ವಿ? ತೀರ ಅಂತ ಮಾಡಿದ್ವಿ. ಸೊ ಗಂಗಾ ಪ್ರವಾಹಕ್ಕೆ ಗಂಗಾ ಶಬ್ದ, ಗಂಗಾ ಪ್ರವಾಹ ಅಂಬುದು ವಾಚ್ಯಾರ್ಥ, ಗಂಗಾ ತೀರ ಅಂಬುದು ಲಕ್ಷ್ಯಾರ್ಥ. ಯಾರು ಹೇಳ್ತಾ ಮನೆ ಬಂದುಬಿಡಿ ಅಂತ ಎಲ್ಲಿದೆ ಆ ಸರ್ಕಲ್ ನೋಡಿಯಲ್ಲ ನೀವು ಅಂದ ಸರ್ಕಲ್ನೇ ಮನೆ ಅಂತ ಹೇಳಿ. ಸರ್ಕಲ್ ಮನೆ ಇದ್ರೆ ಗತಿಯರಾಗಬೇಕು, ಮನೆ ಅಂದ್ರೆ ಪೀಸ್ ಪೀಸ್ ಆಗಬೇಕು. ಸರ್ಕಲ್ನಲ್ಲಿ ಮನೆ ಅಂದ್ರೆ ಏನರ್ಥ? ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅಂತ, ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅಂತ. ಏನಂತ ಕರಿತೇವೆ ಅವರಿಗೆ? ಲಕ್ಷ್ಯಾರ್ಥ ಅಂತ ಗೊತ್ತಾಯ್ತಾ. ಈಗ ಹೇಳ್ತಾರೆ ಅವರು ನಮ್ಮ ಬ್ರಹ್ಮ ವಾಚ್ಯನಲ್ಲ, ಅವನು ಲಕ್ಷ್ಯ ಅಂತ. ಸೊ ನೋ ಒನ್ ಕ್ಯಾನ್ ಎಕ್ಸ್ಪ್ರೆಸ್ ಇಫ್ ವಿ ಕ್ಯಾನ್ ಮೇಂಟ್ ವಿ ಕ್ಯಾನ್ ಮೇ ಸ್ಟಿಲ್ ಮೇಂಟೈನ್ ದಟ್ ಅಂತ. ಅದಕ್ಕೆ ಹೇಳ್ತಾರೆ ದಡ್ಡ, ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಗಂಗಾ ಶಬ್ದಕ್ಕೆ ತೀರ ಅಂತ ಅರ್ಥ ಮಾಡಿದ್ವಿ ಕರೆಕ್ಟೇ. ಆದರೆ ಗಂಗಾ ಶಬ್ದದಲ್ಲಿ ನೀರಿದೆ ಅಂತ ಅರ್ಥ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ನೀನಾಗ? ಲಕ್ಷ್ಯಾರ್ಥ ಮಾಡೋದಿಲ್ಲ, ವಾಚ್ಯಾರ್ಥನೆ ಮಾಡ್ತೀಯ. ಮತ್ತೆ ಗಂಗಾ ಶಬ್ದಕ್ಕೆ ತೀರ ಅಂತ ಅರ್ಥ ಆಯಿತು ಕರೆಕ್ಟು, ಬಟ್ ಬೇಸಿಕಲಿ ಏನು ಅರ್ಥ ಇದೆ ಅದಕ್ಕೆ? ಗಂಗಾ ಪ್ರವಾಹ ಅಂತ ಅರ್ಥ ಇದೆ ಅದು. ಅದು ಕೂಡಲಿಲ್ಲ ಅಂತ ಬೇರೆ ಅರ್ಥ ಮಾಡಿದ್ದೆ. ಅಂದರೆ ಯಾವುದೇ ಒಂದು ಶಬ್ದ ಲಕ್ಷ್ಯವಾಗಬೇಕಾದ್ರೆ ಬೇಸಿಕಲಿ ಏನಾಗಿರ್ಬೇಕಾದ್ರೆ ಫಸ್ಟ್ ವಾಚ್ಯವಾಗಿರುತ್ತೆ. ಅರ್ಥ ಆಯ್ತಾ? ಈಗ ಯಾವ ಶಬ್ದ ವಾಚ್ಯ ಅಲ್ಲವೋ ಅದೇನಾಗೋದಿಲ್ಲ, ಲಕ್ಷ್ಯ ಆಗೋದಿಲ್ಲ. ಇದೋ ಬಿಟ್ಬಿಟ್ಟಿದ್ದಾರೆ, ಗೊತ್ತಾಗ್ತಿಲ್ಲ. ಯಾವ ಶಬ್ದ ಒಂದು ಶಬ್ದದಿಂದ ವಾಚ್ಯವಾಗದೇ ಹೋದರೆ ಲಕ್ಷ್ಯ ಆಗೋದಂತ. ಗಂಗಾ ತೀರೇ ಇದೆ, ಅದು ಲಕ್ಷ್ಯ ಆಯಿತು. ಯಾತಕ್ಕೆ? ಗಂಗಾ ಪ್ರವಾಹದಿಂದ ಲಕ್ಷ್ಯ, ಗಂಗಾ ತೀರ ಶಬ್ದದಿಂದ ವಾಚ್ಯ. ಅರ್ಥ ಆಯ್ತಾ? ಗಂಗಾ ತೀರಕ್ಕೆ ಗಂಗಾ ತೀರ ಅಂದರೆ ವಾಚ್ಯ, ಗಂಗಾಯ ಪ್ರವಾಹ ಅಂತ ಹೇಳಿದ್ರೆ ಲಕ್ಷ್ಯ. ನಿಮ್ಮ ಬರೋದು ಬರೀ ಲಕ್ಷ್ಯ ಆಗೋದು ವಾಚ್ಯ ಇಲ್ಲ, ವಾಚ್ಯನೂ ಲಕ್ಷ್ಯ ಹೇಗಾಗ್ತಾನೆ? ಅರ್ಥ ಆಯ್ತಾ? ಈಗ ಯಾವುದು ವಾಚ್ಯನೇ ಅಲ್ಲ ಅವ್ನು ಲಕ್ಷ್ಯ ಆಗೋದಿಲ್ಲ, ಅದೇ ವಾಕ್ಯ. ಸರ್ವಶಬ್ದ ವಾಚ್ಯಸ್ಯ ಲಕ್ಷಣಾಯುಕ್ತೇ ಹೇ. ಈಗ ಅರ್ಥ ಆಗ್ತದೆ, ಎಲ್ಲ ಶಬ್ದಗಳಿಂದಲೂ ಇದೆ. ಗಂಗಾ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ ಇದೆ, ತೀರ ಅಂತ ಅರ್ಥ ಇಲ್ಲ. ಇಲ್ಲಿ ಬಂತು ಪ್ರಸಂಗ ಬಂದಿದ್ದಕ್ಕೆ. ಇಲ್ಲಿ ಗಂಗಾ ಶಬ್ದ ಗಂಗಾನೂ ಅರ್ಥ ಇಲ್ಲ ಅಂದರೆ ತೀರನೂ ಅರ್ಥ ಬರೋದು ಹೇಗೆ ಗೊತ್ತಿತ್ತು? ಅದಕ್ಕೀಗ ಇದು ಬ್ರಹ್ಮ ಎಲ್ಲ ವಸ್ತುಗಳು ಅವಾಚ್ಯನೇ ಆಗಿಬಿಟ್ಟಿದ್ರೆ ಅವ್ರು ಏನಾಗ್ತಿರಲಿಲ್ಲ, ಲಕ್ಷಣೂ ಆಗ್ತಿರಲಿಲ್ಲ. ಇದು ಅದು ಮೇಜರ್ ಆಗಿದೆ, ಗೊತ್ತಾಯ್ತಾ? ಸರಿಯಾಗಿ ತಿಳ್ಕೋಬೇಕು. ಅದು ಅದ್ವೈತ ಮತ್ತೆ ಏನಾಯ್ತು ಈಗ? ಅದ್ವೈತ ಮತ್ತೆ ಗಾಮೆಂಟ್ ಏನು ಸೂತ್ರಕ್ಕೆ ಏನರ್ಥ ಅಂದರೆ ಒಂದು ಕೃತತ್ವಾಕ್ಯ, ಕೃತಿಯಲ್ಲಿ ಬಂದಿದೆ ಅಂತ ಹೇಳಿದರು. ಕೃತಿಯಲ್ಲಿ ಬಂದಿಲ್ಲ ಸ್ವಾಮಿ, ಅದು ಲಕ್ಷ್ಯ ಅಂದ. ಅದಕ್ಕೆ ಉತ್ತರ ಕೊಡ್ತಾರೆ, ಲಕ್ಷ್ಯ ವಾಚ್ಯವಾಗದ ಲಕ್ಷ್ಯ ಆಗುತ್ತೆ ಅದಕ್ಕೆ. ಅರ್ಥ ಆಯ್ತು? ಕೃತಿಯ ಹಿಂದಿನ ಆರ್ಗ್ಯುಮೆಂಟ್, ಸೂತ್ರದ ಹಿಂದಿನ ಆರ್ಗ್ಯುಮೆಂಟಲ್ಲಿ ಮುಂದಿದೆ. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ. ಇತಿ ಈಕ್ಷತ್ಯ ಅಧಿಕರಣ, ಈಕ್ಷತ್ಯ ಅಧಿಕರಣ ಅಂತ ಒಟ್ಟು ಅಧಿಕಾರದ ಸಾರಾಂಶ ಏನಂದ್ರೆ, ಬ್ರಹ್ಮದಲ್ಲಿ ಸಲ್ಲಗಳ ಸಮನ್ವಯ ಮಾಡಬೇಕು ಅಂತ ಹೇಳಿದ್ರಿ. ಬ್ರಹ್ಮ ವಾಚ್ಯನೇ ಅಲ್ಲ, ವಾಚ್ಯದ ಸಮನ್ವಯ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರೆ, ವಾಚ್ಯರಾಗಿದ್ದಾರೆ ಅಂತ ಇಷ್ಟೇ. ಮತ್ತೆ ಅವಾಚ್ಯ ಅಂತ ವಾಕ್ಯಗಳಿವೆ ಅಲ್ಲ ಅಂತ ಕೇಳಿದ್ರೆ, ಟೋಟಲಿ ಅವಾಚ್ಯ ಅಂತ ಅರ್ಥನೇ ಹೊರತು ಅಬ್ಸಲ್ಯೂಟ್ಲಿ ಅವಾಚ್ಯ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ಅಲ್ಲಿಗೆ ಅಧಿಕರಣ ಮುಗಿದು, ಈಶ್ವತ್ಯ ಅಧಿಕರಣ. ಈಗ ಮುಂದೆ ಇದಿಷ್ಟು ಪಂಚಾಧಿಕರಣಿ ಅಂತಾಗಿತ್ತು, ಮೊದಲು ಚತುಸ್ತೂತ್ರಿ ಅಂತಾಗಿತ್ತು, ಇದು ಪಂಚಾಧಿಕರಣಿ ಅಂತ ಐದು ಅಧಿಕರಣ ಮುಗಿದು. ಇನ್ನು ಮುಂದೊಂದು ಅಧಿಕರಣ ಶುರು ಮಾಡಿದರೆ ಸಮನ್ವಯ ಶುರು ಮಾಡ್ತಾರೆ. ತಮೇವ ಸಮನ್ ತಮೇವ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋ ಅಧ್ಯಾಸಾದಿನ ಸಮಸ್ತೇನ ಅಧ್ಯಾಯನ ಪ್ರಾಯೇಣ. ಇಲ್ಲಿ ಸಮನ್ವಯ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಇಷ್ಟೊತ್ತು ಕೂಡ ಇಂಟ್ರೊಡಕ್ಷನ್ ಇದ್ದಾಗ, ಇಷ್ಟು ಇಂಟ್ರೊಡಕ್ಷನ್ ಇದ್ದಾಗ ಈ ಸಮನ್ವಯ ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ಮೊದಲೇ ಸಮನ್ವಯ ಶುರು ಮಾಡಿದ್ದೀವಿ. ಏನ ಪ್ರಾಯೇಣ ಅಂತ ಹೇಳಿದ್ರಿಂದ ಮೋಸ್ಟ್ಲಿ ಉಳಿದ ಅಧ್ಯಾಯದ ಇಡೀ ಮೊದಲನೇ ಅಧ್ಯಾಯ ಪೂರ್ತಿ ನಾಲ್ಕು ಪಾದಗಳಲ್ಲೂ ಕೂಡ ಸಮನ್ವಯದ ಕ್ರಮವನ್ನೇ ತೋರಿಸ್ತಾ ಇದ್ದಾರೆ. ಪ್ರಾಯೇಣ ಅನ್ಯತ್ರ ಪ್ರಸಿದ್ಧಾನ ಶಬ್ದಾನ ಪರಮಾತ್ಮನಿ ಸಮನ್ವಯ ಪ್ರಪರ್ಜತೆ ಅಸ್ಮಿನ್ ಪಾದೇ ಅನ್ಯಥಾ ಪರವೃತ್ತೇ. ಈಗ ಕೆಲವರು ನಾಲ್ಕು ಪಾದ ಇದೆ. ನಾಲ್ಕು ಪಾದ ಯಾತಕ್ಕೆ ಮಾಡಿದ್ರು ಅಂದರೆ, ಶಬ್ದಗಳು ನಾಲ್ಕು ವೆರೈಟಿ ಶಬ್ದಗಳಿವೆ. ನಾಲ್ಕು ವೆರೈಟಿ ಶಬ್ದಗಳು ಪರಮಾತ್ಮನ ಹೇಳುತ್ತೆ ಅಂತ ಹೇಳೋದಕ್ಕೋಸ್ಕರ ನಾಲ್ಕು ಪಾದ ಮಾಡಿದ್ದಾರೆ. ಇದು ಹೊಸ ವಿಚಾರ. ಶಬ್ದಗಳು ನಾಲ್ಕು ಹೇಗೆ ಅಂತ ಕೇಳಿದರೆ, ಒಂದು ತತ್ರೈವ ಪ್ರಸಿದ್ಧ ಶಬ್ದಗಳು ಅಂತ ಒಂದು. ತತ್ರೈವ ಪ್ರಸಿದ್ಧ ಅಂದ್ರೆ ಏನು? ದೇವರನ್ನೇ ಹೇಳ್ತಕ್ಕಂಥ ಶಬ್ದಗಳು. ಸಮನ್ವಯ ಮಾಡಬೇಕಾಗಲ್ಲ, ಸಮನ್ವಯ ಮಾಡೋದಿಲ್ಲ ಬಿಡವೋ. ದೇವರಲ್ಲಿ ಜಿಜ್ಞಾಸೆ ಮಾಡ್ತಿದ್ದೇವೆ, ದೇವರಲ್ಲೇ ಪ್ರಸಿದ್ಧವಾದ ಸಮನ್ವಯ ಮಾಡೋದಿಲ್ಲ ಬಿಡವೋ ಅಂತ ಕೇಳಿದ ಏನೇಳ್ಬೇಕು? ಯಾಕೆ ಡೌಟೇ ಇಲ್ಲ, ಮತ್ತೆ ಸಮನ್ವಯ ಮಾಡಬೇಕೀಗ, ನೆಚ್ಚಿನೇ ಇಲ್ಲ. ಆಮೇಲೆ ಇದು ಶಬ್ದಗಳಿದೆ, ಉಭಯತ್ರ ಪ್ರಸಿದ್ಧ ಶಬ್ದಗಳು, ಅನ್ಯತ್ರ ಪ್ರಸಿದ್ಧ ಶಬ್ದಗಳು, ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು. ಅರ್ಥ ಆಯ್ತಾ? ಈಗ ಉಭಯ ಅನ್ಯತ್ರ ಪ್ರಸಿದ್ಧ ಅಂದ್ರೇನು? ಕೆಲ ಆಕಾಶ ಅಂತಿದೆ, ಆಕಾಶದಲ್ಲಿ ಏನು ಅರ್ಥ ಆಗುತ್ತೆ? ಆಕಾಶದ ಏನಂತ ಅರ್ಥ ಆಗುತ್ತೆ? ಸ್ಪೇಸ್ ಅಂತ ಅರ್ಥ, ದೇವರಂತ ಅರ್ಥನೇ ಆಗುತ್ತೆ. ಅನ್ಯತ್ರ ಪ್ರಸಿದ್ಧ, ಕೆಲವು ಉಭಯತ್ರ ಪ್ರಸಿದ್ಧ, ದೇವರೊಂದಿದೆ ಬೇರೆ ಕಡೆ ಇದೆ, ಅಥವಾ ಎರಡಿಗೆ ಅರ್ಥ ಆಗುತ್ತೆ. ಕೆಲವು ಶಬ್ದ ಅನ್ಯತ್ರೈವ ಪ್ರಸಿದ್ಧ, ದೇವ್ರನ್ನ ಹೇಳೋ ಚಾನ್ಸೇ ಇಲ್ಲ. ಕೆಲವು ಶಬ್ದಗಳು ಫಾರ್ ಎಕ್ಸಾಂಪಲ್ ದುಃಖಿ ಎತ್ತಿ ಮೋಸಗಾರ ಅಂತಿದೆ, ದೇವ್ರು ಹೇಳೋ ಚಾನ್ಸ್ ಇದೆಯಾ? ಅದು ದೇವ್ರು ಹೇಳೋ ಚಾನ್ಸ್ ಇಲ್ಲೇ ಇಲ್ಲ. ಸ್ಟೀಲ್ ದೇವ್ರು ಹೇಳುತ್ತೆ ಸಾಧಿಸ್ತಾ ಬೇಕು, ದೇವ್ರನ್ನ ಹೇಳುತ್ತೆ ಅದು ತೋರಿಸ್ಬೇಕು. ಅದಕ್ಕೆ ನಾಲ್ಕು ಭಾಗ ಮಾಡಿಬಿಟ್ಟು ಬದ್ಧ ಶಬ್ದ ತೆಗೆದು ಹಾಕಿರ್ತಾರೆ. ಇವರು ಮೂರರಲ್ಲಿ ಮತ್ತೆರಡು ಭಾಗ ಮಾಡ್ತಾರೆ, ನಾಮಾತ್ಮಕ ಲಿಂಗಾತ್ಮಕ. ನಾಮಾತ್ಮಕ ಶಬ್ದಗಳು ಲಿಂಗಾತ್ಮಕ ಶಬ್ದಗಳು. ನಾಮಾತ್ಮಕ ಅಂದ್ರೇನು? ಹೆಸರಿಂದ ಹೇಳ್ತಕ್ಕಂಥದ್ದು. ಲಿಂಗಾತ್ಮಕ ಅಂದ್ರೇನು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದರೆ ಲಿಂಗಾತ್ಮಕ, ಬೈ ನೇಮ್ ಹೇಳಿದರೆ ಅದು ನಾಮ. ಇಷ್ಟು ಶಬ್ದಗಳ ಸ್ವರೂಪ ಇದೆ, ಇದೆಲ್ಲ ನೆನಪಿಟ್ಕೊಂಡಿರೋದು. ಆಗ ಮನೆ ಕಷ್ಟ ಅರ್ಥ ಆಗುತ್ತೆ. ಇವೆಲ್ಲ ಕೇಳೋದು ಎಷ್ಟು ಅರ್ಥ ಆದರೂ ಕೂಡ ಫೈನಲ್ ಉಳಿಬೇಕಾದ್ರೆ ನೀವೆಲ್ಲ ಉಳಿಯೋದೇ. ಎಷ್ಟು ಉಳಿಬೇಕಾಗ ಇದು ಬೇಸಿಕ್ ಉಳ್ಕೊಂಡ್ಬಿಡ್ತು. ನಾಲ್ಕು ಅಧ್ಯಾಯಗಳು, ನಾಲ್ಕು ಪಾದಗಳು, ನಾಲ್ಕು ವಿಧ ಶಬ್ದಗಳು ಸಮನ್ವಯ ಮಾಡ್ತಿದ್ದಾರೆ. ಐದು ಮಾತ್ರ ನೆನಪಾಡ್ಬಿಟ್ಟೆ ಯಾವಾಗಲೂ ಕೂಡ, ಐದು ಆಯ್ತಲ್ಲ, ಈಗ ಸರಿಯಾಗಿ ನೆನಪಾಡ್ಕೋಬೇಕು. ಲಿಂಕ್ ಹೇಗೆ ಬಂತು ಅಂತೆ, ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯತಃ ಶಾಸ್ತ್ರ ಪ್ರಸ್ತುತ ಅನ್ವಯ ಈಶ್ವರೇ ನಾಶ. ಎಲ್ಲದಕ್ಕೂ ಕಾಮನ್ ಆದ್ದರಿಂದ ಎಂದೂ ಬರಿಬಾರ್ದು. ಇನ್ನು ಮುಂದಿನದೆಲ್ಲ ಪ್ರಿನ್ಸಿಪಲ್ ತಿಳ್ಕೊತಾ ಹೋಗ್ತದೆ. ಇಲ್ಲಿ ಏನಾದ್ರು ಅಂತ ಕೇಳಿದರೆ, ಪ್ರಾಯೇಣ ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದ, ಬೇರೆ ಕಡೆ ಪ್ರಸಿದ್ಧವಾದ ಶಬ್ದಗಳನ್ನು ವಿಷ್ಣುಪರ ಅಂತೇಳಿ ಸಮರ್ಥನೆ ಮಾಡ್ತಾ ಇದ್ದಾರೆ ಇಡೀ ಅಧ್ಯಾಯದೊಳಗೆ. ಅದರಲ್ಲಿ ಈ ಪಾದದಲ್ಲಿ ವಿಶೇಷ ಮಾಡ್ತಾರೆ, ಈ ಪಾದದಲ್ಲಿ ವಿಶೇಷ ಮಾಡ್ತಾ ಇದ್ದಾರೆ. ಪಾದೆ ಕೃಷ್ಯತೆ ಅಸ್ಮಿನ್ ಪಾದೆ ನಾಣ್ಯತ, ಅವರು ಬೇರೆ ಅರ್ಥ ಮಾಡ್ಕೋರು ಅಂತ ಹೇಳಿ ಈ ಪ್ರಶ್ನೆ ಏನು ಬಂತು ನೋಡಿ. ಆನಂದ ಆನಂದಮಯಾಧಿಕರಣ ಅಂತ ಹೇಳಿ, ಆನಂದಮಯಾಧಿಕರಣ. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಇತ್ಯುಕ್ತವು, ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದರು. ಸತ್ಯ ಬ್ರಹ್ಮ ಬ್ರಹ್ಮಪುಷ್ಠಂ ಪ್ರತಿಷ್ಠ, ಇದು ದೊಡ್ಡ ಡೌಟ್ ಬರ್ತದೆ. ಬ್ರಹ್ಮಪುಷ್ಠಂ ಪ್ರತಿಷ್ಠ ಇಲ್ಲಿ ಆನಂದಮಯ ಆನಂದಮಯ ಅವಯವ ರೂಪಂ ಪ್ರತೀಯತೆ ನಹಿ ಅವಯವನಂ ವಿನಾ ಅವಯವ ಮಾತ್ರಸ್ಯ ಜ್ಞೇಯತಾ ವಿಶ್ಯತಾ. ಒಳ್ಳೆ ಪ್ರಶ್ನೆ. ಈಗ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದರೆ ಒಂದು ಬೇಸಿಕ್ ಡೌಟ್ ಇದೆ ಅಂತ ಕೇಳ್ತಾರೆ. ಭಾರಿ ಬೇಸಿಕ್ ಡೌಟ್ ಇದೆ. ಏನು ಬೇಸಿಕ್ ಡೌಟ್ ಇದೆ? ಸೈತಿರೂಪದಲ್ಲಿ ಹೇಳಬೇಕಾದ್ರೆ ಆನಂದಮಯ ಅಂತ ಒಬ್ಬನಿದ್ದಾರೆ ಅಂತ ಹೇಳಿದ್ರು. ಭಾರಿ ಖುಷಿಯಾಯಿತು, ಒಳ್ಳೆ ಸಂತೋಷಕ್ಕೆ ಕೇಳ್ತಾ ಹೋದಿ. ಆನಂದಮಯ ಏನೇ ನೀವೇ ಅಂತ ಹೇಳಬೇಕಾದ್ರೆ ಅವನ ಪುಚ್ಛವಾಗಿ ಬ್ರಹ್ಮ ಇದ್ದಾರೆ ಅಂತ ಹೇಳಿ. ಸಸ್ಯ ಬ್ರಹ್ಮ ಪುಚ್ಛಂ ಪ್ರತಿಷ್ಠ, ಅವನ ಪುಚ್ಛ ಬ್ರಹ್ಮ ಅಂತ ಅರ್ಥ ಆಯ್ತಾ? ಆನಂದಮಯ ಅಂತ ಒಬ್ಬರಿದ್ದಾನೆ, ಅವನ ಪುಚ್ಛ ಬ್ರಹ್ಮ ಅಂತ ಹೇಳಿ ನಮಗೆ ತಕ್ಷ ಡೌಟ್ ಬಂದಿ. ಇಷ್ಟೊತ್ತು ಏನ್ ಮಾಡಿ ಕಳಿಸಿದ್ದೀರಿ ನಮ್ಮನ್ನು? ನೀವು ಏನ್ ಜಿಜ್ಞಾಸೆ ಮಾಡೋದು ಅಂತ ಹೇಳಿದ್ದೀರಿ? ಬ್ರಹ್ಮ ಜಿಜ್ಞಾಸೆ ಮಾಡೋದು ಅಂತ ಹೇಳ್ತಾ ಇದ್ದೀರಿ, ಹೌದಲ್ಲ? ಆ ಬ್ರಹ್ಮ ಯಾರು? ಆನಂದಮಯನ ಪುಚ್ಛ. ಅರ್ಥ ಆಯ್ತಾ? ಆನಂದಮಯನ ಪುಚ್ಛ. ಪುಚ್ಛ ದೊಡ್ಡದ ವ್ಯಕ್ತಿ ದೊಡ್ಡದ? ವ್ಯಕ್ತಿ ದೊಡ್ಡದು. ಸರಿ, ಏನಂತ ಹೇಳ್ಬೇಕಾಗಿತ್ತಾಗಿದ್ರೆ ನೀವು ಏನಂತ ಹೇಳ್ಬೇಕು? ಗೊತ್ತಾಗಲಿಲ್ಲ, ಅದು ಕಾಪಾಡ್ಬೇಕು. ಬೇರೆ ಲೈಟ್ ಇದೆಯಾ? ಇದೆ ಅಂತ ಜನರೇಟರ್. ಅರ್ಥ ಆಯ್ತಾ? ಈಗ ಆನಂದಮಯ ಅವನ ಪುಚ್ಛ ಬ್ರಹ್ಮ. ನೀವೀಗ ಜಿಜ್ಞಾಸೆ ಮಾಡಬೇಕು ಅಂತ ಹೇಳ್ತಾ ಇರೋದು ಬ್ರಹ್ಮನ ಬಗ್ಗೆ. ಬ್ರಹ್ಮ ಅಸ್ರಾಲಿ ಪುಚ್ಛ ಹೋಗ್ತಾನೆ. ಯಾರು ಜಿಜ್ಞಾಸೆ ಮಾಡಬೇಕೀಗ? ಆನಂದಮಯ ಅಥಾಪು ಆನಂದಮಯ ಜಿಜ್ಞಾಸ ಓಂ ಅಂತ ಸರಿ ಹೋಗ್ತಾ ಇದೆ. ಇವರು ಬ್ರಹ್ಮ ಜಿಜ್ಞಾಸ ಅಂತ ಬಂದ್ಬಿಟ್ಟಿದೆ. ಅವಯವಿ ಅವಯವ, ಅವಯವ ಅನ್ನೋದು ಯಾವಾಗಲೂ ಕೂಡ ಏನು? ಪಾಲ್. ಅವಯವದು ಹೋಲ್, ಅವಯವಿ ಹೋಲ್, ಅವಯವ ಪಾಲ್. ಬ್ರಹ್ಮ ಇದೆ ಪಾರ್ಟ್ ಆಫ್ ಆನಂದಮಯ. ನೀವು ಹೇಳ್ತಿದ್ದೀರಿ ಈಗ ಜಿಜ್ಞಾಸೆ ಎಂಬ ಪಾರ್ಟ್ ಹೇಳ್ತಾ ಇದ್ದೀರಿ. ಆಕ್ಚುಲಿ ಏನು ಮಾಡಬೇಕಾಗಿತ್ತು? ಜಿಜ್ಞಾಸೆ ಹೋಲ್ ಹೇಳಬೇಕಾಗಿತ್ತು. ಹೋಲ್ ಇದು ಆನಂದಮಯ. ದೇರ್ಫೋರ್ ಆನಂದಮಯ ಜಿಜ್ಞಾಸ ಓಂ ಅಂತ ಹೇಳಿದ್ರ ಬದಲು ಬ್ರಹ್ಮ ಜಿಜ್ಞಾಸ ಹೇಗೆಂದ್ರಿ? ಇದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ಪ್ರಶ್ನೆ ಆಗ್ತಾ ಇದ್ದ ಈಗ ಭಾಳ ದೊಡ್ಡ ಪ್ರಶ್ನೆ. ಯಾತಕ್ಕೆ ಅಂದರೆ ಬ್ರಹ್ಮನಿಗೆ ಏನೋ ಮಾಡೋಕ್ಕಾಗದೇ ಬಂದಿದೆ. ಬ್ರಹ್ಮ ಅಂದರೆ ಅಪರಾಧ ಕಾರಣಕ್ಕೆ ಬಂದಿದೆ. ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಓಂ ಆನಂದಮಯೋ ಅಭ್ಯಾಸ. ನಿಮ್ಗೆ ಅರ್ಥ ಆಗುತ್ತದೆ ವಾಕ್ಯ. ನನಗೆ ಅವಯವೇನೋ ವಿನ ಅವಯವ ಮಾತ್ರ ಜ್ಞೇಯತಾ ಇತ್ಯತ. ಅವಯವೆಯನ್ನು ಬಿಟ್ಟು ಅವಯವ ಜಿಜ್ಞಾಸಾರ ಮಾಡ್ತಾರ? ಮಾಡೋದು ಸಾಧ್ಯ ಇಲ್ಲ. ಪುಣ್ಯಕ್ಕೆ ಗೊತ್ತು, ಅವ್ರ ಕೈ ತೋಂಬ ಕಾಲು ತೋಂಬ ಅಂತ ಯಾರು ಕರೆಯೋದಿಲ್ಲ. ವ್ಯಕ್ತಿನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ನ ಕೈ ತೋಂಬ ಅಂತ ಕರೆಯೋದಿಲ್ಲ. ಏನಂತ ಕರೀತಾರೆ? ಅವನು ಕರ್ಕೊಂಡು ಬಾ ಅಂತ ಕರೀತಾರೆ. ತಾನೇ ಪದ್ಧತಿ ಇರೋದು. ಆನಂದಮೇಲೆ ಜಿಜ್ಞಾಸೆ ಮಾಡೋದಿತ್ತು, ಬ್ರಹ್ಮ ಜಿಜ್ಞಾಸೆ ಯಾಕೆ ಮಾಡೋದು? ಕ್ರಿಶ್ಚನ್ ಜಿಜ್ಞಾಸೆ ಯಾಕೆ ಮಾಡೋದು? ಅದಕ್ಕೆ ಹೇಳ್ತಾರೆ, ಯೋಚನೆ ಮಾಡಬೇಡಿ. ಆನಂದಮಯೋ ಅಭ್ಯಾಸ. ಆನಂದಮಯ ಯಾರೋ ಅಲ್ಲ, ಆನಂದಮಯ ಯಾರು? ಈ ಬ್ರಹ್ಮನೇ ಆನಂದಮಯ. ಬ್ರಹ್ಮನೇ ಪುಚ್ಛ, ಅವನೇ ಆನಂದಮಯ. ಬಟ್ ಆನಂದಮಯ ಡಿಫರೆಂಟ್ ವ್ಯಕ್ತಿ ಅಲ್ಲ. ಆನಂದಮಯನೇನಾಗಿದ್ದಾನೆ? ಬ್ರಹ್ಮನು ಅವನೇ, ಪುಚ್ಛನೂ ಅವನೇ. ಆದ್ದರಿಂದ ನೋ ಪ್ರಾಬ್ಲಮ್. ಇದು ಸೂಕ್ಷ್ಮ ವಿಚಾರ. ಆನಂದಮಯೋ ಬ್ರಹ್ಮಾದಿ ಪ್ರಕೃತಿ ವಿಷ್ಣು. ಪ್ರಶ್ನೆ ಏನಂತ ಬಂದಿದೆ, ಆನಂದಮಯ ಯಾರಪ್ಪ? ಬ್ರಹ್ಮಾದಿ ದೇವತೆಗಳು ಅಥವಾ ಪ್ರಕೃತಿಯೋ ಅಥವಾ ವಿಷ್ಣುವೋ ಅಂತ ಪ್ರಶ್ನೆ. ಬ್ರಹ್ಮಶಬ್ದ ಹಿರಣ್ಯಗರ್ಭಸ್ಯ ಪ್ರಾಪ್ತಿ. ಬ್ರಹ್ಮಶಬ್ದದಿಂದ ಹಿರಣ್ಯಗರ್ಭ ಬ್ರಹ್ಮದೇವರಾಗ ಚಾನ್ಸ್ ಇದೆ. ಜೊತೆಗೆ ಬ್ರಹ್ಮದೇವರ ಹೆಸರಿದೆ, ಶತಾನಂದ ಅಂತ ಹೆಸರಿದೆ. ಶತಾನಂದ ಅಂದರೆ ಬ್ರಹ್ಮದೇವರು. ಸೊ ಶತಾನಂದರಾದರೆ ಬ್ರಹ್ಮದೇವರಾಗುವುದು ಅಂತ ಪ್ರಶ್ನೆ ಬಂದರೆ, ಅಷ್ಟಭೂತಿತ್ವ ಸೂರ್ಯೇ ಮೂರ್ತತ್ವಾಚ್ಯ ರುದ್ರಸ್ಯ. ರುದ್ರದೇವರ ಅಷ್ಟಮೂರ್ತಿಗಳಲ್ಲಿ ಸೂರ್ಯನ ಒಂದು ಮೂರ್ತಿನೇ. ಸೂರ್ಯನಿಗೂ ಏನಿದೆ? ಆನಂದಮಯ ಶಬ್ದವಾಚ್ಯತ್ವ ಇದೆ. ಏವ ಮನ್ನೇ ಶಾಮತಿ, ಆದ್ದರಿಂದ ಬಂದಿರತಕ್ಕಂಥ ಆನಂದಮಯ ಯಾರೊಬ್ಬರು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಕೊಡ್ತಾರೆ, ಆನಂದಮಯರು ಬ್ರಹ್ಮನೇ ನಾರಾಯಣನೇ ಆಗಿದ್ದಾನೆ. ಮಮ ಯೋನಿರ್ ಮಹದ್ಬ್ರಹ್ಮ ಬ್ರಹ್ಮಶಬ್ದ ಬಹುಭಾವಾಚ್ಯ ಪ್ರಕೃತೇ ಗೃಹಜಾತಿ ಜೀವಕಮಲಾಸನ ಶಬ್ದ ರಾಶಿಷು ಬ್ರಹ್ಮಶಬ್ದಾದೇವ ಸರ್ವಜೀವಾನಾಂ ಅನ್ನಮಯತ್ವಾದೇಶ್ಯ ತಥಾಪಿ ನ ತೇ ಆನಂದಮಯ ಶಬ್ದೇನ ಉಚ್ಯಂತೆ ಕಿಂತು ವಿಶ್ವರೇವ ತದೇವ ಬ್ರಹ್ಮ ಪರಮ ಕವೀನಾ ಏತಮೇವ ಬ್ರಹ್ಮೇ ಚಾಚಕ್ಷತೆ ಬ್ರಹ್ಮಶಬ್ದ ಹರೇ ವಿಷ್ಣು ನಾನ್ಯತ್ರ ಪ್ರತಿದಿಶ್ಯತೆ ಸಂಪೂರ್ಣ ಹರೇ ಯಸ್ಮಾತ್ ಉಪಚಾರೇಣ ವಾ ಭವೇತ್ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ವಾಸುದೇವಾತ್ಮಕಂ ಬ್ರಹ್ಮ ಮಂತ್ರೇಣ ವಾಯತಿ ಇತ್ಯಾದಿಷು ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮಶಬ್ದಾಭ್ಯಾಸ. ಇಲ್ಲಿ ಅಭಿಪ್ರಾಯ ಏನಂದ್ರೆ ಆನಂದಮಯನ ಪುಷ್ಟ ಬ್ರಹ್ಮ ಅಂತ ಹೇಳಿದ ಮೇಲೆ ಆನಂದಮಯ ಯಾವನೋ ಇರಬೇಕು. ಆನಂದಮಯ ಯಾರಿರ್ಬೋದು ಅಂದರೆ ಎಷ್ಟು ಬೇಕಾದ್ರೆ ಇರ್ಬೋದು, ಸೂರ್ಯ ಬೇಕಾದ್ರೆ ಇರ್ಬೋದು, ಬ್ರಹ್ಮದೇವರು ಬೇಕಾದ್ರೆ ಇರ್ಬೋದು, ಯಾರೇ ದೇವರು ಬೇಕಾದ್ರೆ ಇರ್ಬೋದು. ದೇರ್ಫೋರ್ ಅವರೆಲ್ಲ ಆನಂದಮಯರು, ಬ್ರಹ್ಮ ಒಂದು ಪುಷ್ಟ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಹಾಗೆ ಮಾಡಬಾರ್ದು. ಆನಂದಮಯನೇ ವಿಷ್ಣು ಆಗಿದ್ದಾನೆ, ಬ್ರಹ್ಮನೂ ಅವನ ಪುಚ್ಛ ಶಬ್ದಕ್ಕೆ ಒಂದು ಜಸ್ಟ್ ಪಾಲ್ಟ್ ಅಂತ ಪಾಲ ಅಂತ ಒಂದು ಅರ್ಥ, ಜಸ್ಟ್ ಪಾಲ್ಟ್ ಅಂತ. ಇದು ಪುಚ್ಛ ಶಬ್ದಕ್ಕೆ ಪಾಲ್ಟ್ ಅಂತ ಅರ್ಥ ತೋರಿಸಿದೆ. ಪುಚ್ಛ ಇದೆ ಪಾಲ್, ಬ್ರಹ್ಮನ ಆನಂದಮಯ ಇದೆ ಹೋಲ್, ಇದು ಹೋಲ್ ಇದು ಪಾಲ್. ಸರಿ, ಹೋಲ್ ಪಾಲ್ ಜಿಜ್ಞಾಸೆ ಯಾತಕ್ಕೆ ಮಾಡಲ್ಪಟ್ಟಿದ್ದೀರಿ ಅಂತ ಹೇಳಿದ ಮೇಲೆ ಹೀಗೆ ಅರ್ಥ ಮಾಡ್ಕೋತೇವೆ ಅಂತ ಹೇಳಿದ. ಬ್ರಹ್ಮ ಇದ್ದಾನೆ ವಿಷ್ಣು ಆಗಿರಲಿ, ಅವರು ಬ್ರಹ್ಮ ವಿಷ್ಣುವಾಗಿರಲಿ, ಆನಂದಮಯ ಪುಚ್ಛ ಬ್ರಹ್ಮ ಅಲ್ಲೇನೆ. ಸೊ ವಿಷ್ಣು ಅಂತ ಆನಂದಮಯ ಆಗೋ ಚಾನ್ಸ್ ಇಲ್ಲ, ಯಾಕಂದ್ರೆ ಇಬ್ಬರು ಒಂದೇ ಆಗೋದಿಲ್ಲ. ದೇರ್ಫೋರ್ ಆನಂದಮಯ ಅಂದರೆ ಬ್ರಹ್ಮದೇವರು ಇರಬಹುದು, ಅಥವಾ ಸೂರ್ಯ ಇರಬಹುದು, ಅಥವಾ ಪ್ರಕೃತಿ ಇರಬಹುದು, ಅಥವಾ ಜೀವರೇ ಇರಬಹುದು. ಆ ಬ್ರಹ್ಮ ಅವನು ಪುಚ್ಛಾದ್ಯಾಗ ಅರ್ಥ ಮಾಡಬಾರ್ದು ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಹಾಗೆ ಮಾಡಬಾರ್ದು. ಆನಂದಮಯ ಅಂದರೆ ವಿಷ್ಣುವೇ ಆಗಿದ್ದಾರೆ, ಅವನೇ ಅವಯವಿ, ಅವನೇ ಅವಯವ. ದೇವರ ವೈಶಿಷ್ಟ್ಯ ಅವಯವನು ಅವನೇ, ಅವಯವನು ಅವನೇ. ಇದು ದೇವರ ವೈಭವ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಬ್ರಹ್ಮಶಬ್ದವನ್ನು ವಿಷ್ಣುವಿನಲ್ಲೇ ಉಪಯೋಗಿಸಿರೋದ್ರಿಂದ ಬೇರೆ ಯಾರಲ್ಲೂ ಬ್ರಹ್ಮಶಬ್ದ ಪ್ರಯೋಗ ಮಾಡಿಲ್ಲ ಅಂತಾಗಿನೆ. ಇಲ್ಲಿ ಆನಂದಮಯ ಬೇರೆ ಆಗುವ ಸಾಧ್ಯ ಇಲ್ಲ, ವಿಷ್ಣುವೇ ಆಗಬೇಕು. ಓಂ ವಿಕಾರ ಶಬ್ದ ಆಚರ್ಯಾಸೋ ಅಂತ ಹೇಳ್ತಾನೆ. ಇಲ್ಲ ಆನಂದಮಯ ವಿಷ್ಣು ಆಗೋದಿಲ್ಲರಿ ಅಂತ ಹೇಳ್ತಾನೆ. ಆನಂದಮಯ ವಿಷ್ಣು ಆಗೋದಿಲ್ಲ. ಮಯ ಅಂತ ಮಯ ಅಂದ್ರೆ ಏನರ್ಥ? ಟ್ರಾನ್ಸ್ಫಾರ್ಮೇಷನ್ ಅಂತ. ಆನಂದದ ಟ್ರಾನ್ಸ್ಫಾರ್ಮೇಷನ್ ವಿಷ್ಣು ಅಂದಮೇಲೆ ನಿಮ್ಮ ಪ್ರಕಾರ ವಿಷ್ಣು ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ವಿಕಾರ ಹೋಗೋದಿಲ್ಲ. ಅಂದಮೇಲೆ ಅವ್ನು ಯಾರೋ ಬೇರೆ ಆಗಿರೋ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆಗಲ್ಲ, ಅರ್ಥ ಮಾಡ್ಕೋದು. ಅನ್ನಮಯ ಮೃಂಡಮಯ ಅಂದರೆ ಮೃಂಡಮಯ ಪಾತ್ರೆ. ಮೃಂಡಮಯ ಅಂದ್ರೆ ಏನು? ಮಣ್ಣಿನ ಗೊತ್ತ ಅಂದರೆ ಮೇಡ್ ಔಟ್ ಆಫ್ ಕ್ಲೇ ಅಂತ. ಹೌದಲ್ಲ, ಮೇಡ್ ಔಟ್ ಆಫ್ ಕ್ಲೇ. ಅಲ್ಲೇನಿದೆ? ಟ್ರಾನ್ಸ್ಫಾರ್ಮೇಷನ್ ಸೆನ್ಸ್ ಇದೆ. ಸೊ ಮಯ ಬಂದಾಗ ಟ್ರಾನ್ಸ್ಫಾರ್ಮೇಷನ್ ಅಂತ ಬರುತ್ತೆ. ವಿಷ್ಣು ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ ಅಂತ ಹೇಳ್ತೇನೆ, ನಿರ್ವಿಕಾರ ಅಂತ ಹೇಳ್ತೇನೆ. ದೇರ್ಫೋರ್ ಆನಂದಮಯ ಬೇರೆ, ಬ್ರಹ್ಮ ಬೇರೆ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆನಂದಮಯ ಅಂತ ಬಂದಿರೋದು ಹೌದು, ಅದು ವಿಷ್ಣುನ ಹೌದು. ಮಯ ಅಂತ ಬಂದ ತಕ್ಷಣ ಏನಂತ ಅರ್ಥ ಮಾಡ್ಕೊಂಡಿದ್ದೀನಿ ನೀನು? ವಿಕಾರ ಟ್ರಾನ್ಸ್ಫಾರ್ಮೇಷನ್ ಅರ್ಥ ಮಾಡ್ಕೊಂಡು ತಪ್ಪು. ಮಯ ಶಬ್ದಕ್ಕೆ ಅದು ಒಂದೇ ಅರ್ಥ ಇಲ್ಲ, ಮತ್ತೆ ಮೂರು ಅರ್ಥ ಇದೆ ಅಂದರೆ. ಅದಕ್ಕೆ ಇಲ್ಲಿ ಯಾವ ಅರ್ಥ ಉಪಯೋಗಿಸಿದ್ದಾರೆ? ಪ್ರಾಚುರ್ಯಾ ಅಂತ ಹೇಳ್ತಾರೆ. ವಿಕಾರ ಶಬ್ದ ದೇಶಿಕೆಯನ್ನ ಪ್ರಾಚುರ್ಯ. ಆನಂದಮಯ ಮಯ ಶಬ್ದಕ್ಕೆ ಮೂರು ಅರ್ಥ ಇದೆ. ಏನಂತ? ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ, ಮಯತ್ರಿಹ. ಮೂರು ಅರ್ಥದಲ್ಲಿ ಇಲ್ಲಿ ಯಾವ ಅರ್ಥ ತಗೊಳ್ಬೇಕಾದ್ರಿಂದ ವಿಕಾರ ಅಂತ ಅರ್ಥ ತಗೊಳ್ಬಾರ್ದು. ಯಾವ ಅರ್ಥ ತಗೊಳ್ಬೇಕು? ಪ್ರಚುರ ಪೂರ್ಣ ಅಂತ ಅರ್ಥ ತಗೊಳ್ಬೇಕು, ಆನಂದ ಪೂರ್ಣ ಅಂತ ಅರ್ಥ ಮಾಡಬೇಕಾಗುತ್ತೋ. ಆನಂದ ವಿಕಾರ ಅಂತ ಮಾಡಬಾರ್ದು. ವಿಕಾರಾರ್ಥಕತ್ವ ಸದಭಿಮಾನಿತ್ವಾಚ್ಯ ಯುಜ್ಯತೆ ಚತುರ್ಥ್ಯಾದೀನ ಮಯಶಬ್ದ ಪರಮಾತ್ಮನ ಇಲ್ಲಿ ಬಾಹು. ಇದು ಮಯಸ್ಸನ್ನ ವಿಕಾರ ಶಬ್ದ ಇರೋದ್ರಿಂದ ಇದು ಪ್ರಕೃತಿಯಾದಿಗಳಿಗೆ ಅಪ್ಲೈ ಮಾಡಬೇಕೆ ಹೊರತು ವಿಷ್ಣುವಿಗಲ್ಲ ಅಂತ ಹೇಳಬೇಡ. ಪ್ರಚುರ ಆನಂದತ್ವ ಈ ಆನಂದಮಯ ಇಷ್ಟು ಪ್ರಚುರ ಆನಂದ ಅಂದರೆ ಪೂರ್ಣಾನಂದ, ಅದಕ್ಕೆ ಅವರು ಆನಂದಮಯ ಅಂತ ಕರೀತಾರೆ ಹೊರತು ಆನಂದ ಮಾಡಲ್ಪಟ್ಟವರು ಅಂತ ಅರ್ಥ ಅಲ್ಲ. ಮತ್ತು ತದ್ ವಿಕಾರತ್ವ ಅದು ವಿಕಾರ ಅಂತ ಅರ್ಥ ಅಲ್ಲ. ಅನ್ನಾದೀನ ಅಂತ ಪ್ರಾಚುರ್ಯಮೇವ. ಅದೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇದಕ್ಕೇನಂತ ಕರೀತಾರೆ? ಪಂಚಕೋಶಗಳು ಅಂತ ಕರೀತಾರೆ. ಅನ್ನಮಯಾದಿ ಕೋಶಗಳು ಅಂತ ಕರೀತಾರೆ. ಅದೇ ರೀತಿ ಅನ್ನಮಯಾದಿಗಳು ವಿಷ್ಣುರೂಪಗಳೇ. ಅನ್ನಮಯ ಅಂದರೆ ವಿಷ್ಣು, ಜ್ಞಾನ ವಿಜ್ಞಾನಮಯ ಅಂದರೆ ವಿಷ್ಣು, ಮನೋಮಯ ವಿಷ್ಣು, ಪ್ರಾಣಮಯ ವಿಷ್ಣು, ಆನಂದಮಯ ವಿಷ್ಣು. ಇದು ಬಹಳ ವಿಶೇಷ ಅರ್ಥ. ಹುಡುಗರು ಏನು ಮಾಡಿದ್ರು, ಆನಂದಮಯ ಮಾತ್ರ ಮಾಡಿದರು. ಆಚಾರ್ಯರು ಐದು ಅಂತ ಹೇಳಿದರು. ಐದು ಏನಿವು? ವಾಸುದೇವ, ಸಂಕರ್ಷಣ, ಪೃಥ್ವಿನ, ಅನಿರುದ್ಧ, ನಾರಾಯಣ. ಭಗವಂತನ ಐದು ರೂಪಗಳು, ಆನಂದಮಯ ಆಗಿರೋ ಐದು ರೂಪಗಳು. ಅವರು ಗುರುಗಳು ಯಾರು ಯೋಚನೆ ಮಾಡುತ್ತಿಲ್ಲ, ಆಚಾರ ಅರ್ಥವನ್ನು ಹೇಳ್ತಾರೆ. ಅದಕ್ಕೆ ಅನ್ನಾದೀನಾಂಚ ಪ್ರಾಚುರ್ಯಮೇವ ಅದ್ಯತೆ ಅಚ್ಚಿತ ಭೂಮಿ ವ್ಯಾಖ್ಯಾನ ಪ್ರಾಚುರ್ಯಂಚ ವಿದ್ಯತೆ. ಪರಮಾತ್ಮ ಅನ್ನ ಅಂತ ಯಾಕೆ ಕರೀತಾರೆ? ನಾ ತಿನ್ನ ಅನ್ನ ಅಂತ ಅಲ್ಲ, ಅನ್ನದೊಳಗಿದ್ದು ನಮ್ಮನ್ನು ಕಾಪಾಡ್ತಾರ ಅಂದ್ರೆ ದೇವರಿಗೆ ಅನ್ನ ಅಂತ ಅಷ್ಟೇ. ಹೊರತು ಬೇರೆ ಅಲ್ಲ. ಅನ್ನಮಯ ಅಂದ್ರೆ ಹಾಗೇನೇ ಅರ್ಥ. ಭುಜಿ ವ್ಯಕ್ತಮೇವ ಅಧ್ಯತ್ವ ದೇವರು ಅನ್ನ ಅಂತ ಕರೆದಾಗ ತಿಂದ್ಬಿಡುತ್ತೆ. ಅನ್ನ ಅಂದ್ರೆ ತಿಂದ್ಬಿಡ್ತೇವೆ, ದೇವರು ತಿಂದ್ಬಿಡ್ತೇವೆ ಅಂತ ಕೇಳಿದ್ರೆ ಆ ರೀತಿ ಅನ್ನ ಅಲ್ಲ. ಅನ್ನದಿಂದ ಬದುಕ್ತೇ ಅಲ್ಲ. ಅನ್ನದ ವೈಶಿಷ್ಟ್ಯ ಏನೋ ಅವನ ಬದುಕಿಸುತ್ತೆ, ಅರ್ಥ ಆಯ್ತು? ಅನ್ನ ನಾವು ಬದುಕಿಸ್ತೇವೆ. ಬಟ್ ಯಾಕೆ ಅನ್ನದೊಳಗಿದ್ದು ನಮ್ಗೆ ಬದುಕೋದು ಯಾರು? ವಿಷ್ಣು. ಅದಕ್ಕೆ ಈ ಅನ್ನ ಅನ್ನ ಆದರೆ ದೇವರು ಪರಮಾನ್ನ ಆಗಿಬಿಡ್ತಾನೆ. ಅಂದ್ಬಿಟ್ಟು ಅನ್ನ ಆಗಿದ್ರೆ ಸಾಕ್ಷಾತ್ ಅನ್ನನಾಗ್ತಾನೆ. ಅನ್ನಂ ಅನ್ನಾದಯೇ ವಚ ವಿಷ್ಣು ಸಹಸ್ರನಾಮದಲ್ಲಿ ಅನ್ನ ಅಂತ ದೇವರಿಗೆ ಹೆಸರು ಬಂದಿದೆ. ನಾವೇನಂತೀವಿ, ಯಾವುದು ಗಾಬರಿ ಆಗಲಿ ಅನ್ನ ಅಂತ ಕೇಳಿದ್ರೆ ದೇವರು ನಮ್ಮಲ್ಲಿ ತಿನ್ನಲು ಕೊಡ್ತಾನೆ ಅಂತ ತಿಳ್ಕೊಂಡಿದ್ದೀವಿ. ಅನ್ನದ ಅರ್ಥ ಅದಲ್ಲ. ಅದು ಬಿಟ್ಟರೆ ನಾವು ಬದುಕೋದಿಲ್ಲ ಅಂತ ಏಕಾಚಿ ಮಾಡಿದ್ರೆ ಗೊತ್ತಾಗುತ್ತಲ್ಲ ಆ ರೀತಿ. ಅದಕ್ಕೆ ದೇವರು ಬಿಟ್ಟರೆ ಬದುಕಲ್ಲ ಅಂತ ಗೊತ್ತಾಗುತ್ತೆ. ಅನ್ನ ಬಿಟ್ಟರೆ ಬದುಕೋದಿಲ್ಲ ಅಂತ ನಾವು ಅಂದರೆ ದೇವರು ಬಿಟ್ಟರೆ ಬದುಕ ಬದುಕೋದಿಲ್ಲ ಅಂತ ಪ್ರಹ್ಲಾದ ಆಗದಿದ್ದೇ ದೇವರ ಕಣ್ಣ ಸತ್ತಾನೆ. ಅನ್ನ ಬಿಟ್ಟಿರ್ತಾರೆ ಅಂತೇಳಿ ದೇವರು ಬಿಟ್ಟಿರ್ತಾರೆ ಅಂತ ಹೇಳಿ ಅದನ್ನೇ ದಾಸ ಹೇಳಿ ಇರ್ಲಕ್ಕೆ ಸಾಧ್ಯ ಇಲ್ಲ. ನೀವು ಬಿಟ್ಟಿರ್ಲಕ್ಕೆ ಕರೆದು ನೀರಿಸಬಹುದು ಹೇಳಿಂದ ಜನಗಳ ಅಂತ ಹೇಳಬೇಕಾದ್ರೆ ನೀವು ಬಿಟ್ಟಿರ್ಲಕ್ಕಾಗುತ್ತಾ ಅಂತ ಕೇಳ್ತಾರೆ. ಅದು ದೊಡ್ಡದು. ನಮಗೆ ಯಾಕೆ ಎಕ್ಸಾಂಪಲ್ ಕೊಟ್ಟರು ಅಂದರೆ ಅನ್ನದ ವಿಷಯ ನಿಮಗೆ ಅರ್ಥ ಆಗಿದೆ, ದೇವರ ವಿಷಯ ಅರ್ಥ ಆಗಿಬಿಟ್ರೆ ಜ್ಞಾನ ಬರುತ್ತೆ. ಅನ್ನದ ವಿಷಯ ಅರ್ಥ ಆದರೆ ದೇಹಕ್ಕೆ ಬರುತ್ತೆ, ದೇವರ ವಿಷಯ ಅರ್ಥ ಆದರೆ ಜೀವಿಸ್ತು. ಇದು ಸಾಧ್ಯ. ಆದ್ದರಿಂದ ಅನ್ನಮಯ ಅನ್ನಮಯಾದ ಐದು ರೂಪಗಳು ಪರಮಾತ್ಮಂದೇ ಆಗಿವೆ. ಉಪಜೀವ್ಯತ್ವಮೇವ ಅಧ್ಯತ್ವ ತವಾ ಏಷಃ ಇತಿ ಅನ್ಯ 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 ಪ್ರಾರಂಭ ಏ ಅನ್ನಂ ಬ್ರಹ್ಮ ಉಪಾಸತೆ ಇತ್ಯಾದಿ ಬ್ರಹ್ಮಶಬ್ದತ್ವಾತ್ ಶಬ್ದ ಬಹುರೂಪತ್ವಾಚ್ಯ ನಾವಿಕಾರಿತ್ವ ವಿರೋಧಕ್ಯ ನಜ ಪೃಥಕಲ್ಪನಾ ಯುಕ್ತ ಇಷ್ಟೆಲ್ಲ ಉಪಯೋಗಿಸಿರೋದ್ರಿಂದ ದೇವರನ್ನು ಅನ್ನ ಅಂತ ಉಪಾಸನೆ ಮಾಡಬೇಕು ಅಂತಲೇ ಹೇಳಿರೋದ್ರಿಂದ ಈ ವಿಕಾರಿತ್ವ ಅರ್ಥವನ್ನು ಮಾಡ್ದೇನೆ, ಪ್ರಾಚುರ್ಯ ಅರ್ಥವನ್ನು ಮಾಡಬೇಕು. ನಜ ಪೃಥಕಲ್ಪನಾ ಯುಕ್ತ ಈ ಕಾಲ್ಪನಿಕ ಅರ್ಥವನ್ನು ಮಾಡೋದು ಸರಿಯಲ್ಲ. ಸ್ವರೂಪೇಚ ಯುಜ್ಯತೆ ಋಚರ ಪ್ರಕಾಶೋ ರವಿ ರೀತಿ ಬಂದು ಆನಂದಮಯ ಶಬ್ದ ಪ್ರಾಚುರ್ಯ ಅಂತ ಮಾಡಿಕೊಂಡ್ರೆ ಆನಂದ ಪ್ರಚುರ ಅಂತ. ಆನಂದ ಪ್ರಚುರ ಅಂದ್ರೆ ಪೂರ್ಣಾನಂದ ಅಂತ. ದೇವರು ಯಾವ ದೋಷವೂ ಇಲ್ಲ. ಓಂ ತದ್ದೇತು ವ್ಯಪದೇಶಾಚ್ಯಾವೋ ದೇವರನ್ನು ಆನಂದಮಯ ಅಂತ ಹೇಳೋದು ಕಾರಣ ಕೊಡ್ತಾರೆ. ದೇವರು ಆನಂದಮಯ ಯಾತಕ್ಕೆ ಅಂದರೆ ಕೋಶೆ ವಾಣ್ಯಾತ್ ಪ್ರಾಣ್ಯಾತ್ ಏಷ ಆಕಾಶ ಆನಂದೋ ನಚ್ಚಾತ್. ದೇವರ ಬಗ್ಗೆ ಉಪನಿಷತ್ತಿನ ಮಾತು, ದೇವರು ಆನಂದಪೂರ್ಣನಾಗಿದ್ದಾನೆ. ದೇವರು ಆನಂದಪೂರ್ಣನಾಗದೆ ಹೋಗಿದ್ರೆ ದೇವರು ಯಾಕಿದ್ದೆಲ್ಲ ಹೊರತಿದ್ದ? ಆಕಾಶನಾಮಕನಾದ ಭಗವಂತ ಆನಂದಪೂರ್ಣನಾಗಿದ್ದ. ಇಲ್ಲ ಹೋಗಿದ್ರೆ ಇವನು ಪ್ರೇರೇಪಡಿ ಯಾತಕ್ಕೆ ಮಾಡ್ತಾ ಇದ್ದ? ಇಡೀ ಜಗತ್ತನ್ನು ಯಾಕೆ ಬದುಕಿದ್ದ ಅಂತ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್. ದೇವರು ಆನಂದಪೂರ್ಣನಾಗಿದ್ದಾನೆ ಯಾತಕ್ಕೆ? ಸೃಷ್ಟಿಯಾಗಿ ಎಲ್ಲವನ್ನೂ ಮಾಡುವುದರಿಂದ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇದೆ. ದೇವರು ಸರ್ವಕರ್ತ, ಅದಕ್ಕೆ ಆನಂದಮಯ. ದೇವರು ಆನಂದಮಯನಾಗಿರೋದಕ್ಕೆ ಎಲ್ಲವನ್ನೂ ಮಾಡ್ತಿದ್ದಾನೆ. ಹೀಗೆ ಅರ್ಥ ಮಾಡಬಾರದು. ಎಲ್ಲವನ್ನು ಮಾಡ್ತಾನಾದ್ರಿಂದ ಆನಂದಮಯ ಅಲ್ಲ, ಆನಂದಮಯನಾಗಿದ್ದೇ ಕೆಲವನ್ನು ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ಕಂಡಿದೆ, ದೊಡ್ಡ ಫಂಕ್ಷನ್ ಮಾಡಿಬಿಟ್ಟ, ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಯಾತಕ್ಕೆ ಅಂತ ಕೇಳಿದರೆ ನನ್ನ ಮಗ ಪಾಸ್ ಆಗಿದ್ದಾರೆ ಅದಕ್ಕೆ ಮಾಡಿದ್ದಾನೆ. ಏನಾಗಿದೆ ಅವನ ಮಗ ಪಾಸ್ ಆಗಿದ್ದಕ್ಕೆ? ಆನಂದವಾಗಿ ಆನಂದವಾಗಿದ್ದಕ್ಕೆ ಏನು ಮಾಡ್ತಾನೆ? ಆನಂದ ಮಾಡಿದ್ದು ಎಲ್ಲ ಮಾಡ್ತಾ ಇದ್ದ. ಸೊ ನಮಗೆ ಇಷ್ಟಿಷ್ಟು ಆನಂದವಾಗೋದಕ್ಕೆ ಇಷ್ಟು ಮಾಡ್ತೇವೆ. ದೇವರು ಆನಂದ ಕೂಡ ಎಲ್ಲವನ್ನು ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಆಮೇಲೆ ಏನು ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ಕ್ಯಾನ್ಸಲ್ ಆಯಿತು. ಯಾತಕ್ಕೆ? ಸೂತಕ ಬಂತು ಕ್ಯಾನ್ಸಲ್, ಶೋಕ ಬಂತು ಕ್ಯಾನ್ಸಲ್, ಆನಂದ ಬಂತು ಮಾಡ್ತಾನೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಶೋಕ ಬಂದರೆ ಕ್ಯಾನ್ಸಲ್ ಮಾಡ್ತಾನೆ, ಆನಂದ ಬಂದರೆ ನಡೆಸ್ತಾನೆ. ದೇವರು ಎಲ್ಲವನ್ನೂ ಮಾಡ್ತಾನೆ. ಆದರೆ ದೇವರು ಏನಾಗಿದ್ದಾನೆ? ಆನಂದಪೂರ್ಣನಾಗಿದ್ದಾನೆ. ಒಳ್ಳೆ ಆರ್ಗ್ಯುಮೆಂಟ್ ಮಾಡಿರ್ಬೇಕು. ತಿಳಿಯುತ್ತೆ ಇಲ್ಲ, ದೇವರು ಸರ್ವಕರ್ತೃವಾಗಲಿಕ್ಕೆ ಗುಣಾನಂದಮಯನಾಗಿರೋದೇ ಕಾರಣ ಅಂತ ಇದೆ. ಓಂ ಮಾಂತ್ರವರ್ಣಿಕಮೇವ ಜಗೀಯತೆ ಓಂ. ಅಲ್ಲಿ ಬಂದಿರೋ ವಿಚಾರ ಏನು ಅಲ್ಲಿ ಶುರು ಮಾಡಿ ಏನಂತ ಆರಂಭ ಮಾಡಿದ್ರು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿಬಿಟ್ಟು ಯಾರು ಯೋಗೇದರಿತ ಮುಧಾಯ ಪರಮೇ ಯೋಮನ್ ಸೋತ್ಯತೆ ಸರ್ವಾಂ ಕಾಮ ಸಾ ಬ್ರಹ್ಮಣ ವಿಪರ್ಚಿತ ಉಪನಿಷತ್ ಪ್ರಾರಂಭವಾಗಿದ್ದ ಹಾಕಿ ಈ ಬ್ರಹ್ಮವಲ್ಲಿ ಉಪನಿಷತ್ ಪ್ರಾರಂಭವಾಗಿ ಏನಂತ ಮಾಡಿದ್ದಾರೆ ಅಂದರೆ ಆನಂದವಲ್ಲಿಯವರು ಈ ರೀತಿ ಹೇಳ್ತಾ ಇದ್ದಾರೆ. ದೇವರು ಎಂಥವನು? ಸತ್ಯಂ ಜ್ಞಾನ ಅನಂತ ಬ್ರಹ್ಮ. ಅವನು ಯಾರು ತಿಳ್ಕೊಳ್ತಾರೆ ಏನಾಗ್ತಾರೆ ಅವರು ಮೋಟ್ಲು ಕೋರ್ತಿದ್ದಾರೆ. ಸುಸ್ಥಿತಿ ಸರ್ವಾಂಕಾಮ ಸಾ ಬ್ರಹ್ಮಣ ಸ್ಪಷ್ಟ ಹೇಳ್ತಿದ್ದಾರೆ. ಅಂದಮೇಲೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತೇಳಿ ಅವನು ಯಾರು ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಿದ್ದಾರೆ. ದೇರ್ಫೋ ಮೋಕ್ಷ ಕೊಡ್ತಕ್ಕಂಥ ಬ್ರಹ್ಮನ ವಿಷಯ ಹೇಳಿದ ಮೇಲೆ ಆನಂದಮಯಾದಿ ಏನಾಗಿರ್ಬೇಕು? ಬ್ರಹ್ಮನೇ ಆಗಿರ್ಬೇಕು. ಹೋಗ್ತಾನೆ ಇದೋರು ಅನ್ನ ಪ್ರಸಕ್ತ ವಿಷಯ ಹೇಳಿದಾಗ ಇರಲವೇಂಟ್ ಹೇಳಿದಾಗ ಅದಕ್ಕೇನೆ ಮಂತ್ರವರ್ಣಿಕ ಮೇವತೆ ಗೀಯತೆ. ಮಂತ್ರವರ್ಣ ಅಂದ್ರೆ ಏನು? ವೇದಗಳು ಏನು ಬಂದಿದೆ ಅದು ಮಂತ್ರವರ್ಣ ಮಾಡ್ತೇವೆ. ಕಾಮಂತ್ರವರ್ಣ ಈ ನಲವರ್ಣ ನಿಯಮ ಅಂತ ಹೇಳ್ಬೇಕಾದ್ರೆ ಮಂತ್ರವರ್ಣ ಶಬ್ದಕ್ಕೆ ಏನಂತ ಹೇಳ್ತಾರೆ? ವೇದ. ಮಾತ್ರವರ್ಣಿಕ ಅಂದ್ರೇನು? ವೇದದಲ್ಲೇ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ ಅದೇ ಬ್ರಹ್ಮ ವಿದಾಪ್ನೋತಿ ಪರಂ ವಿಧಿ ಸೂಚಯುತ್ವ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಧಿ ಮಂತ್ರವರ್ಣೋ ಮಂತ್ರವರ್ಣರಕ್ಷಿತಂ ಪರಮೇವ ಬ್ರಹ್ಮಶಬ್ದಾತ್ ಅನುಸಂಧಾನಾತ್ ಜೀಯತೆ. ಇದು ಬಂದಿರೋದು ಹೀಗೆ ಕಾಂಟೆಕ್ಸ್ಟ್ ಬಂದಿರೋದು ಅದು ಮಾತ್ರವರ್ಣಿಕಮೇವ. ಯಾವುದು ವೇದದಲ್ಲಿ ಪ್ರಸಕ್ತವಾಗಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಆದ್ದರಿಂದ ಬೇರೆ ಮಾಡಬಾರ್ದು. ನಚ್ಚೆ ಅವಯತ್ವ ವಿರೋಧ. ಒಂದು ಪಾಯಿಂಟ್ ಉಳ್ಕೊಳ್ತೀವಿ, ಮೇನ್ ಪಾಯಿಂಟ್ ಉಳ್ಕೊಂಡಿದೆಯಲ್ಲ ಅವಯವ ಅವಯವ ಅಂತ ಉಳ್ಕೊಳ್ತಾರೆ. ಅವಯವೇ ಆನಂದಮಯ, ಅವಯವ ಬ್ರಹ್ಮ. ಬ್ರಹ್ಮ ಜಿಜ್ಞಾಸೆ ಮಾಡೋದು ಅವಯವೀಯವನ್ನು ಬಿಟ್ಟು ಅವಯವ ಮಾಡೋದಾಗುತ್ತಾನದ ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಈಗ ಕೊಡ್ತಿದ್ದಾರೆ. ನಿಜವಾಗಲೂ ಕೂಡ ದೇವರಲ್ಲಿ ಏನು ದೋಷ ಇಲ್ಲ, ಏನು ಭೇದ ಇಲ್ಲ, ಅವಯವಿ ಅವಯವಿ ಅಂತ ಭೇದ ಇಲ್ಲ ದೇವರೇ, ಗೊತ್ತಾಯ್ತಾ? ಆದ್ದರಿಂದಲೇ ಆನಂದಮಯ ಅಂತ ಪರಮಾತ್ಮನ ಹೇಳಿ ಬ್ರಹ್ಮ ಅಂತ ಆದರೆ ಕುಚ್ಚ ಅಂತ ಕರೆ ಏನು ದೋಷ ಇಲ್ಲ ಅಂತ ಹೇಳಿ. ಕೃಷ್ಣ ಯಾರು ಹೇಳಿ? ಕೃಷ್ಣ ಯಾರು? ಕೃಷ್ಣ ಕೇಶ. ಪರಮಾತ್ಮನ ಕೃಷ್ಣ ಕೇಶ ಅಷ್ಟೇ. ಆ ಕೃಷ್ಣಾಯನಮ ಅಂತ ಹೇಳೋದು ಕೇಶಕ್ಕೆ ಕೇಶಾಯನಮ ಅಂತ ಹೇಳಿದಾಗ ತಿಳ್ಕೊಳ್ಳೋದಿಲ್ಲ. ಪರಮಾತ್ಮನು ಪರಮಾತ್ಮ ರೂಪಗಳಿಗಾಗಲಿ ಅವಯವಗಳಿಗಾಗಲಿ ಏನಿಲ್ಲ, ಭೇದ ಇಲ್ಲ. ಆದ್ದರಿಂದಲೇ ಆನಂದಮಯ ಅಂತ ದೇವರನ್ನು ಹೇಳಿ ಬ್ರಹ್ಮಪುಚ್ಛಂ ಪ್ರತಿಷ್ಠೆ ಅಂದರೆ ಯಾಕೆ ಗಾಬರಿ ಆಗ್ತದೆ? ಏನು ಗಾಬರಿ ಆಗಲ್ಲ. ನಮ್ಮಲ್ಲಿ ಮಂಗಳಾರತಿ ಮಾಡಬೇಕಾದ್ರೆ ಕಷ್ಟ. ದೇವರಿಗೆ ಎಲ್ಲಿ ಮಾಡ್ತೀವಿ ಗೊತ್ತೇನು? ಮಂಗಳಾರತಿ ದೇವರಿಗೆ ಎಲ್ಲಿ ಮಂಗಳಾರತಿ ಮಾಡ್ತೀವಿ? ಕಷ್ಟ ಪಾದಕ್ಕೆ ಮಾಡೋದು ಕಷ್ಟ, ಆಮೇಲೆ ಮಧ್ಯಕ್ಕೆ, ಆಮೇಲೆ ಮುಖಕ್ಕೆ ಮಾಡಿದೆ. ಯಾಕೆ ರೀ? ಬಂದು ಪಾದಕ್ಕೆ ಮಾಡಿದ ಮೇಲೆ ಮತ್ತು ಕಾಲು ತೊಳ್ಕೊಂಡು ಕುಡಿತೀವಿ, ನಾವು ಕುಡಿಯೋದಿಲ್ಲ. ದೇವರಿಗೆ ಯಾಕೆ ಮಾಡ್ತೀವಿ ಅಂತ ಕೇಳಿದರೆ ದೇವರಿಗೆ ಏನಿಲ್ಲ, ವೇದನೆ ಇಲ್ಲ. ಸಖತ ಭೇದ ವಿವರ್ಜಿತ. ಮುಖದಿಂದ ಮಾಡಿದ್ರೆ ಗೊತ್ತಾಗ್ತಿತ್ತು, ಇದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಪಾದದಿಂದ ಮಾಡಿದ್ರೆ ಏನಪ್ಪ ಅಂತ ಕೇಳಿದ್ರೆ ದೇವರಿಗೆ ಭೇದ ಇಲ್ಲಪ್ಪ. ಸರ್ವತಃ ಪಾಣಿಪಾದಂಥದ್ದು ಸರ್ವದೋಷ ಶಿರೋ ಮುಖಂ ಸರ್ವದ ಶ್ರುತಿಬಲ್ಲೋಕೆ ಸರ್ವ ಆವೃತ್ತಿಯ ನಿಷ್ಠತೆ ಅಂತ ಹೇಳೋದ್ರಿಂದ ನಮಗೆ ಡೌಟ್ ಬರೋದಿಲ್ಲ ಅಂತ ಗೊತ್ತಾಯ್ತಾ. ದೇವರು ಅವರಿಗೆ ಮಂಗಳಾರತಿ ಮಾಡೋದಲ್ಲೇ ನಮಗೆ ಅರ್ಥ ಆಗುತ್ತೆ. ಪಾದೋದಕ್ಕೆ ಪಾತ್ರ ಸೇರಿ ಕಾರಿಗೇರಾಗಿ ಕೆಲವು ಕಡಿಮೆ ಆಗ್ತದೆ. ಇದೆಲ್ಲ ಕೂಡ ತೋರಿಸೋದೇನು? ದೇವರಿಗೆ ಪರಸ್ಪರ ಅವಯವಾದಿಗಳ ಭೇದ ಇಲ್ಲ. ಅದಕ್ಕೇ ಆನಂದಮಯ ಅಂತಲೂ ಕರೆದು ಪುಚ್ಛ ಅಂತ ಕರೆದಿದ್ದರೆ ಯಾಕೆ ಗಾಬರಿ ಆಗುತ್ತದೆ? ನಚ್ಚೆ ಅವಯವ ಅವಯರ್ಥ ವಿರೋಧ ಸಥಿರ ಸದಕ್ಷಿಣ ಸ್ಪಷ್ಟ ಸಬುತ್ತರ ಸ್ಪಷ್ಟ ಸ ಆತ್ಮ ಸಪುಚ್ಛಂ ಇತಿ ತಶ್ಚೈವ ಅವಯವಸ್ತೋಕ್ತೇ ಚತುರ್ವೇದ ಶಿಖಾಯ. ನೋಡಿ, ಅವನೇ ಅವನೇ ಎಡ, ಅವನೇ ಬಲ, ಅವನೇ ಉತ್ತರ, ಅವನೇ ದಕ್ಷಿಣ, ಅವನೇ ಪುಚ್ಛ ಅಂತ ಹೇಳಿರೋದ್ರಿಂದ ದೇವರಿಗೆ ಅವಯವ ಭೇದ ಇತ್ಯಾದಿಗಳಿಲ್ಲ. ಶಿರು ನಾರಾಯಣ ಯಥೋ ಪಠೋ ದಕ್ಷಿಣ ಪ್ರದ್ಯುಮ್ನಶ್ಚಾನಿರುದ್ಧಶ್ಚ ಬಂಧೋ ವಾಸುದೇವಕಃ ನಾರಾಯಣೋ ಸಬಂಧೋ ವಾಸುದೇವಸ್ಯ ರೂಪಿವ ಮುಖ್ಯಂ ಸಂಘರ್ಷಣ ಪ್ರೋಕ್ತಃ ಏಕ ಏವ ತು ಪಂಚಥಾ ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಬ್ರಹ್ಮೋತ್ತಮಃ ಐಶ್ವರ್ಯಾನ್ನ ವಿರೋಧಶ್ಚ ತಸ್ಮಿನ್ ಜನಾರ್ದನೆ ಸರ್ಗೇ ಹಿ ಕುತಃ ತರ್ಕ ಪ್ರಮೇಯೇ ಕುತಃ ಪ್ರಭಾ ಇತಿ ಪುನಃಸಂಹಿತಾಯ. ಅದಕ್ಕೆ ನಾರಾಯಣ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಆದಿ ರೂಪಗಳಿಂದ ಪರಮಾತ್ಮನೇ ಐದು ಕೋಶಗಳಲ್ಲಿದ್ದಾನೆ. ಆದ್ದರಿಂದ ಅವನಿಗೆ ಎಡ ಬಲ ಬಲ ಉತ್ತರ ದಕ್ಷಿಣ ಬಾಲ ಗಿರಿ ಏನು ಹೇಳ್ಕೊಂಡವರು ಕೂಡ ಏನಿಲ್ಲ, ವಿರೋಧ ಇಲ್ಲ. ಅದು ಸರಿಯಾಗಿದೆ. ಇತಿ ಬೃಹತ್ ಸಂಹಿತಾಯ. ಬೃಹತ್ ಸಂಹಿತ ಅನ್ನೋ ಗ್ರಂಥದಲ್ಲಿ ಆ ವಿಷಯ ಹೇಳಿದ್ದಾರೆ. ಉಳಿದು ಯಾವ ಮಂತ್ರದಲ್ಲೂ ಕೂಡ ಕಾನ್ಸೆಪ್ಟ್ ಗೊತ್ತಿಲ್ಲ. ಅವರು ಸಕತ ಮೇಲೆ ವರ್ಜಿತ ಅನ್ನೋದು ಆಚಾರ ವಿಷಯ ಗೊತ್ತಾಯಿತು. ಭಗವದ್ಗೀತೆಯಲ್ಲಿ ಬಂದಿರೋದೇ ಪರವಾಗಿ ಮೈಯಲ್ಲ ಕಣ್ಣುಗಳು ಮೈಯಲ್ಲ ಕಾಲುಗಳು ಅಂತ ಹೇಳಿದಾಗ ಸಕತ ಮೇಲೆ ವರ್ಜಿತ ಅಂತ ಅರ್ಥ. ಅದು ಅದು ಯಾರು ಅರ್ಥ ಮಾಡಿಕೊಂಡು ಚಿಂತನೆ ಬಿಟ್ಟಿದ್ರು ಆಚಾರ ಹೇಳ್ತಾ ಕ್ಲಿಯರ್ ಆಗಿ ರಸಶಬ್ದೇನ ವಿಶೇಷಣಾತ್ ತತ್ ಸಾರಭೂತಂ ಮಾತ್ರಮೇವ ಉಚ್ಚ ದೃಶ್ಯತೆ ಚ ದೃಶ್ಯಮಾನ ಸನ್ನಿಹಿತತ್ವ ಅನನ್ಯೋ ಅಪಿ ಅನ್ಯಶಬ್ದೇನ ತಥೈಕೋ ಭೂರೂಪವಾನ್ ಗೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯ ಪುರುಷೋತ್ತಮ ಬ್ರಹ್ಮಾಂಡೇ ಯುದ್ಧಪ್ರಾಪ್ತಿಯ ಪ್ರೀತ್ಯಾಗಿರುತ್ತದೆ. ಕೇಳಿ, ಪ್ರಮೇಯ ಏನಾಯ್ತೀಗ? ದೇವರು ಸತತ ವೇದು ಅಂತ ಆ ಪ್ರಮೇಯ ಬಂದೆ ನಾವು ಆರ್ಗ್ಯ ಮಾಡಿ ನಿಷ್ಠಂತು ಕೂಡ ಪ್ರಮೇಯ ಬಂದು ಸರಗು ಬಂತು. ದೇವರಲ್ಲಿ ಅವಯವಾದಿ ಭೇದ ಇಲ್ಲ ತಿಳ್ಕೊಂಡ್ಬಿಟ್ಟು ಆನಂದಮಯ ಅಧಿಕಾರ ಅರ್ಥ ಬೇರೆ ಆನಂದಮಯ ಅಧಿಕಾರ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಏನು ಅಂದರೆ, ಅನೇಕ ಶಬ್ದಗಳಿದೆ ದೇವರಲ್ಲಿ, ಅದನ್ನೆಲ್ಲ ಸಮನ್ವಯ ಮಾಡಬೇಕಾಗಿತ್ತು. ಎಲ್ಲ ಬಿಟ್ಟು ಯಾವ್ದು ತಗೊಂಡ್ರಿ? ಈಗ ಆನಂದಮಯ ತಗೊಂಡ್ರು. ಯಾತ್ರಿ ತಗೊಂಡ್ರು ಅಂದರೆ ದೇವರಲ್ಲಿ ಅತ್ಯಂತ ಮುಖ್ಯವಾದಗಳು ಯಾವ ಚಿಂತನೆ ಮಾಡಬೇಕು? ನಾವು ಆನಂದ ಅಂತ ಚಿಂತನೆ ಮಾಡಿ ಅದು ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ. ಒಂದೇ ವಚನ ಸದಾ ಆನಂದಂ ವಾಸುದೇವಂ ಜನಜನ ಅಚ್ಚ ಸಾವಿರ ಫಸ್ಟ್ ಯಾವ್ದು ಹೇಳ್ತಾರೆ ದೇವರಿಗೆ? ಸದಾನಂದಂ ಅಂತ. ದೇವರಲ್ಲಿ ಸಾವಿರ ಸಾವಿರ ಗುಣ ಇರಬಹುದು, ಅದು ಒಂದು ಮೈನಸ್ ಆದ್ರೆ ಎಲ್ಲ ಹೋದಾಗ ಲೆಕ್ಕ. ಯಾವುದದು ಕೆಲಸ, ಹೆಂಡತಿ ಇದ್ದಾಳ್ರಿ, ಮಕ್ಕಳಿದ್ದಾರೆ, ಮನೆ ಎಲ್ಲ ಇದೆ, ತಗೊಂಡು ಏನು ಮಾಡಬೇಕು? ನೆಮ್ಮದಿನೇ ಇಲ್ಲ, ಅನುದೇಶ ಎಲ್ಲ ವೇಸ್ಟ್. ಆ ರೈತರಿಗೆ ಏನೇ ಇರಲಿಲ್ಲ, ಆರಾಮಾಗಿ ಆನಂದ ರಿಸಲ್ಟ್ ಆದ್ರಿಂದ ಆನಂದವನ್ನು ಬರದೇ ಹೋದ್ರೆ ಎಲ್ಲ ವೇಸ್ಟ್. ಅದು ಮತ್ತೆ ಯಾವ್ದು ಸಮನ್ವಯ ಮಾಡ್ತಾರೆ? ಆನಂದವೇ ಶಬ್ದ ಸಮನ್ವಯ ಮಾಡ್ತಾರೆ. ಅರ್ಥ ಮಾಡ್ಕೊಂಡ್ಬಿಟ್ರೆ ಉಪಾಸನೆ ಮಾಡಬೇಕು ದೇವರನ್ನು. ಏನಂತ ಉಪಾಸನೆ ಮಾಡಬೇಕು? ಆನಂದಮಯ ಸತ್ಯದ ಆನಂದ ಆತ್ಮೆ ಇತಿ ಸತ್ ಚಿತ್ ಆನಂದ ಆತ್ಮ. ಬಹಳ ಮುಖ್ಯವಾಗಿರುವ ಉಪಾಸನೆಯ ಕ್ರಮ. ಅದಕ್ಕೆ ಇನ್ನೊಂದು ಸಾರಸ್ಯ ದೇವರನ್ನು ಆನಂದಮಯ ಅಂತ ಉಪಾಸನೆ ಮಾಡೋದ್ರಿಂದನೇ ನಮಗೆ ಅನುಕೂಲವಾಗುತ್ತೆ. ಶ್ರೀಕಾರ ಮಂಗಳಾಚರಣೆ ಮಾಡಬೇಕಾದ್ರೆ ಶುದ್ಧಾನಂದವು ತಂಬಿ ದ್ವಿಜಬಹುದಾರ್ಯ ವಿರ್ಯಾದಿ ದೇಹಂ ತತ್ವ ಪ್ರಕಾಶ ಮಂಗಳ ಶ್ಲೋಕದ ಮೊದಲ ಪದ ಶುದ್ಧಾನಂದವರು ತಂಬಿ ದ್ವಿತಿ ಬಲ ಬಹುದಾರ್ಯ ವಿರ್ಯಾದಿ ದೇಹಂ ಚಿಂತಾ ಸಂತಾಪ ರೇಖೋತ್ಸವ ಬುಧಿಮುಖರಾಶೇಷ ದೋಷಾತಿ ದೂರವು ಎ ಸ್ಪಷ್ಟ ಅರ್ಥವರೇ ಬರ್ತದೆ. ಇದು ಅರ್ಥ ಮಾಡಿಕೊಂಡು ಯಾವಾಗಲೂ ದೇವರಲ್ಲಿ ಆನಂದಪೂರ್ಣ ಚಿಂತನೆ ಮಾಡಿದರೆ ನಿಮಗೆ ಆನಂದ ಕೊಡ್ತಾರೆ, ಗೊತ್ತಾಯ್ತಾ? ಅದು ಆನಂದವನ್ನು ಬಿಟ್ಟುಬಿಟ್ಟು ಚಿಂತನೆ ಮಾಡಿದರೆ ಆನಂದ ಹೋಗುತ್ತೆ. ಅದ್ವೈತಗಳು ಆನಂದ ಅಂತ ಏನು ಚಿಂತನೆ ಮಾಡಾಗಿಲ್ಲ, ಯಾತಕ್ಕೆ? ನಿರ್ಗುಣ ಅಂತ ಕರೀತಾರೆ. ಅದರಿಂದ ಇವ್ರು ಏನಾಗ್ತಾರೆ ಉಪಾಸನೆ ಮಾಡುವವರು? ನಿರ್ಗುಣರಾಗಿರ್ತಾರೆ. ಯಥಾ ಯಥಾ ಉಪಾಸನೆ ತಥೈವರು. ಅದು ಅರ್ಥ ಮಾಡಿಕೊಂಡು ದೇವರಲ್ಲಿ ಯಾವಾಗಲೂ ಕೂಡ ಆನಂದಮಯ ಅಂತ ಚಿಂತನೆ ಮಾಡೋದಕ್ಕೆ ಸದೃಢವಾಗಿ ಆನಂದೋ ನಂದನೋ ನಂದ ಸತ್ಯಕರ್ಮ ತ್ರಿವಿಕ್ರಮ. ಇದು ನಿರ್ಶನವಾಗಿ ಉಪನಿಷತ್ತಲ್ಲಿ ಬರ್ತದೆ. ದೇವರಲ್ಲಿ ಏನಂತ ಉಪಾಸನೆ ಮಾಡಬೇಕು? ಆನಂದಮಯ ಅಂತ ಮಾಡಬೇಕು. ಆನಂದ ಅಂತಲೂ ಮಾಡಬೇಕು. ಆನಂದಂ ಬ್ರಹ್ಮೇತಿ ವೇದಾನ. ದೇವರ ಆನಂದಮಯನೋ ಹೌದು, ಆನಂದನೋ ಅವನು ಹೌದು. ದೇವರ ಗುಣಗಳಿಗೂ ಅವನಿಗೆ ಏನು ತಮ್ಮ ಇದರಿಂದ ಭೇದ ಇದೆ. ಅದು ನಮಗೆ ಆನಂದ ಹೊಂದಿರು ಅಂತ ಹೇಳ್ತೇವೆ. ದೇವರು ಎರಡು ಹೇಳ್ಬೋದು, ಆನಂದ ಅಂತ ಹೇಳಿದ್ರು ಸರಿನೇ, ಆನಂದಿ ಅಂತ ಹೇಳಿದ್ರು ಸರಿ. ಭಗವಾನ್ ಆನಂದ್ ನಂದಿ ವಿಷ್ಣು ಸಹಸ್ರ ಆನಂದೋ ನಂದನೋ ಅಂತಾನು ಬರ್ತದೆ, ನಂದಿ ಅಂತಲೂ ಬರ್ತದೆ. ಆನಂದರೂ ಅವನೇ, ಆನಂದ ಹೊಂದಿರೋನು ಅವನೇ. ದೇವರ ವೈಭವ ಇದೆ. ಅರ್ಥ ಮಾಡಿಕೊಂಡವರಿಗೆ ಸಮಸ್ಯೆ ಬರೋದಿಲ್ಲ. ಅರ್ಥ ಯಾರಿಗೂ ಹೊಡೆದೇ ಇರಲಿಲ್ಲ. ಆಚಾರ್ಯ ಇಷ್ಟು ಹೇಳಿ ದೇವರನ್ನ ಹಾಗಿದ್ರೆ ಇದಮೇವ ಚಿರ ಉತ್ತರ ಪಕ್ಷ ದಕ್ಷಿಣ ಪಕ್ಷ ಅಂತ ಹೇಳ್ತಾರೆ. ಇದಂ ಅದಹ ಅಂತ ಹೇಳಿದಾಗ ಇದು ಅದು ಅಂತ ಹೇಳಿದಾರಲ್ಲ, ವ್ಯತ್ಯಾಸ ಬರಲಿಲ್ಲ ಅಂದರೆ ಅದಕ್ಕೆ ಹಾಗೆ ಹೇಳಿಲ್ಲ. ನಮ್ಗೆ ಹತ್ತಿರ ಅಂತ ಇದೊಂದು ಹೇಳಿದ್ರು, ದೂರ ಅಂತ ಅದ ಅಂತ ಹೇಳಿದ್ರೆ ಹೊರತು ಎಲ್ಲವೂ ದೇವರಿಗೆ ಹತ್ತಿರವೇ ಎಲ್ಲವೂ ಹಾಗೆ ಇದೆ. ನಮಗೇನು ವ್ಯತ್ಯಾಸ? ನಮಗೋಸ್ಕರ ಹೇಳಿದ್ದೆ ಹೊರತು ದೇವರಿಗೆ ಆ ಭೇದಗಳಿಲ್ಲ ಅಂತ ತೀರ್ಮಾನ ಮಾಡಿ. ಓಂ ನೇತರೋ ಅನುಪಪತ್ತೇ ಓಂ. ಅದನ್ನು ಕೆಲಸ ಮಾಡಿದ್ರೆ ಗಲಾಟೆ ಇರೋದಿಲ್ಲ. ಈ ಬ್ರಹ್ಮ ಅಂದರೆ ವಿಷ್ಣು ಆನಂದಮಯ ಯಾರೋ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಅನುಪಪತ್ತೇ ನಹಿ ಅನ್ಯ ಜ್ಞಾನಾತ್ ಮೋಕ್ಷ ಉಪಪತ್ತೇ. ಆನಂದಮಯ ಉಪಾಸನೆ ಮಾಡೋದ್ರಿಂದ ಮೋಕ್ಷ ಆಗುತ್ತೆ ಅಂತ ಹೇಳಿದ ಮೇಲೆ ಆನಂದಮಯ ಶಬ್ದವಾಚಾರವಾದ ಬ್ರಹ್ಮಾದಿಗಳಾಗಿಬಿಟ್ರೆ ಮೋಕ್ಷ ಆಗುತ್ತೆ ಅಂತ ಹ್ಯಾಂಗೆ ಕೊಡುತ್ತ ಅವರಿಗೀಗ? ಏನಪ್ಪೋ ಆನಂದಮಯ ಉಪಾಸನೆಯಿಂದ ಮೋಕ್ಷ ಆಗುತ್ತೆ ಅಂದ ಮೇಲೆ ಆನಂದಮಯ ಯಾರಾಗಿರಬೇಕು? ಆಗಿರಲೇ. ಅದಕ್ಕೆ ನೇತರು ಅನುಪಪತ್ತೇ ಉಳಿದವರು ಯಾರಾಗ ಚಂದಂತೆ ಇಲ್ಲ. ತಮೇವಂ ವಿದ್ವಾನ್ ಭವತಿ ನಾಣ್ಯ ಪಂಥಾ ಅಂತ ಇತಿ ಈ ಉಕ್ತಂ. ಈಗ ಸ್ಪಷ್ಟ ಹೇಳಿದ್ದಾರಾದ್ರಿಂದ ಪರಮಾತ್ಮನನ್ನ ಆರಾಧನೆ ಮಾಡಿದ ಮೋಕ್ಷ ಆದ್ದರಿಂದ ಆನಂದಮಯ ಶಬ್ದವಾಗಿದ್ದರಾದರೂ ಬೇರೆ ಆದ ಸಂಭವನೇ ಇಲ್ಲ. ಓ ಭೇದ ವಿಭಜನೆ ಚಾಚ್ಯಾವು ಆಗತ್ತೆ ಕದ ಅದನ್ನು ಕೆಲಸ ಮಾಡಿದ್ರು. ನಿಮ್ಮಿಬ್ಬರಿಗೂ ಭಾಳ ಸಿಂಪಲ್ ಆಗುತ್ತೆ ಅಂತ ಹೇಳಿ. ಏನು ಸಿಂಪಲ್ ಆಗುತ್ತೆ ಅಂದರೆ ಆನಂದಮಯ ಅಂದರೆ ಬ್ರಹ್ಮಾದಿಗಳು ಅಂತಲೇ ಮಾಡಿಬಿಡೋರು, ಬ್ರಹ್ಮ ಅಂದರೆ ವಿಷ್ಣು ಅಂತ ಮಾಡಿಬಿಡೋರು. ಆದರೆ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತೀರಲ್ಲ, ಬ್ರಹ್ಮ ಬೇಡ ಬೇಡ ಆರಿಸಿ ಬೇಡ, ಬ್ರಹ್ಮ ವಿಷ್ಣು ಎಲ್ಲ ಒಂದೇ ಅಂತ ಹೇಳ್ಬೇಡ, ಎಲ್ಲರೂ ಒಂದೇ ಅಂತ ಹೇಳ್ಬೇಡ, ಸರಿ ಹೋಗುತ್ತಲ್ಲ ಅದಕ್ಕೆ ಹೇಳ್ತಾರೆ. ಹೇಳ ಬೇಡ ಆಗಲ್ಲ, ಇದು ದೊಡ್ಡ ಪ್ರಾಬ್ಲಮ್ ಆಯಿತು. ತಿರುದೊಡ್ಡ ಬರ್ತಾರೆ. ಬ್ರಹ್ಮದೇವರೇ ಆಗೋ ಸಾಧ್ಯತೆ ಇಲ್ಲ ಅಂತ ಎಲ್ಲರೂ ಹೇಗಾಗ್ತಾರೆ. ಅದಕ್ಕೇನೆ ಭೇದ ವ್ಯಪದೇಶ ಇತ್ಯ. ಅಲ್ಲೇನು ಹೇಳಿದ್ದಾರೆ, ವಿಷ್ಣುವಿಗೂ ಇತರರಿಗೂ ಭೇದವನ್ನು ವ್ಯಪದೇಶ ಅಂದರೆ ಏನು, ಪುನಃ ಪುನಃ ಹೇಳೋದಕ್ಕೆ ವ್ಯಪದೇಶ ಆಗಬೇಕು. ಒಂದ್ಸರಿ ಹೇಳೋದಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ ಭೇದವನ್ನು ಮತ್ತೆ ಮತ್ತೆ ಹೇಳಿದ ಮೇಲೆ ಸ್ವಾದುಪರ್ಣ ಸೈಜಾಸಕಾಯ ಇತ್ಯಾದಿ ಹೇಳಿದ ಮೇಲೆ ಯಾವರ್ಥ ಕುರಿತಕ್ಕೆ ಹೋಗಬಾರ್ದು, ಅಭೇದಾರ್ಥ ಎಂದೂ ಬರಬಾರ್ದು. ಅಭೇದಾರ್ಥ ಬರೋದು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಭೇದ ವಿಪರೀತಾಚ್ಯ ಅಂತ ಸೂತ್ರ. ತೇ ಯೇ ಶತಂ ಪ್ರಜಾಪತೇರಾನಂದಾಹ ಮೈತ್ರಿಯೋಪನಿಷತ್ತಿನಲ್ಲಿ ಆನಂದ ವಿಶೇಷ ಆನಂದಶ್ಚ ಮೀಮಾಂಸಾ ಭವತಿ ಅಂತ ಹೇಳ್ತಾರೆ. ಆನಂದದ ತಾರತಮ್ಯ ಹೇಳ್ತಾ ಹೋಗ್ತಾರೆ. ಇವರಿಗಿಷ್ಟ ಆನಂದ, ಅವ್ರು ನೂರಷ್ಟು ಅವರಿಗೆ ಆನಂದ, ಅವ್ರು ನೂರಷ್ಟು ಇವರಿಗೆ ಆನಂದ, ಅದೆಲ್ಲ ಹೇಳ್ತಾ ಹೋಗ್ತಾರೆ. ಎಲ್ಲ ಒಂದೇ ಆಗಿದ್ರೆ ಆನಂದದ ತಾರತಮ್ಯ ಹೇಳ್ತಿದ್ರು, ಅದು ಭೇದ ವಿಪರೀತ ಅಚ್ಚ. ಆನಂದ ತಾರತಮ್ಯ ಹೇಳ್ತಾರೆ ಅಂದ್ರೆ ಒಂದೇ, ಅದು ಸ್ವರೂಪದಲ್ಲಿ ಭಿನ್ನತ್ವ ಇದೆ ಅಂದ್ರೆ ಒಂದೇನೆ. ಅದಕ್ಕೆ ಏ ಶತಂ ಪ್ರಜಾಪತೇರ ಆನಂದ ಅದೃಶ್ಯೆ ಅನಾತ್ಮೆ ಅನಿರುಕ್ತೆ ಅನಿರಯನೆ ಅಭಯಂ ನಿಷ್ಠಾಂ ವಿಂದತೆ ಅಥಸೋ ಅಭಯಂ ಕಥೋ ಭವತಿ ಲಯಶ್ಚಾಯಂ ಪುರುಷೇ ಇತ್ಯಾದಿ ಭೇದ ವಿಪರೇಷ. ಆನಂದ ತಾರತಮ್ಯದಲ್ಲೂ ಅದು ಬಂತು. ಪರಮಾತ್ಮ ಅದೃಶ್ಯ ಅನಾತ್ಮ ಅಂತ ಅಲ್ಲೂ ಭೇದ ಹೇಳಿದರು. ಅಥಸೋ ಅಭಯಂ ಕಥೋ ಭವತಿ, ದೇವರಂತ ಹೋದವರಿಗೆ ಭಯ ಇರೋದಿಲ್ಲ ಅಂತ ಹೇಳಿದರು. ಮತ್ತೆ ಲಯಶ್ಚಾಯಂ ಪುರುಷೇ, ಪುರುಷನೊಳಗೆ ಅಂತ ಹೇಳಿದರು. ಎಲ್ಲ ಏನು ಹೇಳ್ತಾ ಇದೆಯೋ ಭೇದವನ್ನೇ ಹೇಳ್ತಾ ಇದೆ. ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಆಗುತ್ತೆ. ಸ್ವಾಮಿ ಐಕ್ಯ ಹೇಳೋ ವಾಕ್ಯಗಳು ಇದೆಯಲ್ಲ, ತತ್ವಮಸಿ ಅಯವಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಇದೆಯಲ್ಲ, ಇಷ್ಟು ವಾಕ್ಯ ಬಿಟ್ಟು ಅವನು ಅರ್ಥ ಮಾಡ್ಕೋಬೇಡ ಅಂತ ಕೇಳಿದ. ಅದಕ್ಕೆ ಹೇಳ್ತಾನೆ ಅರ್ಥ ಮಾಡ್ಕೋಬಾರ್ದು. ನಾವಾಣಿ ಸರ್ವಾಣಿ ಸಮಾವಿಶಂತಿ ತತ್ಥಶಬ್ದವಾಚ್ಯತ್ವೋಕ್ತೇ. ಅವರೆಲ್ಲ ಕೂಡ ಆಯಾ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಮುಖ್ಯವಾಗಿ ವಿಷ್ಣುವೇ ವಾಚ್ಯರಾಗಿದ್ದಾನಾದ್ರಿಂದ ತತ್ ಅಂದರೆ ತ್ವಂ ಅಂದರೆ ಅತಿ ಅಂದರೆ ಅಹಂ ಅಂದರೆ ಬ್ರಹ್ಮ ಅಂದರೆ ಅಸ್ಮಿ ಅಂದರೆ ಎಲ್ಲ ದೇವರ ಹೆಸರು. ಆ ಐಕ್ಯ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇದಂ ನಿ ವಿಶ್ವಂ ಭಗವಾನ್ ಇವೇ ನರೋ ಯಥೋ ಜಗತ್ಥಾನ ನಿರೋಧ ಸಂಭವ ಸರ್ವ ಸರ್ವ ಇತ್ಯಪಿ ವಿದ್ಯಾತ್ಮನಿ ಹಿದಾಭೂಹ ಭೇದದೃಷ್ಟ್ಯಾಭಿಮಾನೇನ ಸಂಗೇನಾಪಿ ಕರ್ಮಣ ಯದಾ ಪಶ್ಯತಿ ಅನ್ಯಮೀಶಂ ಅನ್ಯಮಹಿಮಾನಂ ವಿಹೀನ ಶೋಕ. ಎಲ್ಲ ಭೇದ ಹೇಳ ವಾಕ್ಯಗಳಿವೆಲ್ಲ ಕೂಡ. ಪರಮಾತ್ಮ ಎಂಥವನು ಅದು ಯಾವುದೂ ಅವನಲ್ಲ, ಎಲ್ಲದರೊಳಗೂ ಇದ್ದಾನೆ. ವಿದ್ಯಾರ್ಥಿ ಯಾವುದು ಕರೀಬೇಕು ಅಂತ ಉದ್ಧವ ಪ್ರಶ್ನೆ ಮಾಡೋದು ಏಕಾಚಂದ ಭಾಗವತದೊಳಗೆ ಕೃಷ್ಣ ಹೇಳ್ತಾನೆ. ವಿದ್ಯಾ ಆತ್ಮನೇ ಭಿದಾಭೂತ, ದೇವರಿಗೂ ಜೀವರಿಗೂ ಭೇದ ಹೇಳುತ್ತಲ್ಲ ಅದೇ ವಿದ್ಯಾ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ದ್ವೈತ ಮತನೇ ವಿದ್ಯಾನೇ ಹೊರತು ಅದ್ವೈತ ಮತ ವಿದ್ಯಾ ಅಲ್ಲ. ಡೆಫಿನೇಷನ್ ಇರೋದೇ ಹೇಗೆ, ವಿದ್ಯಾ ಆತ್ಮನೇ ಭಿದಾಭೂತ. ಮತ್ತೆ ಭೇದ ದೃಷ್ಟ್ಯಾಭಿಮಾನೇನ ದೇವರ ಉಪಾಸನೆ ಹ್ಯಾಂಗೆ ಮಾಡಬೇಕು, ಭೇದ ದೃಷ್ಟಿಯಿಂದ ಮಾಡಬೇಕೆ ಹೊರತು ಐಕ್ಯ ದೃಷ್ಟಿಯಿಂದ ಮಾಡಬಾರದು. ಉಪನಿಷತ್ ಹೇಳ್ತಾರೆ ದುಷ್ಟಮ್ಯದ ಪಶ್ಯತಿ ಅನ್ಯಮೀಶ ಅಸ್ಯ ಮಹಿಮಾನಂ ಇತಿ ವೀನ ಶೋಕ. ದೇವರನ್ನು ಅನ್ಯಮ್ ಅಂತ ಯಾವಾಗ ತಿಳ್ಕೊಳ್ತಾರೆ ಅವಾಗ ಶೋಕ ಕಳ್ಕೊಳ್ತಾನೆ ಅಂತ ಆಯ್ತಾ. ದೇವರನ್ನು ನಮ್ಮಿಂದ ಬೇರೆ ಅಂತ ತಿಳ್ಕೊಂಡ್ರೆ ಶೋಕ ಹೋಗಿ ಆನಂದ ಬರುತ್ತೆ, ಬೇರೆ ನಾಮ ಅಂತ ತಿಳ್ಕೊಂಡ್ರೆ ದುಃಖ ಬರುತ್ತೆ. ಅಂದಮೇಲೆ ಭೇದ ಸಿದ್ಧಾಂತನ ಅಭೇದ ಸಿದ್ಧಾಂತನ ಭೇದನೇ ಸಿದ್ಧಾಂತ, ದ್ವೈತ ಮತವೇ ಬಂದವು ಮಧ್ವ ಮತವೇ ಬಂದವು ಅಂತ ಅದಕ್ಕೆ ಹೇಳಿ. ಅಸರ್ವ ಸರ್ವ ಇವ ಆತ್ಮೈವ ಸನ್ ಅನಾತ್ಮೇವ ಪ್ರತ್ಯಂ ಪರಾಂಗಿ ವೈಕ ಮೀಯತೆ ಬಹುಭೇಯತೆ ಸ ಪುರುಷ ಸ ಈಶ್ವರ ಸ ಬ್ರಹ್ಮ ಸರ್ವಾಂತರ್ಯಾಮಸೋ ವಿಷ್ಣು ಸರ್ವನಾಮ್ನಾಭಿಧೀಯತೆ ಏಷೋಹಂ ಸಮಸೌಚೇತಿ ಸರ್ವಸ್ವರೂಪತಃ ಚೈತನ್ಯ ಪುರುಷಂ ಏಕಂ ಗುರುಕುಲೋತ್ವಃ ಇತ್ಯಾದಿ. ಪರಮಾತ್ಮ ಏನಾಗಿದ್ದಾನೆ, ಸರ್ವಾಂತರ್ಯಾಮಕ, ಎಲ್ಲರ ಅಂತರ್ಯಾಮಿ ಆಗಿರೋದ್ರಿಂದ ತತ್ ಅಂದರೆ ಒಳಗಿರೋ ದೇವರು ಅಂತ, ತ್ವಂ ಅಂದರೆ ನಿನ್ನೊಳಗಿರೋ ದೇವರು ಅಂತ. ಇಬ್ಬರು ಅತಿ ಅಂದ್ರೆ ಏನು, ಎಲ್ಲರೊಳಗಿರ್ತಕ್ಕಂಥ ಭಗವದ್ ರೂಪ ಒಂದೇ ಅಂತ. ಅಷ್ಟೇ ಹೊರತು ಎಲ್ಲರೂ ಒಂದೇ ಅಂತ ಅಲ್ಲ. ಇವತ್ತು ಕರೆಂಟ್ ನಮ್ದ್ರಿಂದ ಒಂದೇ ಕರೆಂಟ್ ಅಂತಾರಲ್ಲ, ಹಾಗೆ ಕರೆಂಟ್ ಎಷ್ಟು ಪಕ್ಕದಲ್ಲಿ ನಮ್ದ್ರಿಂದ ಒಂದೇ ಕರೆಂಟ್ ಅಂತ ಹೇಳಿ. ಒಂದೇ ಕರೆಂಟ್ ಅಂದರೆ ಬಿಲ್ ಕೊಡ್ಬೇಕಾದ್ರೆ ಒಂದೇ ಕೊಡ್ತಾರಾ, ಅವನ ಬಿಲ್ ಬೇರೆ ಇವನು ಬಿಲ್ ಬೇರೆ, ಸೇಮ್ ಸಪ್ಲೈ ಅಂತ ಸೇಮ್ ಸಪ್ಲೈ. ಅದೇ ರೀತಿಯೇ ಎಲ್ಲರೂ ಒಬ್ಬನೇ ದೇವರಿಂದಾಗಿ ಹೇಳಬೇಕಾದ ಸತ್ವಮಸಿ ಅಂತ ಹೇಳಿದ್ರು, ಅಂಬ್ರಹ್ಮಾಸ್ತಿ ಅಂತ ಹೇಳಿದ್ರೆ ಹೊರತು ದೇವರು ಕೂಡ ದೇವರು ಅಂತ ಹೇಳೋದಕ್ಕೆ ಹೇಳಿದ ಮಾತಲ್ಲ. ದೇವರಿಗೆ ಅಂತ ಹೆಸರುಗಳಿವೆ ಅಂತ ಹೇಳ್ತಾರೆ, ಏ ಸಹ ಅಹಂ ತ್ವಂ ಇವೆಲ್ಲ ದೇವರ ಹೆಸರುಗಳಿವೆಲ್ಲ ಕೂಡ. ನೈತದಿತ್ಯಂತೆ ಪುರುಷಂ ಏಕಂ ಗುರುಕುಲೋದ್ವಹ ಮಹಾಭಾರತ ಮೋಕ್ಷದ ಬರುತ್ತೆ. ಜನ್ಮೇ ಜನರು ಪ್ರಶ್ನೆ ಕೇಳ್ತಾರೆ ವೈಶಪ್ಪಾಯಂದರನ್ನು, ತಾವು ಇಷ್ಟೊತ್ತು ಹೇಳಿದ್ದೀರಿ ನನಗೆ ಪ್ರಶ್ನೆ ಇದೆ ಅಂತ ಕೇಳಿದೆ. ಏನು ಪ್ರಶ್ನೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ, ದಯವಿಟ್ಟು ತಿಳಿಸಿದ್ದೀವಿ. ಬಹವ ಪುರುಷ ಬ್ರಹ್ಮನ್ ಭೂತಾಹೋ ಏಕೈವ ಒಂದು ಏನಂದ್ರೆ ಬಹಳ ಇದ್ದಾರೆ ಒಬ್ಬನೇ ಇದ್ದ ಅಂತ ಹೇಳಿಬಿಡಿ ಅಂತ ಕೇಳಿದೆ. ಅದ್ವೈತ ಸೇರೋ ಅದ್ವೈತ ಸೇರೋ ಡೈರೆಕ್ಟ್ ಹೇಳಿ ಅಂತ ತಕ್ಕ ಉತ್ತರ ಕೊಡ್ತಾರೆ. ನೈತಿಕ ಪುರುಷಂ ಏಕಂ ಗುರುಕುಲೋತ್ಸಾಹ. ಜನ್ಮೇಜಯ ರಾಜ ಒಬ್ಬನೇ ಜೀವ ಅಂತ ಒಪ್ಪೋದಿಲ್ಲ, ಒಬ್ಬನೇ ಚೇತನ ಅಂತ ಒಪ್ಪೋದಿಲ್ಲ ಅಂತ ವೈಷಮ್ ಉತ್ತರ ಕೊಡ್ತಾ ಇದ್ದ. ಅದನ್ನೇ ಆಚಾರ್ಯರು ಹೇಳ್ತಾರೆ, ಬಹವ ಪುರುಷ ಪುರುಷ ಪ್ರಭವರು ಹರಿರೀತ್ಯವಾದ ಸ್ವಯಮೇವ ಹರಿ ಸ್ವಾದಷ್ಟು ಒಪ್ಪನ್ನು ರೆಫರ್ ಮಾಡ್ತಾರೆ. ಆದ್ದರಿಂದ ಎಂದೂ ಕೂಡ ಚೇತನ ಐಕ್ಯವಲ್ಲ ಶಾಸ್ತ್ರ ಒಪ್ಪಿಲ್ಲ. ಚೇತನ ಗೃಹಸ್ಥನ ಇದ್ದಾರೆ, ಚೇತನ ಸ್ವಾಮಿ ಯಾರು ಪರಮಾತ್ಮನೇ ನಾರಾಯಣನೇ. ಆದ್ದರಿಂದಲೇ ಸತ್ವಪತಿ ಅನ್ನೋದಕ್ಕೆ ಅಹಂಬ್ರಹ್ಮಾಸ್ತಿ ಅನ್ನೋದಕ್ಕೆ ಮೇಲ್ಕಂಡ ಅರ್ಥವನ್ನು ಮಾಡಬಾರ್ದು. ಏನು ಮಾಡಬೇಕಂದ್ರೆ ಒಳಗೆ ಸರಿಯಾದ ಅರ್ಥ ಮಾಡ್ಕೋಬೇಕು ಅಂತ ತಾತ್ಪರ್ಯ. ಉಕ್ತಾಚ ಪ್ರಾಪ್ತಿ ಬ್ರಹ್ಮ ಇವ ಸನ್ನಿತ್ಯಪಿ ಜೀವ ಇವ ಬ್ರಹ್ಮ ಶಬ್ದ ಉಪಪದ್ಯತೆ ಚೋಧೇ ಪ್ರವಾದಾತ್ಮಕತ್ವ ಬಂಧಸ್ಯ ಮುಕ್ತತ್ವಸ್ಯ ಯುಜ್ಯತೆ ಉಚ್ಚರಿಸುವ ಅನ್ಯಥಾರೂಪಂ ರೂಪೇಣ ಸಂಹಿತಿ ಭಾಗವತೇ. ಈಗ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಬ್ರಹ್ಮೈವ ವೇದ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಬರುತ್ತೆ. ಬ್ರಹ್ಮವೇದ ಬ್ರಹ್ಮೈವ ಭವತಿ, ಅದಕ್ಕೆ ಅರ್ಥ ಏನು ಮಾಡ್ಕೊಂಡ್ರವರು, ಬ್ರಹ್ಮನ ತಿಳ್ಕೊಂಡು ಬ್ರಹ್ಮನೇ ಆಗ್ತಾನೆ ಸರಿಯಾಗಿ ಓದಿ ಅದು. ಇದೆಲ್ಲ ಅದ್ವೈತ ಉಪನ್ಯಾಸದಲ್ಲಿ ತುಂಬ ಕೋಟ್ ಮಾಡ್ತಿರ್ತಾರೆ ಅಷ್ಟು. ನಾನು ಬ್ರಹ್ಮವೇದ ಬ್ರಹ್ಮೈವ ಭವತಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿದ್ರ, ಬ್ರಹ್ಮನ ತಿಳ್ಕೊಂಡು ಬ್ರಹ್ಮನೇ ಆಗ್ತಾನೆ. ಬೇರೆಪೋ ನಾವೆಲ್ಲ ಬ್ರಹ್ಮಜ್ಞಾನ ಏನಾಗಿರ್ತೇವೆ, ಬ್ರಹ್ಮನೇ ಆಗಿರ್ತೇವೆ. ಆಚಾರ್ಯ ಹೇಳ್ತಾರೆ ಸರಿಯಾಗಿ ಓದಿದ್ಯಾ ಉಪನಿಷತ್ತು ಅಂತ ಕೇಳ್ತಾರೆ. ಏನಿದೆ ಗೊತ್ತೇನು, ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತಿರೋದು. ಇದನ್ನು ಬಿಟ್ಬಿಟ್ಟ ಬ್ರಹ್ಮವೇದ ಬ್ರಹ್ಮಯೋಗ ಅಂತ ಹೇಳ್ಬಿಟ್ಟ. ಆಚಾರ್ಯ ಹೇಳ್ತಾರೆ ಪರಮಂ ಬ್ರಹ್ಮವೇದ, ಪರಬ್ರಹ್ಮನ ಜೀವ ತಿಳ್ಕೊಂಡ್ರೆ ಬ್ರಹ್ಮಯೇವ ಹೋತಿ. ಇವರು ಬ್ರಹ್ಮನಾಗಿ ಪರಬ್ರಹ್ಮನಾಗಿಲ್ಲ, ಬ್ರಹ್ಮನಾಗೇ ಇರ್ತಾರಂತೆ. ಪರಬ್ರಹ್ಮ ಪರಮಾತ್ಮ, ಬ್ರಹ್ಮ ಜೀವ. ಪರಮಾತ್ಮ ತಿಳ್ಕೊಂಡ್ಮೇಲೆ ಜೀವ ಏನಾಗಿರ್ತಾನೆ, ಜೀವನೇ ಆಗಿರ್ತಾನೆ ಹೊರತು ಪರಮಾತ್ಮನಾಗೋದಿಲ್ಲ. ಸರಿಯಾಗಿ ಉಪಯೋಗ ಅರ್ಧ ಕಟ್ ಮಾಡಿ ಕೋಟ್ ಮಾಡಿರೋದು, ಪೂರ್ತಿ ಕೋಟ್ ಮಾಡಿ ಡೌಟ್ ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ಬ್ರಹ್ಮೈವ ಸನ್ನಿತ್ಯತಿ ಜೀವ ಏವ ಬ್ರಹ್ಮಶಬ್ದ ಉಪಪದ್ಯತೆ ವಿರೋಧೇ. ಅಲ್ಲೇನಾಗಿದೆ, ಪರಮಾತ್ಮನ ತಿಳ್ಕೊಂಡ್ಮೇಲೂ ಕೂಡ ಜೀವ ಏನಾಗಿರ್ತಾನೆ, ಜೀವನಾಗೇ ಇರ್ತಾರೆ ಎಂದು ಕೂಡ ಪರಮಾತ್ಮನಾಗೋದಿಲ್ಲ ಅಂತಿದೆ. ಅಂದಮೇಲೆ ಅಭೇದಾರ್ಥ ಹೇಗೆ ಮಾಡೋದು ಬರುತ್ತೆ ನಿಮಗೆ, ಈಗ ಮಾಡೋದು ಬರೋದಿಲ್ಲ. ರಿಟೈರಾದವರೆಲ್ಲ ಏನಾಗಿರ್ತಾರೆ, ಎಲ್ಲ ಒಂದೇ ಆಗಿರ್ತಾರೆ, ಮತ್ತೇನಾಗಿರ್ತಾರೆ ಆಮೇಲೆ ಅದೇ ಆಗಿರ್ತಾರೆ. ಏನು ರಿಟೈರ್ಡ್ ಪ್ರಿನ್ಸಿಪಲ್ ಆಗುತ್ತೆ, ಇನ್ನೇನಿಲ್ಲ, ರಿಟೈರ್ಡ್ ಪ್ರಿನ್ಸಿಪಲ್ ರಿಟೈರ್ಡ್ ಪ್ರಿನ್ಸಿಪಲ್ ಅಷ್ಟೇ. ಅದು ರಿಟೈರ್ಡ್ ಡಿ ಟಿ ಆಗಿಬಿಡಲ್ಲ, ಮತ್ತೆ ಅವರು ಪ್ರಿನ್ಸಿಪಲ್ ರಿಟೈರ್ಡ್ ಡಿ ಟಿ ಅಲ್ಲಿ ಹಾಕ್ಕೊಂಡು ಓಡಿಸ್ಬಿಡ್ತಾರೆ. ಅವ್ರು ರಿಟೈರ್ಡ್ ಅಂತ ಹಾಕ್ಕೊಡಿದ್ದೀನಿ, ಏನು ಹಾಕ್ಕೊಂಡಿದ್ದೀನಿ ಅಂತ ಕೇಳಾಗಿಲ್ಲ. ಏನಾಗಿದ್ದ ಏನು ಹಾಕ್ಕೋಬೇಕು ಅವನು, ಏನಾಗಿದ್ದ ಅದು ರಿಟೈರ್ ಹಾಕೋದು ಬೇರೆ ಇಲ್ಲ. ಬ್ರಹ್ಮನಾಗಿದ್ದ ಜೀವ ಏನಾಗ್ತಾನೆ ಆಮೇಲೆ, ಬ್ರಹ್ಮಶಬ್ದವಾಗಿ ಚೆನ್ನಾಗಿ ಉಳಿತು ಪರಬ್ರಹ್ಮನಾಗೋದಿಲ್ಲ. ಎಷ್ಟು ಸುಲಭವಾದ ಅರ್ಥ, ಅದೆಲ್ಲ ದಾರಿ ತಪ್ಪಿಸಕ್ಕೆ ಅವ್ರು ಬೇರೆ ಅರ್ಥ ಮಾಡ್ತಾರೆ, ಅದು ಮಾಡಬಾರ್ದು. ನಚ ಸತ್ತದ ಅನುಮಾನ ವಿರೋಧ ಹಾಗೆ ಹೇಳಿದರು ಸ್ವಾಮಿ. ಅನೇಕ ಯುಕ್ತಿಗಳಿಂದ ಪ್ರೂವ್ ಮಾಡ್ತೇವೆ ಅಂತ ಅದಕ್ಕೆ ಹೇಳ್ತಾರೆ, ಯುಕ್ತಿಗಳಿಂದ ಇಂಥ ವಿಚಾರ ಮಾತಾಡಬಾರ್ದು. ಯಾತಕ್ಕೆ, ಓಂ ಕಾಮಾಚ್ಯನ ಅನುಮಾನ ಅಪೇಕ್ಷಾ, ಓಂ ಕಾಮಾಚ್ಯನ ಅನುಮಾನ ಅಪೇಕ್ಷಾ. ಅರ್ಥ ಏನಂದರೆ, ಅನುಮಾನಗಳನ್ನು ಇಷ್ಟವನ್ನ ಉದ್ಯೋಗಕ್ಕೆ ಬರುತ್ತೆ, ಲಾಜಿಕ್ಕನ್ನು ಯಾವ ಕಡೆ ಬೇಕಾದ್ರೂ ತಿಳಿಸ್ಬೋದು. ದೇರ್ಫೋರ್ ಲಾಜಿಕ್ ಅಂಬುದು ಅಲ್ಟಿಮೇಟ್ ಅಲ್ಲ ಎಂದು ಹೇಳಿದ್ರಲ್ಲ, ಲಾಜಿಕ್ಕನ್ನು ಯಾವಾಗ ಹೇಗೆ ಉಪಯೋಗಿಸ್ಬೇಕು, ಕೇರ್ಫುಲ್ ಆಗಿ ಉಪಯೋಗಿಸ್ಬೇಕು, ಅದನ್ನು ಫೈನಲ್ ಮಾಡ್ಕೋಬಾರ್ದು. ಆ ರೀತಿ ಮಾಡ್ಕೊಂಡು ಕೊಟ್ಟರೆ ಏನಾಗುತ್ತದೆ, ಕಾಮಾಚ್ಯ ಯಥಾ ಕಾಮ ಅನುಮಾಚ್ಯ ಬರೀತಾರೆ, ಯಥಾ ಕಾಮಂ ಹಿ ಅನುಮಾತು ಶಕ್ಯತೆ. ಇಷ್ಟಬಂದಾಗ ಅನುಮಾನ ಮಾಡೋದು ಬರುತ್ತೆ, ಆದ್ದರಿಂದ ಅನುಮಾನ ಬೇಸಿಕ್ ಮಾಡ್ಕೋಬಾರ್ದು. ಅಥೋ ನಾ ತತ್ವೇ ಪೃಥಗ್ ಅನುಮಾನಂ ಸಂಜಸ್ಕಾಂತೆ. ಆದ್ದರಿಂದ ತತ್ವ ವಿಚಾರದೊಳಗೆ ಪ್ರತ್ಯೇಕ ಅನುಮಾನವನ್ನು ಎಂದು ಅಪ್ಲೈ ಮಾಡಬಾರ್ದು. ಪ್ರತ್ಯೇಕ ಅನುಮಾನವನ್ನು ಅಪ್ಲೈ ಮಾಡಿದರೆ ಶಾಸ್ತ್ರ ಆಧಾರದಿಂದ ಕೂಡಿದ ಅನುಮಾನ ಅಪ್ಲೈ ಮಾಡಿ. ಭೇದ ವ್ಯಪದೇಶ ಅಂತ ಹೇಳಬೇಕು. ಅವಾಗ ಏನು ಮಾಡ್ದ, ಇಲ್ಲ ಸ್ವಾಮಿ ಯುಕ್ತಿಯಿಂದ ನಾನು ಅಭೇದ ಕೂಡಿಸ್ತೀನಿ ಅಂತ ಹೇಳಿದ. ಯುಕ್ತಿಯಿಂದ ಕೂಡಿಸ್ಬಾರ್ದು, ಅದೇ ಡೈರೆಕ್ಟ್ ಲಿಂಕ್. ಕಾಮಾಚ್ಯ ನಾನು ಅನಪೇಕ್ಷ,
ಯುಕ್ತಿಯಿಂದ ಕುರಿತು ಪ್ರಯತ್ನ ಪಡಬಾರ್ದು. ಯುಕ್ತಿ ಎಂಬುದು ಎಂಥದ್ದು ದಾರಿ ತಪ್ಪಿಸುತ್ತೆ ಯಾವಾಗಲೂ ಕೂಡ ಉಪಯೋಗಿಸಿಕೊಳ್ಳ.
ಯಥಾ ಕಾಮ ಅನುಮಾ ಯಸ್ಮಾತ್ ಬ್ರಹ್ಮಾತ್ ಸಾ ಅನಭಗಾಕೃತೇ ಪೂರ್ವಾಪರ ವಿರೋ ಅವಿರೋಧಾಯ ಶೇಷ್ಯತೆ ನನ್ಯಥಾ ಕ್ವಚಿತ್ ಇತಿ ದೈಷಾ ತರ್ಕೇಣ ಅಚಿರಾಧನೇಯ. ಯಥಾ ಕಾಮ ಅನುಮಾ ಯಸ್ಮಾತ್ ಕಾಮನಿಗೆ ತಕ್ಕಂತೆ ಇಷ್ಟಕ್ಕೆ ತಕ್ಕಂತೆ ನಾವು ಉಪಯೋಗ ಬರುತ್ತಾದ್ರಿಂದ ಅನುಮಾನವನ್ನು ಕೃತಿಗೆ ನಾವು ಮೇ ಹೆಚ್ಚಿಂದು ತಿಳ್ಕೊಂಡು ಉಪಯೋಗಿಸ್ಬಾರ್ದು. ಯಾವುದಕ್ಕೆ ಉಪಯೋಗಿಸ್ಬೇಕಾದ್ರೆ ಪೂರ್ವಾಪರ ಅವಿರೋಧ ಆಯಿತು. ನಾವೇನು ಮಾಡಬೇಕಾದ್ರೆ ಇಂಟರ್ಪ್ರಿಟೇಷನ್ ಹೆಲ್ಪ್ ತಗೋಬೇಕಾಗುತ್ತೋ ಅದನ್ನ ಫೈನಲ್ ಮಾಡೋದಕ್ಕೆ ಹೋಗಬಾರ್ದು. ಇತ್ಯಾದಿ ಅನ್ಯಥಾ ಪ್ರತಿಷ್ಠಿ ನೈಷಾ ತರ್ಕೇಣ ವಜಿರಾಪನೇಯ ಇತಿ ಚ. ಅದು ಇಂಪಾರ್ಟೆಂಟ್ ಇತ್ತು. ಯಮದೇವರು ನಚಿಕೇತನ ಹೇಳ್ತಾರೆ ಕಥೋಪಿಷತ್ತಿನ ಮಾತಿದೆ ನೋಡು. ನಚಿಕೇತ ನೈಷಾ ತರ್ಕೇಣ ವಜಿರಾಪನೇಯ ಪರಮಾತ್ಮನ ವಿಚಾರವನ್ನು ಎಂದೂ ಕೂಡ ಅನುಮಾನದಿಂದ ತಗೊಳಕ್ಕೆ ಹೋಗಬಾರ್ದು. ಅನುಮಾನದಿಂದ ತೀರ್ಮಾನ ಮಾಡೋಕ್ಕೆ ಹೋಗಬಾರ್ದು. ಯಾತಕ್ಕೆ ಅದು ಕೈಗೊಳ್ಳುತ್ತಾದ್ರಿಂದ ಅನ್ನಿಸ್ತ ಆಚಾರ್ಯ ಹೇಳಿದ್ದು ಕಾರ್ಯ ಉಪಶಿಸ್ತಿರುವ ಮಾತು ದೊಡ್ಡ ಆಧಾರ. ಇವತ್ತೆಲ್ಲ ನಡೀತಿರೋದೇನು ದೇವರ ಬಗ್ಗೆ ಎಲ್ಲ ಯುಕ್ತಿಗಳಿಂದ ಮಾತಾಡ್ತಾರೆ. ಯುಕ್ತಿಗಳಿಂದ ಮಾತಾಡೋಕ್ಕೆ ಹೋಗಬಾರ್ದು, ಶಾಸ್ತ್ರದಿಂದ ಮಾತಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅದಕ್ಕೆ ಇದ್ರಲ್ಲಿ ಹೇಳ್ತಾರೆ ಓದಿದ್ರು ಹೇಳಬೇಕಾದ್ರೆ ಯುಕ್ತಿಗಳು ಹೇಗೆ ಅಂತ ಕೇಳಿದ್ರೆ ಅವು ಸ್ವೇಚ್ಛಾಸ್ತ್ರೀಯರಿಂದ ಹಾಕಿ ಕಾಮುಕ ಸ್ತ್ರೀಯರಿಂದ ಹಾಕಿ ಯಾರು ದುಡ್ಡು ಕೊಟ್ಟರೆ ಅವ್ರು ಹೋಗ್ತಾರಲ್ಲ ಹಾಗೆ ಕೇಳಿರ್ತಾರೆ. ಯಾರು ಬರೋಣ ಆ ಕಡೆ ಹೋಗಿರ್ತಾರೆ. ಅದು ಒಳ್ಳೆ ವ್ಯಕ್ತಿಗಳು ಹಾಗಲ್ಲ. ಒಳ್ಳೆ ವ್ಯಕ್ತಿಗಳು ಹೇಗೆ ಇವಳು ಬುದ್ಧ ಇದೆ ಇದ್ದಾರೆ, ಒಬ್ಬ ಮದುವೆಯಾದ ಹೆಂಡತಿ ಇದ್ದಾರೆ, ಅವಳು ಹೇಗೆ ವಾಸ ಮಾಡ್ತಾಳೆ, ಪತಿವ್ರತೆಯಾಗಿರ್ತಾರೆ. ಪತಿವ್ರತೆಯಾದಂಥ ಸ್ತ್ರೀ ಮಾತಾಡೇ ಹೊರತು ಕಾಮಚಾರಿಯ ಸ್ತ್ರೀ ಮಾತಾಡಲ್ಲ. ಸೊ ಅದು ವೇದಾನುಕೂಲವಾದಂಥ ಯುಕ್ತಿ ಗೌರವ ಕೊಡಬೇಕೆ ಹೊರತು ಸ್ವೇಚ್ಛಾಯುಕ್ತಿ ಗೌರವ ಕೊಡಬಾರ್ದು. ಅರ್ಥ ಆಯ್ತಾ? ಕೈರಿಂದ ಹೇಳ್ತಾರೆ ಕಾಮಿನ್ಯವ ಭರ್ತೃಭಿ, ಯಾರು ಕೂಡ ಕಾಮಿನಿಯರಂತೆ ಕಾಮುಕ ಸ್ತ್ರೀಯರಂತೆ ಇರ್ತಕ್ಕಂಥ ಸ್ವತಂತ್ರ ಯುಕ್ತಿ ಉಪಯೋಗಿಸಬಾರ್ದು ಅಂತ ತಾತ್ಪರ್ಯ. ಅಸ್ಮಿನ್ ಅಜ್ಜ ಚ ಸದ್ಯೋಗಂ ಜಾಸ್ತಿ. ಓ ಇಬ್ಬರು ಒಂದೇ ಅಲ್ಲ, ಅವರು ಇನ್ನೊಂದು ಕಾರಣ ಕೊಡ್ತಾರೆ. ಅಸ್ಮಿನ್ ಅಜ್ಜ ಚ ಸದ್ಯೋಗಂ ಜಾಸ್ತಿ, ಇಬ್ಬರು ಜೊತೆಗಿರ್ತಾರೆ. ಅಭೇದೇನು ಬಂತೀಗ ನಾವಿಬ್ರು ಜೊತೆಗೆ ಹೋಗೋಣ ಒಂದಾಗ ಹೋಗೋಣ ಅಂತ ಅರ್ಥನ ಅಲ್ಲ. ಅದರಿಂದ ಅಸ್ಮಿನ್ ಅಜ್ಜ ಸದ್ಯೋಗಂ ಜಾಸ್ತಿ, ಪರಮಾತ್ಮನಲ್ಲಿ ಜೀವನ ಒಂದು ಸಂಪರ್ಕವನ್ನು ಹೇಳ್ತಾರೆ ಹೊರತು ಐಕ್ಯವನ್ನು ಹೇಳೋದಿಲ್ಲ. ಅಶ್ಚ ಜೀವಸ್ಯ ಶಬ್ದ ಸೋ ಅಶ್ರುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾ ವಿಪಸ್ಥಿತ. ಉಪಾಡಿ ವಾಕ್ಯದ ಮುಕ್ತಿ ಹೋದ ಮೇಲೆ ಪರಮಾತ್ಮನೊಂದಿಗೆ ಜೀವ ಎಂಜಾಯ್ ಮಾಡ್ತಾರೆ, ಪರಮಾತ್ಮನೊಂದಿಗೆ ಎಂಜಾಯ್ ಮಾಡ್ತಾರೆ. ಅಲಾಂಗ್ ವಿತ್ ಹಿಮ್ ಎಂಜಾಯ್, ಗೊತ್ತಾಯ್ತಾ? ಇಟ್ ಬಿಕಮ್ಸ್ ಒನ್ ವಿತ್ ಹಿಮ್ ಅಂತ ಹೇಳಿಲ್ಲ, ಅಲಾಂಗ್ ವಿತ್ ಹಿಮ್ ಅಂತ ಹೇಳಿರೋದ್ರಿಂದ ಅದು ಭೇದನ ಭೇದನ ಭೇದ ಅನಿಲಯನೇ ಅಭಯಂ ಪ್ರತಿಷ್ಠಾಂಬದೇ. ಆ ನಿಲಯನ, ಆ ಅಂದರೆ ವಾಯುದೇವ ನಾರಾಯಣ, ಆ ನಿಲಯನ ಅಂತ ಹೇಳಿದ್ರೆ ವಾಯುದೇವರು, ಅವರಲ್ಲಿ ಅಭಯಂ ಪ್ರತಿಷ್ಠಾಂ ಬಿದ್ದತೆ, ಅವರಂತ ಸುಖವಾಗಿರ್ತಾನೆ ಜೀವ ಅಂತ ಹೇಳ್ತಾರೆ. ಅಂದಮೇಲೆ ಅವರ ಐಕ್ಯ ಹೊಂದ ಅಂತ ಹೇಳಲೇ ಇಲ್ಲ. ಏತಮಾನವ ಏತಮಯ ಏತಮ ಆನಂದಮಯವಾತ್ಮಾನಂ ಉಪಸಂಕ್ರಾಮತಿ ಇತ್ಯಾದಿ. ಈ ಆನಂದಮಯ ಆತ್ಮಾನ ಹತ್ರ ಉಪಸಂಕ್ರಾಮತಿ ಅಂದ್ರೇನು? ಹತ್ರ ಹೋಗ್ತಾನೆ, ಹತ್ರ ಹೋಗ್ತಾನೆ ಅಂದರೆ ಒಂದಾಗ್ತಾನೆ ಅಂತ ಅರ್ಥನ ಅಲ್ಲ. ಅಂದರೆ ಅಸ್ಮಿನ್ ಅಸ್ತೇಜ ಸದ್ಯೋಗಂ ಶಾಸ್ತ್ರ, ದೇವರ ಹತ್ತಿರ ದೇವರಲ್ಲಿ ಜೀವನ ಜೊತೆಯಾಗಿರುವಿಕೆ ಅಂತ ಹೇಳ್ತಾರೆ ಹೊರತು ಒಂದಾಗುವಿಕೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ವಿರುದ್ಧ ಇರೋದ್ರಿಂದ ಅಭೇದದ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಆನಂದಮಯೋ ಅಭ್ಯಾಸ ಅಂತ ಹೇಳಬೇಕಾದ್ರೆ ಆನಂದಮಯನೂ ವಿಷ್ಣುವೆ, ಬ್ರಹ್ಮನೂ ವಿಷ್ಣುವೆ. ಆದ್ದರಿಂದ ಅವಯವಿಯಾದಂಥ ವಿಷ್ಣು ಕೂಡ ಆನಂದಮಯನಿಗೆ ಅವಯವ ಬ್ರಹ್ಮನಾಗಿದ್ದಾನೆ. ಅವಯವಿಯಾದ ಆನಂದಮಯನನ್ನು ಬಿಟ್ಟು ಅವಯವಾದ ಬ್ರಹ್ಮನ ಚಿಂತನೆ ಮಾಡಬೇಕು ಜಾತಿಗೆ ಹೇಳಿದ್ದೀನಿ ಎಂಬುದಕ್ಕೆ ಉತ್ತರ ಕೊಟ್ಟಿವೆ ಅಂತ ಅರ್ಥ ಆಯ್ತಾ? ಗೊತ್ತೇ ಮೇನ್ ಪ್ರಾಬ್ಲಮ್ ಇರೋದು ಅಷ್ಟೇ. ಆನಂದಮಯ ಇದ್ದಾನೆ, ಬ್ರಹ್ಮ ಅವನು ಪುಚ್ಛ. ಅದೇ ಪುಚ್ಛ ಜಿಜ್ಞಾಸೆ ಮಾಡಿ ಕೇಳ್ತೇವೆ ನೀವು ಯಾವ ಲೆಕ್ಕ ಅಂತ ಪ್ರಶ್ನೆ ಮಾಡಿ. ಇಷ್ಟೆಲ್ಲ ಏನು ತೀರ್ಮಾನ ಮಾಡಿದ್ರು? ಆನಂದಮಯ ಬೇರೆ ಅಲ್ಲ, ಅವನು ವಿಷ್ಣುವೇ ಆಗಿದ್ದಾನೆ. ಪುಚ್ಛನವನೇ, ಆನಂದಮಯನೂ ಅವನೇ. ದೇವರಲ್ಲಿ ಅವಯವಯಾದ ಭೇದಗಳಿಲ್ಲ, ಆದ್ದರಿಂದಾಗಿಯೇ ಅವನು ಜಿಜ್ಞಾಸೆ ಮಾಡಿ ಅಂತೇಳಿ ಏನು ತಪ್ಪಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಆನಂದಮಯ ಚಂದ್ರವಾಚ್ಯರಾದವರು ಬ್ರಹ್ಮಾದಿಗಳಲ್ಲ, ವಿಷ್ಣುವೇ ಆಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ತಾರೆ. ಮುಂದೆ ಅಂತಸ್ತತ್ವಾಧಿಕ ಅದೃಷ್ಟೇ ಅನಾತ್ಮನೇ ಅನಾತ್ಮ ಸತ್ಯ ಅದೃಶ್ಯಂ ಅದೃಶ್ಯತ್ವ ಅಂತಃಪ್ರವಿಷ್ಟಂ ಕರ್ತಾರಂ ಅಂತಃಚಂದ್ರಮತಿ ಸಹಾಯರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಃ. ಅಂತ
ಸತ್ಯ ಕಚ್ಚೆ ಇಂದ್ರೋ ರಾಜ ಸಪ್ತಯುಂಜಂತಿ ಇತ್ಯಾದಿ ಅನ್ಯಃ ಪ್ರತೀಯತೆ ತಸ್ಮಾತ್ ಸಏವ ಆನಂದಮಯಃ ಚಿನ್ಮಂತವ್ಯಂ ಭಗವಂತಃ ಸದ್ಧರ್ಮೋಪದೇಶಾಪ್ನೋ ಆಗತ್ತೆಗಳು. ಹಾಂ, ಆಗ ಹೇಳ್ತಾರೆ ಈಗ ನೋಡು. ಸರಿ, ಅವ್ರ ಬುದ್ಧಿವಂತಿಕೆ ಮಾಡ್ತಾರೆ ನೋಡಿ. ಇಲ್ಲಿ ಹೇಳ್ತಾ ಇದ್ದಾರೆ, ಒಳಗೊಬ್ಬರಿದ್ದಾನೆ ಅವನು ಜಿಜ್ಞಾಸೆ ಮಾಡಿ ಅಂತ ಹೇಳ್ತಾರೆ. ಒಳಗೊಬ್ಬರಿದ್ದಾನೆ ಅಂತ ಹೇಳ್ತಾರೆ. ಒಳಗಿರುವಿಕೆ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಗುಣ ಇದೆ. ಆದ್ದರಿಂದ ವಿಷ್ಣು ಅಲ್ಲ ಇದೆ. ಯಾರೋ ಒಬ್ಬರು ಒಳಗಿದ್ದಾರೆ, ಚಿಂತನೆ ಮಾಡೋ ಜಾಕ್ ಹೇಳಬಾರದು ಅಂತ ಹೇಳ್ತಾರೆ. ಹಾಗಲ್ಲ, ಅಂತಹ ಅಂತರ್ವಿದ್ಯಮಾನೋ ವಿಷ್ಣುರೇವ. ಒಳಗಿರೋನು ಯಾರು? ವಿಷ್ಣುವೇ. ತುಂಬ ಒಳಗೋದರೆ ದೇಹದೊಳಗೆ ಆಗಿದ್ದೇವೆ, ನಾವಿದ್ದೇವೆ. ನಮ್ಮೊಳಗೆ ಆಗಿದ್ದಾರೆ ದೇವರಿಗೆ. ಪೂರ್ತಿ ಒಳಗೋದಾಗಿರೋದು ಯಾರು? ದೇವರೇನೆ. ಇವ ಅಂತಃಪ್ರವೇಶ ಮಮವಾಚ ವಿಮಾ ಪ್ರಸುತ್ತ ಧ್ರುವ ಹೇಳಿದ ಮಾತ ಇದೆ. ಒಳಗಿದ್ದಾರೆ ಅಂದರೆ ದೇವರೇ ಹೊರತು ಬೇರೆ ಯಾರೋ ಅಲ್ಲ. ಓ ಅಂತಹ ಸದ್ಧರ್ಮೋಪದೇಶ ಓಂ ಅಂತಹ ಪ್ರಿಯಮಾನೋ ವಿಷ್ಣುರೇವ. ಒಳಗಿದ್ದಾರೆ ಒಬ್ಬಿಟ್ಟು ಅಂತ ಹೇಳಿದ್ರಲ್ಲ ವೇದದೊಳಗೆ, ಒಳಗಿರುವಿಕೆ ಇರ್ತಕ್ಕಂಥ ಗುಣ. ಆ ಒಳಗಿರುವವರು ಅಂದರೆ ಯಾರು ಅಂದರೆ ವಿಷ್ಣುವೇ ಆಗಿದ್ದಾರೆ, ಬೇರೆ ಅಲ್ಲ. ಏಕೆ ಅದು ವಿಷ್ಣುವಿನ ಗುಣ ಅಂದರೆ ಬೇರೆ ಗುಣ ಅಲ್ಲ. ತೀರ ಒಳಗಿರ್ತಕ್ಕಂಥ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ, ವಿಷ್ಣುವಿಗಿದೆ. ಆದ್ದರಿಂದ ಇವರಿಗೆ ಅಂತಹ ಅಂತ ಅಷ್ಟೇ ಹೇಳಿದ ಮಾತ್ರಕ್ಕೆ ಯಾರೋ ತಿಳ್ಕೊಳ್ಬೇಕಾಗಿಲ್ಲ. ಅಂತಃಸಮುದ್ರೇ ಭರತಾಚರಂತಂ ಬ್ರಹ್ಮಾನ್ಭವಿಂದತ್ ದಶಹೋತಾರವರ್ಣೇ ಸಮುದ್ರೇ ಅಂತಃ ವಯೋ ವಿಚಕ್ಷತೆ ಿಚ್ಛಂತಿ ವೇಧಸಃ ಯಚ್ಚಾಂಡಕೋಶಂ ಪುಷ್ಪಮಾಹು ಇತ್ಯಾದಿ ಧರ್ಮೋಪದೇಶ. ಎಲ್ಲೆಲ್ಲಿ ಅಂತಹ ಅಂತ ಅಂತ ಬಂದಿದೆ, ವಿಷ್ಣು ಅಂತಃಸಮುದ್ರೆ ಸಮುದ್ರದ ಒಳಗೆ ವಿಷ್ಣು, ಮಮಯೋನಿ ಅಂತಃಸಮುದ್ರೆ ಅಲ್ಲೂ ವಿಷ್ಣುವೇ. ಒಳಗೆ ಒಳಗೆ ಎಂಬ ಮಾತುಗಳೆಲ್ಲ ಯಾರಿಗದು? ವಿಷ್ಣುವಿಗಾದ್ದರಿಂದಾಗಿಯೇ ವಿಷ್ಣು ಸರ್ವೋತ್ತಮ, ಅವನೇ ಆನಂದಮಯ, ಬೇರೆಯವರಲ್ಲ. ಸಹಿ ಕ್ಷೀರಸಮುದ್ರ ಕಾಯಿ, ಕ್ಷೀರಸಮುದ್ರದ ಒಳಗಿರ್ತಕ್ಕಂಥವನು ಯಾರು? ವಿಷ್ಣು. ಅದು ಒಳಗಿರೋನು, ಅವನೇ ವಿಷ್ಣುವಾಗಿದ್ದಾನೆ. ದಶೇಚ ವೀರ್ಯಂ ಅಂಡಕೋಶ, ಪರಮಾತ್ಮರಲ್ಲಿರುವ ಇಡೀ ಅಂಡಕೋಶ. ಸೋಭಿಧ್ಯಾಯ ಶರೀರಾತ್ವಾ ಸುಧೃಷ್ಟು ಸುವಿಧಾ ಪ್ರಜಾ ಅಪಯೇವ ಸರ್ಜಾದೋ ವೀರ್ಯಂ ಅವಾಸೃಜತ್ ತದಂಡಂ ಅಪವದ್ಧೈಮಂ ಸಹಸ್ರಾಂಶು ಸಮಪ್ರಭಂ ಯಸ್ಮಿನ್ ಜಗ್ನೆ ವಯಂ ಬ್ರಹ್ಮ ಅವಲೋಕ ಪಿತಾಮಹಃ ಆಪೋ ನಾರಾಯಿತಿ ಪ್ರೋಕ್ತಃ ಆಪೋ ವೈ ನರಸೂನವಃ ಏನಂ ತಸ್ಯ ತಾಃ ಪೂರ್ವಂ ಏನ ನಾರಾಯಣ ಸ್ಮೃತಃ ಕೃತೇ. ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ವಿಧ್ಯಾಯ ಶರೀರಾತ್ಮಾ, ಒಳಗಿರ್ತಕ್ಕಂಥ ಪರಮಾತ್ಮನೇ ವಿವಿಧ ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕಿಂತ ಹೊರತು ಅಪಯೇವ ಸತರ್ಜಾದು. ಅದು ಏನು ಸೃಷ್ಟಿ ಮಾಡಿದ್ದ ದೇವರು? ನೀರು ಸೃಷ್ಟಿ ಮಾಡಿದ್ದು ಬಹಳ ಇಂಪಾರ್ಟೆಂಟ್. ದೇವರ ಪ್ರಥಮ ಸೃಷ್ಟಿ ಯಾವುದು? ನೀರು. ಗೊತ್ತಾಯ್ತಾ? ಅದು ಯಾವುದೇ ಕೆಲಸಕ್ಕೆ ಮೊದಲು ಏನು ಬೇಕು? ನೀರು. ಅಡುಗೆ ಮಾಡಿರಿ ನೀರು, ಪೂಜೆ ಮಾಡಿ ನೀರು, ಸ್ನಾನಕ್ಕೆ ಹೋಗ್ರಿ ನೀರು. ಅದಕ್ಕೆ ಬೇರೆ ಗ್ರಹದಲ್ಲಿ ಲೈಫ್ ಹುಡುಕ್ತಾರಲ್ಲ, ಫಸ್ಟ್ ಏನು ಹುಡುಕ್ತಾರೆ ಇವರು? ವಾಟರ್ ಇದ್ರೆ ಲೈಫ್ ಇರುತ್ತೆ ನೋಡುವ. ಅದು ವಾಟರ್ ಲೈಫ್ ಅಂತಲೇ ಇತ್ತು. ಜೀವನ ಸ್ಥಿತಂಬಂದು ಜೀವನಂ ಭುವನಂ ವನಂ ಅಂದರೆ ಭಾಳ ಇಂಪಾರ್ಟೆಂಟ್. ನಮ್ಮ ಶಾಸ್ತ್ರಕ್ಕೂ ಸೈನ್ಸ್ಗೂ ಇರೋ ಸಂಬಂಧ ಅರ್ಥ ಮಾಡಿಕೊಂಡ್ರೆ, ಮೊದಲು ಪರಮಾತ್ಮ ನೀರನ್ನು ಸೃಷ್ಟಿ ಮಾಡಿದ, ಅದಕ್ಕೆ ಲೈಫಿಗೆ ಬಂದು ಕೂತ್ಕಂಥದ್ದು ನೀರನ್ನು. ನೀರಲ್ಲಿದ್ದವರು ಎಲ್ಲ ಕ್ಲೋಸ್. ತದಂಡಂ ಅಭವತ್ ಹೈಮಂ ಸಹಸ್ರಾಂಶ ಸಮಪ್ರಭಂ. ಪರಮಾತ್ಮನ ಅದೇ ಅಂಡ, ಅದೇ ಬ್ರಹ್ಮಾಂಡ ಅಂತ ಇತ್ತು. ಸಹಸ್ರಾಂಶ ಸಮಪ್ರಭಂ ಸೂರ್ಯಕಾಂತಿಯಿಂದ ಕೂಡಿತ್ತು. ಅದರಲ್ಲೇ ಯಸ್ಮಿನ್ ಜಗ್ನೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ, ಅದರಲ್ಲಿ ಸಾಕ್ಷಾತ್ ಬ್ರಹ್ಮದೇವರು ಪ್ರಾದುರ್ಭೂತರಾಗಿ ಬಂದರು. ಆಪೋ ನಾರ ಇಲ್ಲಿ ಪ್ರೋಕ್ತಾಹ ಆಪೋಯಿ ನರಸೂನವಃ. ನಾರ ಅಂದರೆ ನೀರು ಅಂತ ಅರ್ಥ. ಅದರಲ್ಲೂ ಪರಮಾತ್ಮ ಇದ್ದಾರಾದ್ರೆ ದೇವರಿಗೆ ಏನಂತ ಹೇಳಿದ್ರು? ನಾರಾಯಣ ಅಂತ ಹೇಳಿದೆ. ಅಹಂ ತತ್ತೇಜೋ ರಶ್ಮೀನ್ ನಾರಾಯಣಂ ಗುರು ಸಂಖ್ಯಾತ ಮಂತ್ರತಃ ಪುರುಷಾತ್ಪತಿ ಜಗದಂಡಂ ಚತುರ್ವೇದ ಶಿಖಾಯ. ಸಮುದ್ರದ ಒಳಗೆ ಇದ್ದು ಕ್ಷೀರಸಾಗರ ಚಾಯಿಯಾಗಿದ್ದು ಪರಮಾತ್ಮ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿರೋದ್ರಿಂದ ಕಷ್ಟವಾಗಿ ಒಳಗಿರೋದು ಅಂದರೆ ನಾರಾಯಣ ಅಂತಾನೆ ಅರ್ಥ. ಓಂ ಭೇದ ವಿಪದೇಶಾತ್ಯ ಅನ್ಯ ಓಂ ಇಂದ್ರ ಇಂದ್ರಸ್ಯ ಆತ್ಮ ಪಂಚಭೂತ ವಾಯೋರಾತ್ಮನ ಅವಯೋನಿತಿ ಕ್ಯುಹು ಅಂತರಾದಿತ್ತೇ ಯಥಾಚರಂತಂ ದೇವಾನಾಂ ಹೃದಯ ಬ್ರಹ್ಮಾಂಡವಿಂದತ್ ಇತ್ಯಾದಿ ವೇದಗಳೇಕ ಹೇಗೆ ಕಷ್ಟ ಮಾಡ್ಕೋವಾರ ಅಂತ ಪ್ರಶ್ನೆ ಮಾಡ್ತಾನೆ. ಆಯ್ತು, ಒಳಗಿದ್ದಾನೆ, ಇಂದ್ರನೇ ಆತ, ವಾಯುವೇ ಆತ, ಸೂರ್ಯನೇ ಆತ ಅಂತ ಜಾತಿ ಅರ್ಥ ಮಾಡ್ಕೋಬಾರ್ದು ಅಂದರೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಈಗ ಒಳಗಿರತಕ್ಕಂಥ ಇವರೆಲ್ಲ ತಿಳ್ಕೊಂಡ್ರು ಅಂತ ಹೇಳ್ತಾರೆ. ಇವರೆಲ್ಲ ತಮ್ಮ ಒಳಗಿರೋನು ತಿಳ್ಕೊಂಡ್ರು ತಿಳಿದ್ರೆ ಆಗಬೇಕು ಅಂತಿಲ್ಲ. ಭೇದ ವಿಪಜೇಷ ಅತ್ಯ ಅನ್ಯ, ಒಳಗಿರೋನು ಇವರು ತಿಳ್ಕೊಂಡ್ಮೇಲೆ ಅವರಿಗೆ ಇವ್ರಿಗೆ ಏನು ಸಂಬಂಧ ಇರಬೇಕು? ಬೇರೆ ಭೇದ ವಿಪಜೇಷ ಅತ್ಯ ಅನ್ಯ. ಆದ್ದರಿಂದ ಇಂದ್ರಾದಿ ದೇವತೆಗಳೇ ಒಳಗಿರ್ತಕ್ಕಂಥವರು, ಅವರೇ ಜಿಜ್ಞಾಸ್ತರು ಅಂತ ಹೇಳೋದಕ್ಕೆ ಹೋಗಬೇಡ. ಎಲ್ಲರೊಳಗಿರ್ತಕ್ಕಂಥವ್ರು ಪರಮಾತ್ಮನಾದ ವಿಷ್ಣುವಾದ್ದರಿಂದ ಅವನೇ ಆನಂದಮಯ, ಅವನು ಜಿಜ್ಞಾಸೆ ಮಾಡಬೇಕು. ಬ್ರಹ್ಮನವನೇ ಆನಂದಮಯನವನೇ ಅಂತ ಹೇಳಿ ಕಷ್ಟ. ಅಲ್ಲಿ ಒಂದು ದೊಡ್ಡ ಕಟ್ಟಕ್ಕೆ ಬಂದಿದ್ದೇವೆ. ಅಲ್ಲಿಗೆ ಮುಂದೆ ಆಕಾಶಾಧಿಕರಣ, ಪ್ರಾಣಾಧಿಕರಣ ಇದೆ. ಇನ್ಮೇಲೆ ಪಾಸ್ ಆಗಬೇಕು ಅಷ್ಟು ಇದಾಗ. ಇವತ್ತು ನಡುವೆ ಮತ್ತೆ ಯಾರೋ ಗಾಬರಿ ಆಗಿತ್ತು, ಸಾಯಂಕಾಲದಲ್ಲಿ 4ನೇ ಸೂತ್ರ ಆಗಿತ್ತು, ಮುಂದೆ ಎಷ್ಟಾಗುತ್ತೆ ಅಂತ ಹೇಳಿ 21ರವರೆಗೆ ಬಂದಿದ್ದೀವಿ. ಆದ್ದರಿಂದ ಮೊದಲನೇದು ಯಾವಾಗ ಸ್ಲೋ ಆಗುತ್ತೆ ಯಾವಾಗ ಕ್ಲಿಯರ್ ಆಗ ಪಿಕ್ಚರ್ ಸಿಗಬೇಕಲ್ಲ, ಬೇಸಿಸ್ ಡೆವಲಪ್ ಆಗಬೇಕಾದ್ರೆ ಕ್ರಿಯೇಟ್ ಆಗಬೇಕಾದ್ರೆ ಸ್ಲೋ ಆಗುತ್ತೆ, ಆಮೇಲೆ ಸ್ಲೋ ಆಗುತ್ತೆ. ಆದರೆ ಒಂದು ಸ್ಪೀಡ್ ಇದ್ದೇ ಇರುತ್ತೆ. ಈಗ ಬಿಡುದು ಎಷ್ಟಾಗುತ್ತೆ ಅಂತ ನಾವು ಪ್ರೋಗ್ರೆಸ್ ಪಡ್ಕೊಳ್ಳಿ. ನಾಳೆ ಬೆಳಗ್ಗಿನ ಮೇಲೆ ಗೊತ್ತಾಗುತ್ತೆ. ನಾಳೆ ಕಾರ್ಯಕ್ರಮ ಎಷ್ಟು ಬೆಳಿಗ್ಗೆ? 8 ಗಂಟೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಬಂದುಬಿಟ್ರೆ ಕಾರ್ಯಕ್ರಮ ಮುಂದೆ ಬರ್ತದೆ. ಹೇಳಿ, ಮುಂದೆ ಬನ್ನಿ, ಕೇಳ್ಸಲ್ಲ.